ಕೋಟೇಶ್ವರ ನರ ದ್ವೀಷಶುಕ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಾವುದೀಗ ಆತ್ಮಾ ನಿತ್ಯೋ ವ್ಯಯಶುದ್ಧಃ ಏಕಃ ಕ್ಷೇತ್ರಜ್ಞ ಆಶ್ರಯಃ ಅವಿಕ್ರಯ ಸದೃಗ್ವಶ್ಯೋ ವ್ಯಾಪಕೋ ಅಸಂಗಿ ಅನಾವೃತಃ. ಜನ್ಮಾದ್ಯಾ ಷಡಿಮೇ ಭಾವಾಃ ದೃಷ್ಟಾ ದೇಹಸ್ಯ ನಾತ್ಮನಃ ಫಲಾನಾಮಿವ ವೃಕ್ಷಸ್ಯ ಕಾಲೇನ ಈಶ್ವರ ಮೂರ್ತಿನಾ. ಈಗ ಜನ್ಮಾದ್ಯಾಃ ಹುಟ್ಟು ಬದಲಾದಂತಹ ಷಟ್ಟಿಮೇ ಭಾವಾಃ ಯಾರು ಪದಾರ್ಥಗಳು ದೇಹಸ್ಯ ದೇಹಕ್ಕೆ ಹೊರತು ನಾತ್ಮನಃ ದೃಷ್ಟ ಅದು ಜೀವಕ್ಕಲ್ಲ. ಜನ್ಮ ಹುಟ್ಟು ಸಾವು ಮೊದಲಾದವುಗಳೆಲ್ಲ ಷಡ್ ವಿಕಾರಗಳು. ಜನ್ಮ ಅಸ್ಥಿ ವೃದ್ಧಿ ಪರಿಣಾಮ ಆಮೇಲೆ ಕ್ಷಯ ವಿನಾಶ ಇವಿಷ್ಟು ಆರು ವಿಕಾರಗಳು. ಜನ್ಮ ಒಂದು ಅಸ್ತಿತ್ವ ವೃದ್ಧಿ ಪರಿಣಾಮ ಆಮೇಲೆ ಅಪಕ್ಷಯ ವಿನಾಶ ಈ ಆರು ಕೂಡ ದೇಹಕ್ಕೆ ಹೊರತು ಜೀವನಿಗಲ್ಲ. ಫಲಾನಾಮಿವ ವೃಕ್ಷಸ್ಯ ಹೇಗೆ ವೃಕ್ಷ ಇದೆ ಹಣ್ಣು ಬರುತ್ತೆ ಹೋಗುತ್ತೆ ವೃಕ್ಷ ಹಾಗೆ ಇರುತ್ತೆ ಹಣ್ಣು ಬಂದು ಹೇಗೆ ಹೋಗ್ತಾ ಇರಬೇಕು ಆ ರೀತಿಯಲ್ಲಿ ಈ ಭಾವಗಳೆಲ್ಲ ಬಂದು ಹೋಗ್ತಾ ಇವೆ. ವಸಂತಾದಿ ಅವಯವ ವಿಶೇಷೇಣ ಕಾಲೇನ ವೃಕ್ಷಸ್ಯ ಚ್ಯೂತಾದಿ ಫಲಾನಾಂ ಜನ್ಮಾಧಿಕಂ ದೃಶ್ಯತೆ. ವಸಂತಾದಿ ಕಾಲಗಳಲ್ಲಿ ಹೂ ಬಿಡೋದು ಚಿಗುರು ಬಿಡೋದು ಮುಂದೆ ಕಾಯಿ ಬಿಡೋದು ಹಣ್ಣಾಗೋದು ನಮಗೆ ಗೊತ್ತಿದೆ. ವೃಕ್ಷ ವರ್ಷನೂ ಬದಲಾವಣೆ ಆಗುತ್ತೆ ವೃಕ್ಷ ಮಾತ್ರ ಹಾಗೆ ಆಗಿರುತ್ತಲ್ಲ ಆ ರೀತಿಯಾಗಿ ಇವೆಲ್ಲವೂ ಕೂಡ ದೇಹಕ್ಕೆ ಹೊರತು ಜೀವಕ್ಕಲ್ಲ. ಫಲಾನಾಮಿವ ವೃಕ್ಷಸ್ಯ ಮತ್ತೆ ಮಾಡೋದು ಯಾರು ಅಂದರೆ ಅದು ಕೂಡ ನಾವು ಮಾಡಿಕೊಳ್ಳೋದಲ್ಲ. ಕಾಲೇನ ಈಶ್ವರ ಮೂರ್ತಿನಾ ಭಗವಂತನ ಸನ್ನಿಧಾನ ಹೊಂದಿರತಕ್ಕಂತಹ ಈ ಕಾಲದಿಂದಾಗಿ ಆಗತಕ್ಕಂಥವುಗಳೇ ಹೊರತು ಜೀವ ಮಾಡಿಕೊಳ್ಳೋದು ಅಲ್ಲ ತನಗೆ ಮಾಡಿಕೊಳ್ಳೋದು ಅಲ್ಲ ದೇಹಕ್ಕಾಗೋದು ಮಾತ್ರ ಅಂತ ಹೇಳಿ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯ ಭಗವದ್ಗೀತೆ ಮಾತು ಇದೆ. ಇವೆಲ್ಲ ಜೀವಕ್ಕಲ್ಲ ದೇಹಕ್ಕಾದ್ರಿಂದ ಧೀರ ತತ್ರ ನಮುಹ್ಯ ಧೀರನಾದವನು ಆ ಬಗ್ಗೆ ಮೋಹಕ್ಕೊಳಗಾಗೋದಿಲ್ಲ. ಆತ್ಮಾ ನಿತ್ಯೋ ಅವ್ಯಯ ಶುದ್ಧ ಏಕ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಕ್ ವಶ್ಯೋ ವ್ಯಾಪಕೋ ಅಸಂಗೀ ಅನಾವೃತ. ಈಗ ಇದೆಲ್ಲ ಕೂಡ ಈಶ್ವರನಿಂದ ಆಗತ್ತೆ ಅಂತ ಹೇಳಿದ್ರಲ್ಲ ಜೀವನ ಯಾಕೆ ಮಾಡಿಕೊಳ್ಳೋದಿಲ್ಲ ಅಂದರೆ ದೇವರು ಎಂಥವನು ಗೊತ್ತಾ ಆತ್ಮ ಸ್ವಾಮಿ ನಿತ್ಯ ನಿತ್ಯನಾದವನು ಅವ್ಯಯ ಹ್ರಾಸರಹಿತನಾದವನು ಶುದ್ಧ ನಿತ್ಯ ಮುಕ್ತ ಯಾವ ಕಾಲಕ್ಕೂ ಅಶುದ್ಧಿ ಹೆಸರಿಲ್ಲ ಶುದ್ಧಾನಂದೋರು ಸಂವಿತ್ ದ್ವಿಜಿಬಲ ಬಹುಲ ಔದಾರ್ಯ ವೀರ್ಯಾದಿ ದೇಹಂ ಇದೆಯಲ್ಲ ಹಾಗೆ. ಏಕ ಸ್ವತಂತ್ರ ಕ್ಷೇತ್ರಜ್ಞ ಕ್ಷೇತ್ರಜ್ಞಂಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ ಅದು ಭಗವದ್ಗೀತೆಯಲ್ಲಿ ಬಂದಿದೆ. ಕ್ಷೇತ್ರಜ್ಞೋ ಅಕ್ಷರ ಏವಚ ವಿಷ್ಣು ಸಹಸ್ರನಾಮ. ಆಶ್ರಯ ಎಲ್ಲರಿಗೂ ಆಶ್ರಯ ಅವಿಕ್ರಿಯ ವಿಕಾರಕ್ಕೊಳಗಾಗದವನು ಸದೃಕ್ ತನ್ನನ್ನು ನೋಡುವವನು ಸ್ವ ತೇನೈವ ದೃಕ್ ಅಂದರೆ ಸ್ವತಂತ್ರವಾಗಿ ಎಲ್ಲವನ್ನೂ ನೋಡುವವನು ಯಾರ ಸಹಾಯನೂ ದೇವರಿಗೆ ಬೇಕಿಲ್ಲ. ವಶ್ಯ ಎಲ್ಲವನ್ನು ವಶದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ವ್ಯಾಪಕ ಸರ್ವತ್ರ ವ್ಯಾಪ್ತನಾದವನು ಅಸಂಗಿ ಯಾವ ಸಂಘಕ್ಕೂ ಒಳಪಡದವನು ಅನಾವೃತ ಯಾವ ಅಜ್ಞಾನಾದಿಗಳಿಗೆ ಇಂದ ಆವೃತನಾಗದೇ ಇರುವವನು. ಇದು ಏತೈರ್ದ್ವಾದಶಭಿರ್ವಿದ್ವಾನ್ ಆತ್ಮನೋ ಲಕ್ಷಣೈ ಪರೈ ಅಹಂ ಮಮೇತಿ ಅತದ್ಭಾವಂ ದೇಹಾದೋ ಮೋಹಜಂ ತ್ಯಜೇತ್. ಈ ರೀತಿಯಾಗಿ ಏತೈಹಿ ದ್ವಾದಶಭಿ ವಿದ್ವಾನ್ ಈ ಹನ್ನೆರಡು ಲಕ್ಷಣಗಳಿವೆಯಲ್ಲ ಆತ್ಮನೋ ಲಕ್ಷಣೈ ಪರೈಹಿ ಪರಮಾತ್ಮನ ಮುಖ್ಯ ಲಕ್ಷಣಗಳಿವೆ. ಆತ್ಮ ಸ್ವಾಮಿತ್ವ ಎಂದು ಹೇಳೋದು ಆತ್ಮ ನಿತ್ಯ ಅವ್ಯಯ ಶುದ್ಧ ಏಕ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸದೃಕ್ ವಶ್ಯ ವ್ಯಾಪಕ ಅಸಂಗಿ ಅನಾವೃತ. ಬಟ್ ಹನ್ನೆರಡು ಗುಣಗಳೇನಿವೆ ಇಷ್ಟು ಪರಮಾತ್ಮರು ಜೀವನ ಯಾವೂ ಇಲ್ಲ ಇವೆಲ್ಲ ಕೂಡ ಎಲ್ಲ ಪರಮಾತ್ಮನೇ ಸೇರಿದ್ದೇನೆ ಅದನ್ನು ಹೇಳ್ತಾರೆ. ಕ್ಷೇತ್ರಜ್ಞ ಪುರುಷೋ ಆತ್ಮ ಸಂಸಾರಿ ಚೇತನೋಮತಃ ಇತ್ಯುಕ್ತೇ ಆತ್ಮ ಜೀವ ಕಿಮ್ನ ಸ್ಯಾತ್ ಇತ್ಯತಃ ತನ್ನಿವರ್ತಕ ಲಕ್ಷಣ ಮಾಹ. ಈ ಪರಮಾತ್ಮ ಜೀವ ಆಗೋದಿಲ್ಲ ಯಾತಕ್ಕೆ ಅಂದರೆ ಇಷ್ಟು ಲಕ್ಷಣ ಜೀವನಿಗಿದ್ರೆ ಆಗಬಹುದಾಗಿತ್ತು ಜೀವನಿಗೆ ಅಲಕ್ಷರಗಳು ಇಲ್ಲ ಅಂತಂದಾಗಿನೇ ಪರಮಾತ್ಮನೇ ಆತ್ಮಶಬ್ದೋಕ್ತನಾದ ಈಶ್ವರನೇ ಹೊರತು ಈ ಜೀವ ಅಲ್ಲ. ಅದಕ್ಕೆ ಅರ್ಥ ಹೇಳ್ತಾರೆ ಎಲ್ಲದಕ್ಕೂ. ಪರೈಹಿ ಅವ್ಯಾಪ್ತ್ಯಾದಿ ದೋಷರಹಿತೈಹಿ ಏತದ್ವಾದಶಭಿಹಿ ಆತ್ಮನೋ ಹರೇಹೇ ರಕ್ಷಣೈಹಿ ಸ್ವರೂಪಭೂತೈಹಿ ಉಪೇತಃ ಇತಿ ವಿದ್ವಾನ್. ಇಲ್ಲೇನು ಹೇಳ್ತಾರೆ, ಪರೈಹಿ ಲಕ್ಷಣೈ ಅಂತ ಹೇಳಿ. ಲಕ್ಷಣಗಳು ಎರಡು ವಿಧ, ಸ್ವರೂಪ ಲಕ್ಷಣ ಮತ್ತು ಬಾಹ್ಯ ಲಕ್ಷಣ ಅಂತ. ಸ್ವರೂಪ ಲಕ್ಷಣ ಅಂದರೆ ವಸ್ತುವಿಂದೇ ಲಕ್ಷಣ, ಬಾಹ್ಯ ಲಕ್ಷಣ ಅಂದರೆ ಹೊರಗಿನ ಲಕ್ಷಣ. ಬುದ್ಧಿ ವಿದ್ವಾಂಸ ಓದಿದ್ದಾರೆ ಅದು ಹೊರಗಿನ ಲಕ್ಷಣ, ಶಾಲೆ ಓದ್ಕೊಂಡಿದ್ದಾರೆ ಎಂಥ ಲಕ್ಷಣ ಅದು ಹೊರಗಿನ ಲಕ್ಷಣ. ಆ ಕಾಲಕ್ಕೆ ಟೆಂಪರರಿ ಅದು, ಗೊತ್ತಾಯ್ತಾ. ಯಾವುದೋ ಅಡ್ರೆಸ್ ಕೇಳಿದ್ರು, ಏನು ಹೇಳಿದ ಅಡ್ರೆಸ್ ಕೇಳಿ, ಇಲ್ಲೇ ಇಂತ ಇದೇ ಅಡ್ರೆಸ್ ಅಂತ ಹೇಳೋಕ್ಕಾಗತ್ತಾ? ಯಾಕೆ ಸೊ ಬಸ್ ಬಂದು ಹತ್ತಿ ಹೋಗ್ಬಿಡ್ತೇನೆ ಇರೋದಲ್ಲೇ, ಬಸ್ ಸ್ಟ್ಯಾಂಡ್ ನಿಂತ ಅಡ್ರೆಸ್ ಕೊಡೋಕ್ಕಾಗೋದಿಲ್ಲ. ಈ ಅಡ್ರೆಸ್ ಅಂದ್ರೆ ಯಾವ್ದು ಹೇಳ್ತಾನೆ, ನಾನು ಎಲ್ಲಿ ಸಿಗ್ತಾನೋ ಅಲ್ಲಿ. ಮತ್ತೆ ಎರಡು ಭಾಗ, ಮತ್ತೆ ಟೆಂಪರರಿ ಬೇರೆ, ಪರ್ಮನೆಂಟ್ ಬೇರೆ, ಅಫಿಷಿಯಲ್ ಬೇರೆ, ರೆಸಿಡೆನ್ಷಿಯಲ್ ಬೇರೆ. ಅದರಲ್ಲೂ ಕೂಡ ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಿದರೆ ಜೀವನಿಗೆ ದೇವರಿಗೆ ಯಾವುದು ಅಂತ ಕೇಳಿದರೆ ಹೀಗಿದೆ, ಹಾಲು ಬೆಳಗಿದೆ, ರುಚಿಯಾಗಿದೆ, ಇವೆಲ್ಲ ಸ್ವರೂಪ ಲಕ್ಷಣಗಳು. ಬಿಸಿಯಾಗಿದೆ, ಬಿಸಿಯಾಗಿರಬೇಕಾಗಿಲ್ಲ, ಆರಿದಾಗ ಏನಾಗುತ್ತದೆ, ಆರೋಗ್ಯ. ಬಿಸಿಯಾಗಿರೋದು ಹಾಲಿನ ಲಕ್ಷಣ ಅಲ್ಲ, ಬಟ್ ಬಿಸಿ ಇದ್ದಾಗ ಮಾತ್ರ ಲಕ್ಷಣ ಅಷ್ಟೇ, ಬಿಸಿ ಹಾಲು ಅಷ್ಟೇ. ಆದರೆ ಬರೀ ಹಾಲು ಅಂಬೋದು ಯಾವಾಗಲೂ ಇರುತ್ತೆ, ಬಿಸಿ ಹಾಲು ಅಂಬೋದು ಬಿಸಿ ಇರೋವರಿಗಷ್ಟೇ. ಅದಕ್ಕೇನಂತಾರೆ ಅದಕ್ಕೆ, ಬಾಹ್ಯ ಲಕ್ಷಣ ಅಥವಾ ಅಯಾವ ದ್ರವ್ಯ ಭಾವಿ ವಸ್ತು ಲಕ್ಷಣ. ಯಾವತ್ ದ್ರವ್ಯ ಭಾವಿ ಅಂದ್ರೇನು, ಯಾವತ್ ದ್ರವ್ಯ ಭಾವಿ ವಸ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇದ್ರೆ ಏನಂತಾರೆ, ಯಾವ ದ್ರವ್ಯ ಭಾವಿ. ಅಯಾವ ದ್ರವ್ಯ ಭಾವಿ ವಸ್ತು ಇರೋವರೆಗಿರೋದಿಲ್ಲ, ಇದ್ರ ಮಧ್ಯೆ ಇರುತ್ತೆ ಹೋಗಿಬಿಡುತ್ತೆ. ಇವಾಗ ಮಾವಿನಕಾಯಿ ಇದೆ, ಒಳ್ಳೆ ಹಸಿರು ಬಣ್ಣ, ಸ್ವಲ್ಪ ಹೊತ್ತಿಗೆ ಆಮೇಲೆ ಹಣ್ಣಾದಾಗ ಏನಾಗುತ್ತೆ, ಎಲ್ಲ ಬಣ್ಣ ಹೋಗಿಬಿಡುತ್ತೆ. ಆ ಕಾಲಕ್ಕೇನೋ ಭಾರಿ ಹಸಿರೇ, ಆಮೇಲೆ ನೋಡೋದು ಇಲ್ಲೇ ಇಲ್ಲ. ಆದರೆ ಅದು ಆ ಕಾಲ ಇತ್ಯಾದಿ ಹಾಗೆ ಇದೆ, ಮಾವೊಂಬ ರುಚಿ ಮಾತ್ರ ಚೇಂಜ್ ಆಗೋದಿಲ್ಲ, ಅದು ನಿತ್ಯ, ಇದು ಅನಿತ್ಯ. ದೇವರ ಎಂಥ ಲಕ್ಷಣಗಳಿವೆಲ್ಲ ಸ್ವರೂಪ ಲಕ್ಷಣಗಳು, ಅದಕ್ಕೆ ಪರೈಹಿ ಲಕ್ಷಣೈಹಿ ಅಂತ ಹೇಳಿದರು. ತಟಸ್ಥ ಲಕ್ಷಣ ಅಂತ ಹೇಳಿದರೆ ಅದು ಸುಮ್ಮನೆ ಹೇಳಿದ್ದಾರೆ, ಇದಕ್ಕಲ್ಲ ಯಾವುದೇ ರೀತಿ ಈ ಕಡೆ ಇದಕ್ಕೂ ಅನ್ನುವ ಸ್ವರೂಪನೂ ಅಲ್ಲ ನಿತ್ಯನೂ ಅಲ್ಲ, ಪೂರ್ತಿ ಟೆಂಪರರಿ ಆಗಿದೆ ಅಂತ ಕರೀತಾರೆ ತಟಸ್ಥ ಲಕ್ಷಣ. ಇದರಿಂದನೂ ಭಿನ್ನ, ಅದರಿಂದನೂ ಭಿನ್ನ, ಇದಕ್ಕೆ ಲಕ್ಷಣ ಅಂತಿಲ್ಲ. ಬ್ರಹ್ಮರಿಗೆ ಅಂಥ ಲಕ್ಷಣ ಹೇಳ್ತಾರೋ ಹೇಳ್ತಿಲ್ಲ, ದೇವರಿಗೆ ಸ್ವಂತ ಲಕ್ಷಣ ಎತ್ತಕ್ಕಿಲ್ಲ ಅಂದರೆ ನಿರ್ಗುಣ ಅವನು, ಅವ್ರ ಪ್ರಕಾರ. ಅದಕ್ಕೇನು ಮಾಡಬೇಕೀಗ, ನ್ಯೂಟ್ರಲ್ ಲಕ್ಷಣ ತಟಸ್ಥ ಅಂದರೆ ನ್ಯೂಟ್ರಲ್ ಲಕ್ಷಣ, ಈ ಕಡೆಗೂ ಅಲ್ಲ ಆ ಕಡೆಗೆ ಅಲ್ಲ, ಅದೂ ಅಲ್ಲ ಇದೂ ಅಲ್ಲ ಅಂತ ಹೇಳಿ ಉಳಿಯೋದು ಯಾವುದು, ಅದು ತಟಸ್ಥ ಅಷ್ಟೆ. ಏತೈ ದ್ವಾದಶವಿರ್ ವಿದ್ವಾನ್ ಆತ್ಮನೋ ಲಕ್ಷಣೈಃ ಪರೈಹಿ ಅಹಂ ಮಮೇತಿ ಅತದ್ಭಾವಂ ದೇಹಾದೋ ಮೋಹಜಂ ತ್ಯಜೇತ್. ಆದ್ದರಿಂದ ನಿತ್ಯ ಅಂದ್ರೇನು, ಸ್ವರೂಪತಃ ವಿನಾಶರಹಿತ. ಇದು ನಿತ್ಯ ಶಬ್ದಕ್ಕೆ ಅರ್ಥ. ಅವಯವಾದಿ ವ್ಯಯೋ ನಾಸ್ತಿ ಇತ್ಯವ್ಯಯ, ಪಾರ್ಷಿಯಲ್ ನಾಶ ಇಲ್ಲ ಅನ್ನೋದಕ್ಕೆ ಅವ್ಯಯ, ಟೋಟಲ್ ನಾಶ ಇಲ್ಲ ಅನ್ನೋದಕ್ಕೆ ನಿತ್ಯ. ಪ್ರಕೃತಿ ಪ್ರಕೃತಿ ನಿರ್ಮಿತ ಶರೀರ ಅಸತ್ವೇ ಅವಿದ್ಯಾ ರಾಗಾದಿ ದೋಷ ವಿಧುರತ್ವಾತ್ ಶುದ್ಧ. ಪ್ರಕೃತಿ ನಿರ್ಮಿತವಾದಂತಹ ಶರೀರ ಇಲ್ಲ ದೇವರಿಗೆ, ಆದ್ದರಿಂದನೇ ಅವಿದ್ಯಾ ರಾಗಾದಿ ದೋಷ ವಿಧುರತ್ವ. ವಿಧುರ ಅಂದರೆ ರಹಿತ, ಅವಿದ್ಯಾದಿ ದೋಷ ರಹಿತನಾದ್ದರಿಂದ ಪರಮಾತ್ಮ ಎಂಥವನು, ಶುದ್ಧ. ಏಕಃ ಮುಖ್ಯ, ಮುಖ್ಯತ್ವಂತೂ ಹರೇರೇವ, ದೇವರಷ್ಟು ಮುಖ್ಯ ಜಗತ್ತಿನಲ್ಲಿ ಯಾರೂ ಇಲ್ಲ, ಸ್ವತಂತ್ರ ಅವನು. ಸ್ವರೂಪ ಜ್ಞಾನೇನ ಕ್ಷೇತ್ರಾಖ್ಯ ಶರೀರ ಜ್ಞಾತೃತ್ವ ಸಹ ಕ್ಷೇತ್ರಜ್ಞ. ಈ ಶರೀರವನ್ನು ಪಲ್ಲವನು ನಿರೋಧ ಶರೀರದೊಳಗೆ ನಾವಾದರೂ ಕೂಡ ನಮಗೆ ಶರೀರ ಅರ್ಥ ಆಗಿಲ್ಲ. ಶರೀರ ನಮಗೆ ಅರ್ಥ ಆಗಿದ್ರೆ ಡಾಕ್ಟರ್ ಅಂತ ಯಾರು ಹೋಗ್ತಾರೆ, ನಾನು ಏನಾಗಿದೆ ನೋಡಿ ಡಾಕ್ಟರ್ ಅಂತ ಯಾರು ಹೋಗ್ತಿದ್ದಿಲ್ಲ. ನಾನು ಏನಾಗಿದೆ ಅವನಿಗೆ, ತನ್ನ ಶರೀರದಲ್ಲಿ ಇದ್ರೂ ಕೂಡ ಶರೀರ ಗೊತ್ತಿಲ್ಲ. ನಮ್ಮ ಶರೀರದಲ್ಲಿ ನಾವಿದ್ರು ಕೂಡ ಅದು ಗೊತ್ತಿರೋದು ಯಾರಿಗೆ, ದೇವರಿಗೆ. ಅದು ಕ್ಷೇತ್ರಜ್ಞ ಅಂದರೆ ಯಾರು, ದೇವರು. ಕ್ಷೇತ್ರ ಶಬ್ದಕ್ಕೆ ಎರಡರ್ಥ, ನಮ್ಮ ದೇಹ ಅಂತ ಒಂದರ್ಥ, ಇಡೀ ಪ್ರಪಂಚ ಅಂತ ಒಂದರ್ಥ. ನಮ್ಮ ದೇಹನೇ ಗೊತ್ತಿಲ್ಲ, ನಾವು ಇಡೀ ಪ್ರಪಂಚ ಗೊತ್ತಿರೋ ಚಾನ್ಸ್ ಅಂತ ಇಲ್ಲೇ ಇಲ್ಲ. ಅದರಿಂದಾಗಿನೇ ಕ್ಷೇತ್ರಜ್ಞ ಅಂದರೆ ಯಾರು, ಪರಮಾತ್ಮನೇ. ಮುಂದೆ ಉಪಜೀವ್ಯ ಆಶ್ರಯ, ಆಶ್ರಯ ಅಂದ್ರೆ ಏನು, ಉಪಜೀವ್ಯ ಎಲ್ಲರಿಗೂ ಮೂಲ ರಕ್ಷಕ. ಇವತ್ತಿರ್ತಾನೆ ಈ ಕಡೆಯವನಿಗೆ ಮೇಲಿನವನು ರಕ್ಷಕ, ಅವನಿಗೆ ಇನ್ನು ಮೇಲಿನವನು ರಕ್ಷಕ. ಆದರೆ ದೇವ್ರು ಹಾಗಲ್ಲ, ಅಲ್ಟಿಮೇಟ್ ಅವನು, ಯಾರಿಲ್ಲ ಅವನ ಮೇಲೆ ಇನ್ನೊಬ್ಬ ಆಶ್ರಯ. ಸರ್ವರಿಗೂ ಆಶ್ರಯನೇ ಹೊರತು ಅವನು ಯಾರಿಗೂ ಆಶ್ರಯಿತನಾಗಿಲ್ಲ. ಅದಕ್ಕೇನೆ ಉಪಜೀವ್ಯ ಆಶ್ರಯ. ಅವಿಕ್ರಿಯ ಸ್ವತಃ ಪರತೋವ ಪರಿಣಾಮರಹಿತ, ತನಗೆ ಸ್ವಂತ ಆಗಲಿ ಅಥವಾ ಇನ್ನೊಬ್ಬರಿಂದ ಆಗಲಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಸ್ವಂ ಆತ್ಮಾನಂ ಸ್ವಯಮೇವ ದ್ರಕ್ಷತಿ ಪಶ್ಯತಿ ಇತಿ ಸದೃಕ್. ತನ್ನನ್ನು ತಾನು ಪೂರ್ಣ ನೋಡ್ತಾನಾದ್ರಿಂದ ದೇವರಿಗೆ ಸದೃಕ್ ಅಂತ ಕರೀತಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನಕಶ್ಚರ, ನಾನು ಯಾರೂ ತಿಳಿದಿಲ್ಲ. ಅದೇ ರೀತಿನೆ ಬಹುನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಂ. ನನ್ನ ಜನ್ಮನೂ ಗೊತ್ತು, ನಿನ್ನ ಜನ್ಮನೂ ಗೊತ್ತು, ನಿಂದೂ ಗೊತ್ತಿಲ್ಲ, ನಂದೇನು ಗೊತ್ತಿರುತ್ತೆ. ಇದು ಅರ್ಜುನ ಹೇಳಿದ ಮಾತು. ಅದರಿಂದ ತನ್ನನ್ನೇ ತಾನು ನೋಡ್ತಾನೆ, ಎಲ್ಲರನ್ನೂ ನೋಡ್ತಾನೆ. ತತ್ ಬ್ರಹ್ಮ ವೇದಾಹಂ ಬ್ರಹ್ಮಾಸ್ಮೀತಿ ಶ್ರುತಿ ವಶ್ಯ ಅಪರಾಧೀನ, ಎಲ್ಲವೂ ಅವನಿಗೆ ವಶ, ಅವನು ಯಾರಿಗೂ ವಶನಲ್ಲ. ಸ್ವತಂತ್ರ ಇತಿ ಯಾವತ್ ವಶಂ ಯಾಪಯತಿ ಸರ್ವವಿತಿವ, ಅದು ಎಲ್ಲವನ್ನು ವಶ ಮಾಡಿಕೊಡುತ್ತಾನೆ ಎಂಬುದು ಕೂಡ ಅವನ ವೈಶಿಷ್ಟ್ಯ. ಅಂದರೆ ತಾನು ಯಾರ ವಶನೂ ಅಲ್ಲ, ಆದರೆ ಅವನಿಗೆಲ್ಲರೂ ವಶರಾಗಿದ್ದಾರೆ. ವಶಿ ವಶೇ ನಕಶ್ಯಾಪಿ ಯೋಜಿತೋ ವಿಜಿತಾಖಿಲ, ಅದು ದೇವರ ವೈಭವ. ಇವತ್ತು ನಮ್ಮ ವಶದಲ್ಲಿ ಯಾರೂ ಇಲ್ಲ, ನಾವು ಯಾರ ವಶದಲ್ಲಿಲ್ಲ, ಅದು ಬೇರೆ. ನಾನು ಐ ಮೀನ್ ಡಿಪೆಂಡ್, ನನಗೆ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಗೊತ್ತಾಯ್ತಾ. ಇನ್ಯಾರು ನನ್ನ ಮಾತು ಕೇಳೋದೂ ಇಲ್ಲ, ಅದು ಉಪಯೋಗ ಅಲ್ಲ. ತಾನು ಯಾರ ಮೇಲೂ ಅವಲಂಬಿಸಿಲ್ಲ, ಅವನನ್ನು ಎಲ್ಲರೂ ಅವಲಂಬಿಸಿದ್ದಾರೆ. ಯಾರು ಬೇಕಾದ್ರೂ ವಶರಾಗ್ತಾರೆ. ವಶಂ ವ್ಯಾಪಯತಿ ಸರ್ವಮಿತಿವ ವ್ಯಾಪಕ ಅಂತರ್ಬಹಿರಿತಿ ಶೇಷ. ವ್ಯಾಪಕ ಅಂದ್ರೆ ಏನು? ಒಳಗೂ ವ್ಯಾಪ್ತ, ಹೊರಗೂ ವ್ಯಾಪ್ತ. ಹೆಚ್ಚಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಆಮೇಲೆ ವ್ಯಾಪಕ ಆಕಾಶೋ ನೀಲಿಮಾಬುದೇತಿ ಇತಿ ಶ್ರುತಿ ಭೂತಾಕಾಶ ಪರಿಚ್ಛಿನ್ನತ್ವಾತ್ ಅವ್ಯಾಕೃತಸ್ಯ ಚಿತ್ಪ್ರಕೃತ್ಯಾತ್ಮಕತ್ವೇನ ಭಗವತ್ ಅನುಗೃಹೀತತ್ವೇನ ತಸ್ಯ ವ್ಯಾಪಕತ್ವಂ ಅನುಪಚರಿತಮನೇನೆ ಇತಿ ಭವತ್ತೇವ ವ್ಯಾಪಕ. ಪರಮಾತ್ಮನ ವ್ಯಾಪಕತ್ವ ಉಪಚರಿತ ಅಲ್ಲ. ಕೆಲವರು ಇರ್ತಾರೆ, ಅವರೇನು ಬೆಳಿಗ್ಗೆ ಅಲ್ಲಿರ್ತಾರೆ, ಸಾಕೆ ಅಲ್ಲಿರ್ತಾರೆ, ಎಲ್ಲಿ ನೋಡಿದ್ರೆ ಅವರೇ ಇರ್ತಾರೆ. ಎಂಥ ಮಾತಿದು ಒಂಥರ ಸೆಕೆಂಡರಿ ಸೆನ್ಸ್ನಲ್ಲಿ ಹೇಳಿದ್ದು. ಯಾಕೆಂದರೆ ಅವನು ಅಲ್ಲಿದ್ದರೆ ಇಲ್ಲಿಲ್ಲ, ಇಲ್ಲಿದ್ದರೆ ಅಲ್ಲಿಲ್ಲ. ನಾವು ಸುಮ್ಮನೆ ಎಕ್ಸಾಜರೇಟ್ ಮಾಡಿ ಹೇಳ್ತೇವೆ. ದೇವ್ರು ಹಾಗಲ್ಲ, ಉಪಚಾರಕ್ಕೆ ಹೇಳಿದ್ದಲ್ಲ, ಎಲ್ಲ ಕಡೆ ಏನಾಗಿದ್ದಾನೆ ಆ್ಯಕ್ಚುಲಿ ಇದ್ದಾನೆ. ಅದಕ್ಕೆ ಉಪಚರಿತವಾದ ಮಾತಲ್ಲ ಇದು. ಅಪ್ರಾಕೃತತ್ವಾತ್ ಅಸಂಗಿ, ಪರಮಾತ್ಮ ಅಸಂಗಿ. ಆಕಾಶ ಎಲ್ಲ ಇದ್ರೂ ಅದಕ್ಕೆ ಲೇಪ ಹೇಗಿಲ್ಲವೋ, ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನಂ. ಅದಕ್ಕೆ ಅಸಂಗಿ ಅಂದರೆ ನಿರಂಜನ ಅಂತ, ಅಂಜನ ಅಂದರೆ ಲೇಪ. ಅದಕ್ಕೆ ಅಜೋ ನಿರಂಜನ ಕಾಮಜನಕ ಕಂಚಲೋಚನ ವಿಷ್ಣು ಸಹಸ್ರನಾಮದಲ್ಲಿ, ಇದರಲ್ಲಿ ಕೃಷ್ಣಾಷ್ಟ ಶತನಾಮ ಸ್ತೋತ್ರ. ಅಸಂಗೋ ಹಿ ಅಯಂ ಪುರುಷ ಇತಿ ಶ್ರುತೇ ಅನಾವೃತ ಅಜ್ಞಾನಾದಿ ಆವರಣರಹಿತ. ಅಂದಮೇಲೆ ಅದ್ವೈತ ಹೇಳೋ ಆವರಣ ಮುಗಿದೋಯ್ತಲ್ಲಿ, ದೇವರಿಗೆ ಅಜ್ಞಾನ ಬರುತ್ತೆ ಆದ್ದರಿಂದ ಜೀವನ ಆಗ್ತಾರೆ ಅಂತ ಹೇಳಿದರೆ ತಪ್ಪು. ಅನಾವೃತ ಎಂದು ಕೂಡ ಏನಿಲ್ಲ, ಪರಮಾತ್ಮನಿಗೆ ಯಾವ ಆವರಣವೂ ಇಲ್ಲ. ಏವಂ ವಿಧ ಲಕ್ಷಣೋಪೇತಸ್ಯ ವಿಷ್ಣೋ ಸರ್ವಹೇತುತ್ವಾತ್ ಶರೀರಸ್ಯ ತತಧೀನತ್ವೇನ ತಸ್ಮಿನ್ ದೇಹೇ ಮಮತಾಂ ತ್ಯಜೇದಿತ್ಯರ್ಥಃ. ನೋಡಿ ಆ ಒಂದು ಶ್ಲೋಕ ಎಷ್ಟು ವಿಶೇಷ ಅರ್ಥ ಬರೋದು. ಏತೈಹಿ ದ್ವಾದಶಭಿಃ ವಿದ್ವಾನ್ ಆತ್ಮನೋ ಲಕ್ಷಣೈಹಿ ಪರೈಹಿ ಅಹಂ ಮಮ ಇತಿ ಅತದ್ಭಾವಂ ದೇಹಾದೌ ಮೋಹಜಂ ತ್ಯಜೆ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ನಾವೇನು ಮಾಡಬೇಕು? ದೇಹಾದೌ ದೇಹ ಮೊದಲಾದವುಗಳಲ್ಲಿ ಮೋಹಜಂ ಮೋಹದಿಂದ ಹುಟ್ಟತಕ್ಕಂತಹ ಅಹಂ ಮಮ ಇತಿ ಅತದ್ಭಾವಂ ಅಹಂಕಾರ ಮಮಕಾರಗಳನ್ನು ತೆಗೆದು ಬಿಟ್ಟುಬಿಡಬೇಕಾಗ. ನಮ್ಮ ಅಧೀನದಲ್ಲಿದ್ದಿದ್ರೆ ಮಮ ಅನ್ಬೇಕಿತ್ತು, ನಮ್ಮ ಅಧೀನದಲ್ಲೇ ಇಲ್ಲ. ಅಹಂ ಯಾವುದೋ ಮನೆ ತೋರಿಸಿ ನಮ್ಮದಲ್ಲ ಅಂತ ಹಾಗೆ ಒಪ್ಕೋ, ತಷ್ಟ ಒಪ್ಕೋತೀವಿ ನಮ್ಮದಲ್ಲ ಅಂತ ಹೇಳಿ. ಆ ರೀತಿ ಏನು ಒಪ್ಕೋಬೇಕು? ಇನ್ನೊಂದು ಮನೆ ನಮ್ಮದಲ್ಲ ಅಂತ ಹಾಗೆ ಒಪ್ಕೋಬೇಕು, ನಮ್ಮ ಮನೆಯೂ ನಮ್ಮದಲ್ಲ ಅಂತ ಒಪ್ಕೋಬೇಕು. ಅಷ್ಟೇ ಇಲ್ಲ, ನಮ್ಮ ದೇಹನೂ ಕೂಡ ಏನಲ್ಲ ನಮ್ಮದಲ್ಲ. ಅದೇ ರೀತಿಯಲ್ಲಿ ಅಹಂ ನಾನು ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಎರಡು ತಿಳ್ಕೊಂಡು ಬಿಟ್ರೆ ಅಲ್ಲಿಗೆ ಮನುಷ್ಯ ಬದುಕಿದಾಗ ಲೆಕ್ಕ. ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ಪುರುಷ ಗೆಲ್ಲಬೇಕಾದ ಎರಡು ದೊಡ್ಡ ಪಾಪಗಳು ಅಂತ ಹೇಳಿದರೆ, ದೋಷಗಳು ಅಂದರೆ ಅಹಂಕಾರ ಮಮಕಾರ. ಸಾಮಾನ್ಯ ಹಿಡಿಯೋದೇ ಅವೆರಡು. ಅಹಂ ಮಮೇತ್ಯತದ್ ಭಾವಂ ದೇಹಾದು ಮೋಹಜಂ ತ್ಯಜೆ. ಅಹಂ ಅನ್ನೋದು ಒಡಗಿನಿಗೆ, ಮಮ ಅನ್ನೋದು ಮೇಲಿಗೆ. ನೆನಪಿರಬೇಕು, ಮೇಲಿನ ತಂದು ಅಂತ ತಿಳ್ಕೊಂಡ್ರೆ ಮಮಕಾರ, ಕರ್ತೃತ್ವ ತಂದು ತಿಳ್ಕೊಂಡ್ರೆ ಅಹಂಕಾರ. ಅದಕ್ಕೆ ಒಳಗಿಂದ ಹೊಡೆ ಎರಡು ಬಿಟ್ಟು ಬಿಡ್ಬೇಕ. ಮೋಹಜಂ ತ್ಯಜೆ ಭರತರಾಜ ಬಿಟ್ಟಿದ್ದ, ಅದನ್ನು ಹೊಡೆದು ಬಿಡ್ತೇನೆ ಅಂದ್ರೆ ಮಾಡಿಕ ಅಂಗಡಿ ಅನ್ನೋಯ್ತು ಅಂತ ಹೇಳಿದ. ನಾನು ಕೂತ ಹೊತ್ತವನೇ ಅಲ್ಲ ಅಂತ ಹೇಳಿದ. ಅಹಂಕಾರ ಇಲ್ಲ, ನಾನು ಹೊತ್ತವನೇ ಅಲ್ಲ ಅಂದ್ಬಿಟ್ಟ. ನನ್ನ ದೇಹ ನಂದಲ್ಲ, ಏನು ಆಗೋದಿಲ್ಲ ಅಂದ್ಬಿಟ್ಟ. ಅದಕ್ಕೇನು ಭರತರಾಜ ಏನಾಗಿದ್ದ? ಅಹಂಕಾರ ಮಮಕಾರ ಬಿಟ್ಟಿದ್ದ. ಆದ್ದರಿಂದಲೇ ರಘುಗಣನಿಗೆ ಅವರು ಹೇಳಿದ ಉಪದೇಶ ಅರ್ಥವಾಗಿ ಸದ್ಗತಿ ಕಾರಣ. ಏನು ವ್ಯಾಪಾರ ಮಾಡ್ತಿರಲಿಲ್ಲ, ಬರೀ ಲಿಂಗ ಶರೀರದಿಂದ ಬರೋದಿಲ್ಲ, ಅಜ್ಞಾನದಿಂದ ಬರುತ್ತೆ. ಲಿಂಗ ಶರೀರ ಕಾರಣ ಅಷ್ಟೇನೆ, ಪ್ರಧಾನ ಕಾರಣ ಅಜ್ಞಾನ. ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ, ಅಜ್ಞಾನ ಕಾರಣ ಅಷ್ಟೇ ಹೊರತು ಲಿಂಗದೇಹ ಕಾರಣ ಅಲ್ಲ. ಅದಕ್ಕೆ ಬ್ರಹ್ಮದೇವರು ಲಿಂಗದೇಹ ಇದೆ, ಹಾಗಿದ್ರೆ ಅವ್ರಿಗೇನಕ್ಕೆ ಅಜ್ಞಾನ ಬಂದಿದೆ? ಏನು ಬಂದಿಲ್ಲ, ಅಜ್ಞಾನ ಇಲ್ಲದೆ ಇರೋದ್ರಿಂದ ಲಿಂಗದೇಹ ಇದ್ರೂ ಕೂಡ ಏನು ಎಫೆಕ್ಟ್ ಇರೋದಿಲ್ಲ. ಅಜ್ಞಾನ ಇದ್ದು ಬಿಟ್ರೆ ಲಿಂಗದೇಹ ಭಾರಿ ಜೋರು ಕೆಲಸ ಮಾಡುತ್ತೆ. ಉದಾಹರಣೆಗೆ ಕಣ್ಣಿಲ್ಲ ಅಂಬುದು ಬೇರೆ, ರಾತ್ರಿ ಅನ್ನೋದು ಬೇರೆ, ಗೊತ್ತಾಯ್ತಾ. ರಾತ್ರಿಯೂ ಕಣ್ಣು ಕಾಣೋದಿಲ್ಲ, ಕುರುಡರಿಗೂ ಕಣ್ಣು ಕಾಣೋದಿಲ್ಲ. ಅರ್ಥ ಆಯ್ತಾ? ಈಗ ಕುರುಡರಿಗೆ ಕಣ್ಣು ಕಾಣೋದ್ರೆ ರಾತ್ರಿ ನಮಗೂ ಕಣ್ಣು ಕಾಣೋದಿಲ್ಲ. ಆದರೆ ಕುರುಡರಿಗೆ ಯಾತಕ್ಕೆ ಕಣ್ಣು ಕಾಣೋದಿಲ್ಲ ಅಂದರೆ ಅವನಿಗೆ ಒಳಗೆ ಕಣ್ಣಿಲ್ಲ. ಆದರೆ ಇವರಿಗೆ ಕಣ್ಣಿದ್ದಂಗೆ ಯಾತಕ್ಕೆ ಕಾಣೋದಿಲ್ಲ ಅಂದರೆ ಹೊರಗೆ ಬೆಳಕಿಲ್ಲ ಅಷ್ಟೇ. ಸೊ ಬೆಳಕಿಲ್ಲ ಬೇರೆ ಕಣ್ಣಿಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅರ್ಥ ಇಲ್ಲೇನು ತಿಳ್ಕೋಬೇಕು, ಅಜ್ಞಾನ ಲಿಂಗದೇಹಗಳು ಹಾಕಿ. ರಾತ್ರಿ ಎಂಬುದು ಏನದು? ಅದು ಉಪಾಧಿ ಅಷ್ಟೇ, ಕಣ್ಣಿಲ್ಲ ಅಂಬೋದು ಮೇನು. ಅರ್ಥ ಆಯ್ತಾ? ಈಗ ರಾತ್ರಿ ಆ್ಯಡ್ ಆಗಿದೆ ಅದು. ಮೊದಲೇ ಕುರುಡ ರಾತ್ರಿ ಅಂತ ಹೇಳಿದರೆ ಕಣ್ಣಿದ್ದವನಿಗೆ ರಾತ್ರಿ ಎಫೆಕ್ಟ್ ಆಗುತ್ತೋ, ಲಿಂಗದೇಹ ಮತ್ತು ಅಜ್ಞಾನಿಗೆ ಎಫೆಕ್ಟ್ ಆಗುತ್ತೆ ಹೊರತು ಬೆಳಕಿದ್ದವನಿಗೆ ಎಫೆಕ್ಟ್ ಆಗೋದೇ ಇಲ್ಲ. ಅದು ಟಾರ್ಚ ಕೂಡ ಆಗೋದೇ ಇಲ್ಲ ಅವನು ಆ ಟೈಮ್. ರಾತ್ರಿನ ಗೆಲ್ಲಬಹುದು, ಕುರುಡುತನ ಗೆಲ್ಲಕ್ಕೆ ಬರೋದಿಲ್ಲ. ಏತೈರ್ ದ್ವಾದಶ ಫಿರ್ ವಿದ್ವಾನ್ ಆತ್ಮನೋ ಲಕ್ಷಣೈ ಪರೈಹಿ ಅಹಂ ಮಮ ಇತಿ ಅತದ್ಭಾವಂ ದೇಹಾದೋ ಮೋಹಜಂ ತ್ಯಜೇತ್. ಆದ್ದರಿಂದ ಮೋಹಜನ್ಯವಾದಂಥ ಅಹಂಕಾರ ಮಮಕಾರಗಳನ್ನು ದೇಹ ಮೊದಲಾದವುಗಳಲ್ಲಿ ಬಿಡಬೇಕು. ಒಳ್ಳೆ ಕಾರಣ ಇದು. ಪ್ರಹ್ಲಾದ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಅಂದರೆ ಸುಮ್ಮನೆ ನಮ್ಮದಲ್ಲ ಅಂತ ತಿಳ್ಕೊಳ್ಳಿ ಅಲ್ಲ, ಎಕ್ಸ್ಪ್ಲೇನ್ ಯೋಚನೆ ಮಾಡಿ ಗೊತ್ತಾಗುತ್ತೆ ನಮ್ಮದಲ್ಲ ಅಂತೇಳಿ. ಗೊತ್ತಾಯ್ತಾ? ನಮ್ಮದೇ ಆಗಿದ್ರೆ ಯಾರು ದೇಹ ಬಿಡ್ತಿರಲಿಲ್ಲ, ನಮ್ಮದೇ ಆಗಿದ್ರೆ ಯಾರು ದೇಹ ಎಂತೆಂಥ ದೇಹ ತಗೋತಿರಲಿಲ್ಲ. ಗೊತ್ತಾಯ್ತಾ? ನಮ್ಮದೇ ಆಗಿದ್ರೆ ಯಾರು ಕೂಡ ದುಃಖ ಪಡ್ತಿರಲಿಲ್ಲ. ಇವೆಲ್ಲ ಯೋಚನೆ ಮಾಡಿದರೆ ನಮ್ಮದಲ್ಲ ಅಂತ ಗೊತ್ತಾಯ್ತು. ಅಂದಮೇಲೆ ಯಾರ್ದು ಆಗಿರಲೇಬೇಕು, ಮತ್ತೆ ಯಾರ್ದು ಆಗಿರಬೇಕು. ಆದ್ರಿಂದ ಯಾರ್ದಾಗಿದೆ? ಈಶಾವಾಸ್ಯಮಿದಂ ಸರ್ವಂ ಅಷ್ಟೇ. ಹೇಮಂ ಯಥಾಗ್ರಾವಸು ಹೇಮಕಾರ ಕ್ಷೇತ್ರೇಷು ಯೋಗೈ ತದಭಿಜ್ಞಾಪ್ನುಯಾತ್ ಕ್ಷೇತ್ರೇಷು ದೇಹೇಷು ತಥಾತ್ಮಯೋಗೈ ಅಧ್ಯಾತ್ಮವಿತ್ ಬ್ರಹ್ಮ ಗತಿಂ ಲಭೇತ. ಹೇಮಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಷು ಯೋಗೈ ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು ದೇಹೇಷು ತಥಾ ಆತ್ಮಯೋಗೈ ಅಧ್ಯಾತ್ಮವಿತ್ ಬ್ರಹ್ಮಗತಿಂ ಲಭೇತ. ಒಳ್ಳೆ ದೃಷ್ಟಾಂತ ಕೊಡ್ತಾನೆ. ನಮ್ಮ ಸಾಧನೆ ಹೇಗೆ ಮಾಡಬೇಕು ಅಂದರೆ, ಹೇಮಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಷು ಯೋಗೈ ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು. ಒಂದು ಫೀಲ್ಡ್ಗೆ ಹೋಗ್ತಾರೆ ಯಾರು? ಹೇಮಕಾರ ಸ್ವರ್ಣಕಾರ. ಸ್ವರ್ಣಕಾರ ಅಂದರೆ ಒಳ್ಳೆ ಅಕಸಾರಿಗ, ಅದಕ್ಕಿಂತ ದೊಡ್ಡ ಅರ್ಥ ಇದು. ಅಂದರೆ ಚಿನ್ನವನ್ನು ಗುರುತಿಸ್ತಕ್ಕಂಥ ವ್ಯಕ್ತಿ ಎಲ್ಲಿಗೆ ಹೋದ? ಚಿನ್ನ ಸಿಗೋ ಕ್ಷೇತ್ರಕ್ಕೆ ಹೋದ, ಗೋಲ್ಡ್ ಮೈನ್ಸ್ಗೆ ಹೋದ. ಅಲ್ಲಿ ಗ್ರಾವಸು ಕಲ್ಲುಗಳಲ್ಲಿ ಹೇಮಂ ಯೋಗೈಹಿ ತದಭಿಜ್ಞ ಆಪ್ನೀಯ. ಉಳಿದವ್ರ ಕಲ್ಲು ಅಂತ ಬಿಟ್ಟು ಹೋಗ್ಬಿಟ್ಟು ಇವನೇನು ಮಾಡ್ದ? ಓ ಇದು ಚಿನ್ನದಾದ್ರಿ ಅಂತ ಅರ್ಥ ಮಾಡಿಕೊಂಡ. ಏನು ಮಾಡಿಕೊಂಡ? ಆಮೇಲೆ ಅಭಿಜ್ಞ ತದಭಿಜ್ಞ, ಅದರ ತಿಳುವಳಿಕೆ ಇದ್ದವನು ಆ ಯೋಗ್ಯ ಕ್ಷೇತ್ರಗಳಲ್ಲಿ ಕಲ್ಲುಗಳಲ್ಲಿ ಚಿನ್ನವನ್ನು ಹುಡುಕಿ ಆಪ್ನೀಯಾತ್ ಹೇಗೆ ಪಡಿತಾನೋ ಹಾಗೆ ನಾವು ಬದುಕಬೇಕು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ದೃಷ್ಟಾಂತ ಇದೆ. ಚಿನ್ನದ ಸ್ವರೂಪವನ್ನು ಬಲ್ಲವನು ಚಿನ್ನ ಸಿಗ್ತಾ ಎಲ್ಲೆಲ್ಲ ಹುಡುಕಿದ್ರೆ ಉಪಯೋಗ ಇಲ್ಲ. ಚಿನ್ನ ಸಿಗ್ತಕ್ಕಂಥ ಸ್ಥಳಕ್ಕೆ ಹೋಗಬೇಕು, ಚಿನ್ನದ ಕಲ್ಲುಗಳನ್ನು ನೋಡಬೇಕು, ಗುರುತಿಸಬೇಕು, ಅದನ್ನು ತಗೊಳ್ಳೋ ಕ್ರಮ ಇದೆ. ಆ ರೀತಿ ತಗೊಂಡಾಗ ಏನಾಗುತ್ತದೆ? ಗೋಲ್ಡ್ ಓರಿಂದ ಹೇಗೆ ಗೋಲ್ಡ್ ಪಡಿತಾನೋ ಹಾಗೆ ಮನುಷ್ಯ ಏನು ಮಾಡಬೇಕು? ಸಾಧನೆಯನ್ನು ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಕ್ಷೇತ್ರೇಷು ದೇಹೇಷು, ನಮ್ಮ ದೇಹ ಯಾವ ಕ್ಷೇತ್ರ ಯಾವುದೀಗ? ದೇಹಗಳು. ಇದರಲ್ಲಿ ಏನು ಮಾಡಬೇಕು? ಆತ್ಮಯೋಗೈಹಿ ಒಳ್ಳೆ ಬುದ್ಧಿ ಉಪಯೋಗಿಸ್ಬೇಕು. ಅಧ್ಯಾತ್ಮವಿತ್, ಅಲ್ಲಿ ಚಿನ್ನವನ್ನು ತಿಳ್ಕೊಂಡು ಏನು ತಿಳ್ಕೋಬೇಕು? ಇಲ್ಲಿ ಅಧ್ಯಾತ್ಮ ತಿಳ್ಕೋಬೇಕು. ಅಲ್ಲಿ ಚಿನ್ನ ಹೇಗೆ ಸಿಗುತ್ತೋ ಬ್ರಹ್ಮಗತಿಂ ಲಭೇತ, ಬ್ರಹ್ಮಜ್ಞಾನವನ್ನು ಪಡಿಬೇಕು. ಎಷ್ಟು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಎಲ್ಲರಿಗೂ ಚಿನ್ನ ಇರಬಹುದು, ಅದು ಎಲ್ಲರಿಗೂ ಕಣ್ಣಿರಬಹುದು, ಆದರೆ ತಿಳುವಳಿಕೆ ಇಲ್ಲದವರಿಗೆ ಅದು ಏನಂತ ತಿಳ್ಕೊಂಡ್ಬಿಡ್ತಾನೆ? ಅವನು ಎಡ ಕಲ್ಲೊಂದು ಬಿಟ್ಟು ಹೋಗ್ಬಿಡ್ತಾನೆ. ತಿಳಿದಬೇಕಿದ್ದವನು ಮಾತ್ರ ಏನು ಮಾಡ್ತಾನೆ? ಉಪಯೋಗ ಪಡಿತಾನೆ. ಆ ರೀತಿಯಲ್ಲಿ ಅದು ಆಫ್ರಿಕಾದಲ್ಲಿ ಆಡ್ತಿದ್ರಂತೆ, ಕಲ್ಲು ಟೈಪ್ ಆಡ್ತಿದ್ರಂತೆ ವಜ್ರಗಳನ್ನು. ಯಾರೋ ಬುದ್ಧಿ ಒಂದು ನೋಡ್ದ, ಅದನ್ನ ಎಷ್ಟೋ ಕೊಟ್ಟು ಭಾರಿ ಖುಷಿಯಾಯಿತು. ಅಲ್ಲಿ 10 ರೂಪಾಯಿ ಕೊಟ್ಟು ಇಲ್ಲಿ 100,000 ರೂಪಾಯಿ ಮಾಡ್ಕೊಂಡು. ಅವ್ರಿಗೆ ಕಲ್ಲಿನ ವಜ್ರದ ಬೆಲೆ ಗೊತ್ತಿದ್ದಿಲ್ಲ ಅವ್ರಿಗೆ. ನಮಗೆ ನಮ್ಮ ದೇಹದ ಬೆಲೆನೇ ಗೊತ್ತಿಲ್ಲ, ಎಂಥ ದೇಹ ಅಂತ ತಿಳುವಳಿಕೆನೇ ಮನುಷ್ಯಗಿಲ್ಲ. ಅದರಿಂದಾಗಿನೇ ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆ ದೃಷ್ಟಾಂತ ಇದೆ. ಅದೇ ರೀತಿಯೇ ಹರಿದ್ವಾರಕ್ಕೆ ಹೋದಾಗ ಅಲ್ಲಿ ಸಾಲಿಗ್ರಾಮ ಸಿಗುತ್ತೆ, ಹರಿದ್ವಾರ ಋಷಿಕೇಶದೊಳಗೆ. ಅಲ್ಲಿ ಎಲ್ಲರೂ ರೈತರು ಹೇಗೆ ತರಕಾರಿ ಮಾಡ್ತಾರೋ ಹಾಗೆ ಸಾಲಿಗ್ರಾಮ ಅವರು ಇರ್ತಾರೆ. ಸುಮ್ಮನೆ ಕಲ್ಲು ರಾಶಿ ಹಾಕೊಂಡ್ಬಿಟ್ಟಿರ್ತಾರೆ. ನೀವು ನೀವೇ ಹುಡುಕಿ ಕೇಳಬೇಕು, ಇಲ್ಲಿ ಏನು ಮಾಡ್ತಾರೆ 10 ರೂಪಾಯಿ 20 ರೂಪಾಯಿ ಹೇಳ್ತಾರೆ. ಆ ಬೆಲೆ ಗೊತ್ತಿರೋದಿಲ್ಲ ಅವರಿಗೆ. 4 ಎತ್ತ ಒಳ್ಳಿ ಏರಿಸ್ಬಿಡ್ತಾರೆ ತಕ್ಷಣನೇ 4. ಅವಾಗ ಗೊತ್ತಾಗ ಏನು ಗೊತ್ತಾಗುತ್ತೆ ಅವನಿಗೆ? ಓ ಏನೋ ಇದೆ ಅಂತ ಗೊತ್ತಾಗ್ಬಿಡುತ್ತೆ ತಕ್ಷಣ. 100 ಆಮೇಲೆ 1,000 ಹೋಗ್ಬಿಡ್ತಾರೆ ತಕ್ಷಣ. ಈಗ ಏನೋ ಇದೆ ಅದು, ಅವ್ರೇನು ಇನ್ನೂ ಜಾತಿ ಆಮೇಲೆ ಗೊತ್ತಿಲ್ಲ ಅವನಿಗೆ. ಅದು ಇಷ್ಟೆಲ್ಲ ತಗೋತಾರೆ ಅಂದ್ಮೇಲೆ ಏನೋ ಇರಬೇಕು ಅಂತ ನಮಗೆ ಇನ್ನೂ ಅನಿಸಿಲ್ಲ. ಅಂದ್ರೆ ರಾಯರಂತವ್ರು ಮಾಡಿದ್ರೆ ಏನೋ ಇರಬೇಕು ಅನಿಸೇ ಇಲ್ಲ ನಮಗೆ. ಅವ್ರಿಗೆ ಬುದ್ಧಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ನಾವೇ ಬುದ್ಧಿವಂತರನ್ನು ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಅದಲ್ಲ ಅವರೆಲ್ಲ ಇದನ್ನು ಯಾಕೆ ಬಿಟ್ಟರೆ ಹಾಕಿದ್ರೆ ಇಷ್ಟು ದಿರ್ತಾರೆ? ಓವರ್ ರೈಟ್ ಓವರ್ ಮೊಮೆಂಟ್ ಎಲ್ಲ ಯಾವುದಕ್ಕೆ ಬಿಟ್ಟರು? ಯೋಚನೆ ಮಾಡಿದ್ರೆ ಏನಾಗುತ್ತಾಗ? ಓ ಏನೋ ಒಂದು ಜಾಣತನ ಇದೆ ಇದರೊಳಗೆ ಅಂತ ಅನಿಸ್ಬಿಡುತ್ತ. ಅದಕ್ಕೆ ಜ್ಞಾನಿಗಳ ಕತೆ ಕೇಳಿದಾಗ ಏನು ಗೊತ್ತಾಗುತ್ತೆ ಅಂದರೆ, ನಮಗೆ ಅವ್ರು ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂದಮೇಲೆ ಬೆಲೆ ಇದೆ ಅಂತ ಅರ್ಥ ಆಗಬೇಕಲ್ಲ. ಅಷ್ಟು ಥರ ಉಪಯೋಗಿಸ್ತಾ ಹೋದ್ರೆ ಕಷ್ಟ ಆಗುತ್ತೆ. ಏನಿದ್ರು ಪರಿಪಾಕ ಎಷ್ಟೊತ್ತಿಗೆ ಬಂದು ಪರಿಪಾಕ ಅವರಿಗೆ ಆಪ್ಚಾರ ಮಾಚ್ ಮಾಡೋದು ಅವ್ರ ಉದ್ದೇಶ ವ್ಯಾಪಾರ ಮಾಡಬೇಕು ಅಂತಿದೆ. ತಕ್ಷಣ ಅರ್ಥ ಆಯ್ತು, ಓಹೋ ಬೆಲೆ ಇದೆ ಇದರೊಳಗೆ ಅಂತ ಗೊತ್ತಾಗ್ಬಿಡುತ್ತೆ ತಕ್ಷಣ. ಆಮೇಲೆ ಸಡನ್ ಆಗಿ ನಾನೇ ನೋಡಿದ್ದೀನಿ ಅದನ್ನ, 10-20 ಕೋಟಿ ನಾವು ಸಡನ್ ಆಗಿ ಏರಿಸಿ 1,000 ಹೋಗ್ಬಿಡ್ರಿ ಅಂತೇಳಿ 4 ಥರ ತಗೊಂಡ ತಕ್ಷಣ. ಆಮೇಲೆ ನೆಕ್ಸ್ಟ್ ಟೈಮ್ ಬರೋರಿಗೆ ಅಷ್ಟೇ ಹೇಳ್ತಾರೆ, ಗೊತ್ತಾಗ್ಬಿಡುತ್ತೆ ಬೆಲೆ ಇದೆ ಅಂತೇಳಿ. ಅವ್ರ ಪ್ರಕಾರ ಏನೋ ಕಲ್ಲಿನ ರಾಶಿ ಏನೋ ಇಟ್ಕೊಂಡು ಚೆನ್ನಾಗಿ ಕಳಿಸಿ ಇಟ್ಕೊಂಡ್ಬಿಟ್ರೆ ನೋಡೋದಕ್ಕೆ. ಯಾವಾಗ ವ್ಯಾಪಾರ ಶುರುವಾಯಿತೋ ಅವಾಗ ಅರ್ಥ ಆಯ್ತು. ಬಲಬರಿ ಶಂಕ ದುಷ್ಟ ಅಂತ ಹೇಳೋದಿಲ್ಲ ಆ ಟೈಮ್. ಜನ್ಮಾಂತರ ಸಾಧನೆ ಯಾರಿಗೆ ಬೇಕಾಗ್ತದೆ? ತೀರಾ ಹಿಂದುಳಿದವರಿಗೆ. ಆದರೆ ಯಾರು ಬುದ್ಧಿವಂತರಾಗಿರ್ತಾರೆ ಅವರಿಗೆ ಸ್ವಲ್ಪ ಇದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ರಿ. ಅವರಿಗೆ ಪುರಂದಾಸರು ಒಂದು ಹಾಡು ಸಾಕಾಯ್ತು. ವಿಷ್ಣು ತೀರ್ಥರಿಗೆ ಒಂದೇ ಒಂದು ಲೈನು, ಅಷ್ಟಕ್ಕೆ ಅರ್ಥ ಮಾಡ್ಕೊಂಡು ಇಡೀ ಪುರಂದ ಎಲ್ಲ ಕೃತಿಗಳನ್ನು ಭಜನೆ ಮಾಡಿದ್ರು ಅರ್ಥ ಆಗಿರೋದಿಲ್ಲ. ಹಾಡಿದ್ದು ಹಾಡಿದ್ದೆ ಏನೇನು ಗೊತ್ತಾಗಿರೋದು. ಅಷ್ಟು ಅವ್ರ ಗುರುಗಳಿಗೆ ಲಂಚ್ ಬ್ರೇಕ್ ಹೋಗ್ಬಿಡ್ತಾರೆ ಟೀಗೆ. ನಿಂತ್ಕೊಂಡು ಕುಡಿತಾರೆ ಎತ್ಕೊಂಡು ಬಿಡ್ತಾರೆ, ಇಷ್ಟೊತ್ತು ಆಡಿರ್ತಾರೆ ಇಲ್ಲಿ, ನಿಂತ್ಕೊಂಡು ಕುಡಿಲಿಕ್ಕೆ ಶುರು ಮಾಡಿಬಿಡ್ತಾನೆ. ನಿಂತ್ಕೊಂಡು ಕುಡಿಬಾರದು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅಷ್ಟರ ಮಟ್ಟಿಗೆ. ಅಲ್ಲಿ ಉಪನ್ಯಾಸ ಅದನ್ನೇ ಹೇಳಿರ್ಬೇಕಾದ್ರೆ ನಮಗೆಲ್ಲ ತಿಳ್ಕೊಂಡೇ ನಿಂತಿರ್ತಾರೆ ಹಾಗೆ. ಅದು ಒಂದು ಯಥಾಪಕ ನಿಂತ್ಕೊಂಡೆ ಪಾನ ಅದು ಅರ್ಥ ಇರೋಂದ್ರೆ ನೋಡಿದ್ದೆ ತಿಳ್ಕೊಳ್ಳೋದಿಲ್ಲ ಅದು ಮುಖ್ಯ. ಏನಾದ್ರು ಮಾಡಿದ್ರೆ ಏನು ಮಾಡಬೇಕು ಅದನ್ನು, ಅಲ್ಲಿ ಹಾವಿದೆ ಅಂದ್ರೆ ಹೋಗಬಾರ್ದು ಆ ಥರ. ಇವರು ದುಷ್ಟ ದೋಷಗಳನ್ನ ಹೇಗೆ ಬಿಡಬೇಕು ಅಂದರೆ ಅನರ್ಥಕರ ನಮ್ಮ ಎಚ್ಚರದಿಂದ ಬಿಡೋ ಹಾಗೆ ಇದನ್ನು ಬಿಡಬೇಕು. ಇದು ನಮಗಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಾಗಿಬಿಡುತ್ತೆ. ಅದಕ್ಕೆ ಹೇಳಿ ತದಭಿಜ್ಞ, ಅದರ ತಿಳುವಳಿಕೆ ಇದ್ದವನು ಹೇಗೆ ಪಡಿತಾರೋ ಹಾಗೆ ದೃಷ್ಟಾಂತ ಕೊಡ್ತಾರೆ. ಯಥಾ ಹೇಮಕಾರ ಗ್ರಾವಸು ಕ್ಷೇತ್ರು ನಿಕಾಶ ಅಶ್ಮಸು ಸ್ಥಾರೇಶು ಹೇಮಬಸ್ಸು ಪಾಶಯಳು ವಾ ಯೋಗೈ ಹೇಮಾವಾಪ್ತಿ ಉಪಾಯೈ ಮುಂದೆ ಕಷಣ ಧ್ವಾನಾದಿ ಪರೀಕ್ಷಾಲಕ್ಷಣೈ ಹೇಮಂ ಪ್ರಾಪ್ನುಯಾದಿತ್ಯನ್ವಯ. ಅವನೇನ್ ಮಾಡ್ತಾನೆ, ಕಾಯಿಸ್ತಾನೆ, ಉದ್ ಮಾಡ್ತಾನೆ, ಎಲ್ಲ ಮಾಡಿ ಹೇಗೆ ಚಿನ್ನವನ್ನು ಪಡಿತಾನೋ ಹಾಗೆ. ತಥಾ ಮುಮುಕ್ಷು ಪುರುಷ ಆತ್ಮಯೋಗೈ ಔತ್ಪತ್ತಿಕ ಭಕ್ತ್ಯಾದ್ಯುಪಾಯೈ ದೇಹೇಷು ಕ್ಷೇತ್ರು ಸಮ್ಯಗಾಲೋಕ್ಯ ವಿವಿಚ್ಯ ಬ್ರಹ್ಮಗತಿಂ ಲಭೇತ ದೇಹಾದಿಭ್ಯೋ ವೈಲಕ್ಷಣ್ಯೇನ ಬ್ರಹ್ಮ ವಿಷಯ ಜ್ಞಾನಂ ಆಪ್ನೋತಿ ಇತಿ ಅನ್ವಯ. ಇದು ಮುಖ್ಯ. ಚಿನ್ನದ ಅದಿರ ಹೇಗೋ ಮನುಷ್ಯ ದೇಹ ಹಾಗೆ, ಅಲ್ಲಿ ಹೇಗೆ ಚಿನ್ನ ಸಿಗೋ ಚಾನ್ಸ್ ಇದೆಯೋ, ಇಲ್ಲಿ ಸುವರ್ಣ ಅಂದರೆ ಜ್ಞಾನ, ಜ್ಞಾನಪ್ರಾಪ್ತಿಯ ಒಂದು ಅವಕಾಶ ಇದೆ. ಅದಕ್ಕೆ ಮನುಷ್ಯ ಯಾವುದಕ್ಕೂ ಯಾವಾಗ ಏನು ಗಮನಿಸ್ತಿರಬೇಕು, ಜ್ಞಾನಪ್ರಾಪ್ತಿ ಬಗ್ಗೆ ಯೋಚನೆ ಮಾಡ. ಜ್ಞಾನ ಬರೋ ಎಲ್ಲಾದಿ ಗಾನೋಭದ್ರಾಣಿ ಕೃತವೋ ಎಂತೂ ವಿಶ್ವತಃ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಬೇರೆ ಕಡೆ ಗಮನ ಕೊಡಬಾರ್ದು. ಇವತ್ತು ಆಗ್ತಿರೋದು ಹಾಗೆ, ಜ್ಞಾನ ಬಿಟ್ಟು ಎಲ್ಲ ಕಡೆ ಗಮನ ಕೊಡ್ತಾರೆ, ಅದು ತಪ್ಪು ಅಂತ ಹೇಳ್ತಾರೆ. ಅಷ್ಟೌ ಪ್ರಕೃತಯ ಪ್ರೋಕ್ತಃ ತ್ರಯೇವ ಹಿ ತದ್ಗುಣಃ ವಿಕಾರಃ ಷೋಡಶಾಚಾರ್ಯೈಃ ಉಮಾನೇಕಃ ಸಮನ್ವಯಾತ್. ಒಗಟಿನ ರೀತಿಯಲ್ಲಿ ಎಲ್ಲ ತತ್ವಗಳನ್ನು ಹೇಳ್ತಾರೆ. ಅಷ್ಟೌ ಪ್ರಕೃತಯ ಪ್ರೋಕ್ತಃ ತ್ರಯಃ ಏವ ಹಿ ತದ್ಗುಣಃ ವಿಕಾರಃ ಷೋಡಶ ಆಚಾರ್ಯೈಃ ಉಮಾನೇಕಃ ಸಮನ್ವಯ. ಏನು ಹೇಳ್ತಾರೆ, ಎಂಟು ಪ್ರಕೃತಿಗಳು, ಮೂರು ಗುಣಗಳು, ಹದಿನಾರು ವಿಕಾರಗಳು, ಪುರುಷ ಒಬ್ಬ ಅಂತ ತಿಳ್ಕೊಂಡ್ರೆ ಸಾಕು ಅಂತ ಹೇಳಿ. ಏನು ತಿಳ್ಕೋಬೇಕಾಯ್ತೀಗ, ಎಂಟು ಪ್ರಕೃತಿಗಳು ಯಾವುವು, ಅದೇ ರೀತಿ ಹದಿನಾರು ವಿಕಾರಗಳು ಯಾವುದು, ಮೂರು ಗುಣಗಳು ಯಾವುದು, ಒಬ್ಬ ಪುರುಷ ಯಾರು, ಅದು ತಿಳ್ಕೊಂಡ್ಬಿಟ್ರೆ ಏನಾಯ್ತಾಗ ಸಮನ್ವಯ ಓಂ ತತ್ತು ಸಮನ್ವಯ ಓಂ ಇದ್ದಾಗೆ ಅದರ ಅರ್ಥ ಅದು ಬಿಡಿಸ್ತಾರೆ. ಕಾನಿ ಮಹಾಭೂತಾದೀನಿ ಇತಿ ತತ್ರ ಅಷ್ಟೌವಿಧಿ. ಮೂಲ ಪ್ರಕೃತಿ ಮಹದಾದಯ ಸಪ್ತ, ಇವಿಷ್ಟು ಏನಿವು ಪ್ರಕೃತಿಗಳು. ಮೂಲ ಪ್ರಕೃತಿ, ಜಡ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳೆಲ್ಲ ಏನಿವು, ಮಹಂಕಾರ ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತಗಳು, ಇವಿಷ್ಟು ಸೇರಿ ಎಷ್ಟಾಯ್ತು ಅಲ್ಲಿಗೆ, ಒಂಬತ್ತಾಯ್ತು. ಇವಿಷ್ಟು ಪ್ರಕೃತಿಗಳು. ಏವಂ ಅಷ್ಟೌ ಪ್ರಕೃತಯ ಸತ್ವಾದಿ ಗುಣಾನಾಂ ಪ್ರಕೃತೌ ಅಂತರ್ಭಾವ ಸಂಭವೇನ ಅಷ್ಟತ್ವಂ ಯುಕ್ತಮಿತಿ ಭಾವೇನ ತ್ರಯೇವೇ. ಇನ್ನು ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣಗಳು. ವಿಕಾರಾ ಷೋಡಶ, ಹದಿನಾರು ವಿಕಾರಗಳು ಯಾವ್ಯಾವುದು ಅಂದರೆ ಮನಸಾಹಸಃ ಏಕಾದಶೇಂದ್ರಿಯಾಣಿ ಶಬ್ದಾದಿ ವಿಷಯಾಶ್ಚ. ಮನಸ್ಸು ಪ್ಲಸ್ ಹತ್ತು ಇಂದ್ರಿಯಗಳು ಎಷ್ಟಾಯಿತು, ಹನ್ನೊಂದು. ಶಬ್ದಾದಿಗಳೆಷ್ಟು, ಶಬ್ದ ರೂಪ ಸ್ಪರ್ಶ ಸ್ಪರ್ಶ ಗಂಧ, ಎಷ್ಟು, ಹದಿನಾರು. ಹದಿನಾರು ವಿಕಾರಗಳು, ಎಂಟು ಪ್ರಕೃತಿಗಳು, ಸತ್ವಾದಿ ಗುಣಗಳು ಮೂರು, ಉಮಾನೇಕ ಸಮನ್ವಯಾತಿ ದಬ್ಲೋಪೆ ಪಂಚಮೀ. ಪೂರ್ವ ಎಲ್ಲ ಯಾರು ಹೇಳಿದ್ದು, ಪೂರ್ವಾಚಾರ್ಯ ಹಿ ಸಂಖ್ಯಾತ, ಹಿಂದಿನ ಜ್ಞಾನಿಗಳು ಹೇಳಿರತಕ್ಕಂಥ ವಿಷಯಗಳಿವೆಲ್ಲ. ಸಮನ್ವಯ ಮನುಗತಂ ಪ್ರಾಪ್ಯ ಏಕ ಪುಮಾನ್, ಒಬ್ಬರೇ ಪುರುಷ ಅಂದ್ರೆ ಯಾರು, ನಾರಾಯಣ ಏವಾ. ಇವು ಇಪ್ಪತ್ನಾಲ್ಕು ತತ್ವ, ಎಂಟು ಪ್ರಕೃತಿಗಳು, ಹದಿನಾರು ವಿಕಾರಗಳು. ಎಷ್ಟಾಯ್ತು, ಹದಿನಾರು ಎಂಟು ಇಪ್ಪತ್ನಾಲ್ಕು, ಪುರುಷ ಇಪ್ಪತ್ತೈದು, ಸರಿ ಹೋಯ್ತು. ಪುರುಷೋ ಪಂಚವಿಂಶತಿ, ತಂತ್ರಸಾರದಲ್ಲಿ ಹೇಳುತ್ತಾ ಪುರುಷ ಪ್ರಕೃತಿ ಅಂತ ಹೇಳುತ್ತಾ ಪಂಚವಿಂಶತಿ ಪುರುಷ, ಇಪ್ಪತ್ತೈದನೇ ಪುರುಷ. ತಥಾ ಹಿ ಅತ್ರೇದಂ ತಾತ್ಪರ್ಯಂ ಅವಗಂತವ್ಯಂ. ತಥಾ ಹಿ ಅಭಿಮನ್ಯಮಾನ ಜಡಾಪೇಕ್ಷೆಯ ಪುಮಾನ್ ಜೀವ ಪಂಚವಿಂಶೋ ಅಭಿಮಾನಿ ಚೇತನ ವಿವಕ್ಷೆಯ ವಿಷ್ಣು ಷಡ್ವಿಂಶ ಇತಿ. ಇಲ್ಲಿ ಒಂದು ವಿಶೇಷ ಅಂಶ ಉಂಟು. ಇಪ್ಪತ್ತೈದನೇ ಪುರುಷ ಅಂತ ಹೇಳಿದ್ರಲ್ಲ, ಜೀವ ಬರಲೇ ಇಲ್ಲ ಅಂತ ಕೇಳಿದರೆ, ಜೀವ ಮತ್ತು ಪರಮಾತ್ಮ ಇಬ್ಬರನ್ನೂ ಇಪ್ಪತ್ತೈದರಲ್ಲಿ ಸೇರಿಸಿ ಸ್ವತಂತ್ರ ಪುರುಷ ನಾರಾಯಣ, ಪರತಂತ್ರ ಪುರುಷ ಜೀವ ಅಂತ ಅರ್ಥ ಒಂದು ಕ್ರಮ, ಅಥವಾ ಇಪ್ಪತ್ತೈದನೇ ಜೀವ ಇಪ್ಪತ್ತಾರನೇ ನಾರಾಯಣ ಇನ್ನೊಂದು ಪಕ್ಷ ಅದನ್ನು ಹೇಳ್ತಾರೆ. ಇತ್ಯಥೋ ನೋಡಿ, ವಿಷ್ಣು ಷಡ್ವಿಂಶ ಇತಿ. ಜೀವ ಹದಿನೈದನೇ ಇಪ್ಪತ್ತೈದನೇನಾದರೆ ಪರಮಾತ್ಮ ಇಪ್ಪತ್ತಾರನೇ, ಅಥವಾ ಇಪ್ಪತ್ತೈದೇ ಅಂತ ಇಟ್ಕೊಂಡ್ಬಿಟ್ರೆ ಚೇತನ ಇಪ್ಪತ್ತೈದು ಅಂತ ಇಟ್ಕೊಂಡು ಅದರಲ್ಲಿ ಎ ಬಿ ಮಾಡಿಕೊಂಡು ಅದರಲ್ಲಿ ಎ ನಾರಾಯಣ ಬಿ ಜೀವ, ಸ್ವತಂತ್ರ ಪುರುಷ ಅಸ್ವತಂತ್ರ ಪುರುಷ ಅಂತ ಮಾಡ್ಕೊಂಡು ಒಂದು ಕ್ರಮ. ಒಟ್ಟು ಇಪ್ಪತ್ತಾಲ್ಕು ತತ್ವ ಅಂದರೂ ಸರಿ, ಇಪ್ಪತ್ತೈದು ತತ್ವ ಅಂದರೂ ಸರಿ, ಇಪ್ಪತ್ತಾರು ತತ್ವ ಅಂದರೂ ಸರಿ, ಆ ತತ್ವದ ವಿವಕ್ಷ ಬೇಕೇ. ಯಾವ ಒಂದು ಆ್ಯಂಗಲಲ್ಲಿ ಹೇಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ವಿರೋಧ ಇಲ್ಲ, ವಿರೋಧ ಇಲ್ಲ ಅವನು ಹೇಳ್ತಾರೆ. ಇನ್ನೂ ಹೇಳ್ತಾರೆ ತಂತ್ರಸಾರದಲ್ಲಿ ಮೂವತ್ತಾರು ತತ್ವ ಅಂತ ಹೇಳ್ಬಿಡ್ತಾರೆ. ಮೂವತ್ತಾರು ತತ್ವ ಹೊಸದದು. ಮೂವತ್ತಾರು ತತ್ವಗಳಲ್ಲಿ ಇಪ್ಪತ್ತೈದಕ್ಕೆ ಸೇರಿಸ್ಬೇಕಾಯ್ತು, ಅಲ್ಲಿಗೆ ಹನ್ನೊಂದು ಸೇರಿಸ್ಬೇಕಾಯ್ತು. ಹನ್ನೊಂದು ಯಾವುದದು? ಲಕ್ಷ್ಮೀ ರೂಪಾಣಿ ಅಂತ, ಲಕ್ಷ್ಮೀ ರೂಪಗಳು, ಸ್ಫೂರ್ತಿ ಸಂಮಿತ್ ಪ್ರತಿಷ್ಠಾಚ ಶಕ್ತಿ ರೀತಿ ಅಪರಾಣ್ಯಪಿ, ಇವೆಲ್ಲ ತತ್ವನ್ಯಾಸ ಮಾತೃಗ್ರಹದಲ್ಲಿ ಬೇಕು. ವಿಷ್ಣು ಕೂಡ ಇವಿಷ್ಣು ಕೂಡ ಅವು ಎಷ್ಟು ತತ್ವನ್ಯಾಸದಲ್ಲಿ ಮಾಡೋದು? ಎಷ್ಟು? ಇಪ್ಪತ್ತಾಕಲ್ಲ ಮಾಡೋದಲ್ಲ, ಎಷ್ಟು ಮಾಡ್ತಾರೆ? ಮೂವತ್ತಾರು ಮಾಡೋದಲ್ಲಿ ತಂತ್ರಸಾರದಲ್ಲಿ ಹೇಳೋದು. ಇದು ತತ್ವನ್ಯಾಸ ಮಾಡಬೇಕಾದ ಕ್ರಮ ಅಂತ ಹೇಳ್ತಾರೆ. ಅದರಲ್ಲಿ ಹನ್ನೊಂದು ಕೂಡ ಮಹಾಲಕ್ಷ್ಮಿ ಸ್ವರೂಪಗಳೇ ಪ್ಲಸ್ ವಿಷ್ಣು ಸ್ವರೂಪಗಳು. ಗೊತ್ತಾಯ್ತಾ? ಮಹಾಲಕ್ಷ್ಮಿ ಸ್ವರೂಪಾಣಿ ಏತಾನ್ನೇವ, ವಿಷ್ಣು ಮಹಾಲಕ್ಷ್ಮಿ ಸ್ವರೂಪನೂ ಹೌದು, ವಿಷ್ಣು ಸ್ವರೂಪನೂ ಹೌದು ಅಂಥೇಳಿ ಹನ್ನೊಂದನ್ನು ಆ್ಯಡ್ ಮಾಡ್ತಾರೆ. ಡೇರ್ಫೋರ್ ಇಪ್ಪತ್ನಾಲ್ಕು ತತ್ವ ಸರಿ, ಇಪ್ಪತ್ತೈದು ಸರಿ, ಇಪ್ಪತ್ತಾರು ಸರಿ, ಮೂವತ್ತಾರು ಸರಿ. ಯಾವ ದೃಷ್ಟಿಯಲ್ಲಿ ಹೇಳ್ತಾರೆ ಅಂತ ಬರೀಬಾರ್ದಷ್ಟೆ. ಆ ಏನಾಗತ್ತೆ? ಎಂಟಾಗಲ್ಲ. ಎಷ್ಟಾಗುತ್ತೆ ಸರಿಯಾ ನೋಡಿ? ಸ್ಫೂರ್ತಿ ಸಂಮಿತ್ ಪ್ರತಿಷ್ಠ ವಿದ್ಯಾಕರ ಪ್ರವೃತ್ತಿಶ್ಚ. ಎಷ್ಟಾಗುತ್ತೆ ಲೆಕ್ಕಾಗಿ ಸರಿಯಾಗಿ? ಆ ಅಲ್ಲ 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 ಅಲ್ಲ, ಪುರುಷೋ ಚತುರ್ವಿಂಶತಿ ಹೇಳಬೇಕಾದ್ರೆ ತತ್ವಾಖ್ಯ ಕಾಲಮಾಯೇತಿ, ಕಾಲಮಾಯೇತಿ ನಿಯತಿ ಮತಿರೇವ ಚ, ಸ್ಫೂರ್ತಿ ಸಂಮಿತ್ ಪ್ರತಿಷ್ಠಾ ಚ ಶಕ್ತಿರೀತ್ಯ ಅಪರಾಣ್ಯಪಿ ಮಹಾಲಕ್ಷ್ಮೀ ಸ್ವರೂಪಾಣಿ ಏಕಾದಶ ವಿದು. ಆಚಾರ್ಯ ಏಕಾದಶ ಅಂತ ಹೇಳಿದಾಗ ಒಂಬತ್ತು ಹೇಗಾಗತ್ತದು? ಸಾಧ್ಯನೇ. ಸಮನ್ವಯ ಇದೆಲ್ಲ ಯೋಚನೆ ಮಾಡಿದರೆ ಜೀವ ಇವೆಲ್ಲ ಎಲ್ಲಿದೆ ಗೊತ್ತಾ? ನಮ್ಮ ದೇಹದಲ್ಲೇ ಇರೋದು ಮತ್ತೆ ಅರ್ಥ ಆಯ್ತಾ ಇಲ್ಲ? ಇಪ್ಪತ್ನಾಲ್ಕು ತತ್ವನೂ ದೇಹದಲ್ಲಿದೆ ಗೊತ್ತಾಯ್ತು. ಜೊತೆಗೆ ನಾವು ಜೀವ ದೇಹದಲ್ಲಿ, ದೇವರು ದೇಹದಲ್ಲಿದ್ದ, ದೇವರು ನಿಯಾಮಕನಾಗಿದ್ದ, ಜೀವ ಅಭಿಮಾನ ಇಟ್ಕೊಂಡಿದ್ದಾನೆ. ಇಪ್ಪತ್ನಾಲ್ಕು ತತ್ವ ದೇಹದಲ್ಲಿದೆ. ಅದು ಧ್ಯಾನ ಅಂದ್ರೆ ಅದೇನೆ? ಅದು ತಿಳ್ಕೊಳ್ಳೋದಕ್ಕೆ ಏನಂತಾರೆ? ಧ್ಯಾನ ಅಂತ ಕರೀತಾರೆ. ದೇಹಸ್ತು ಸರ್ವಸಂಘಾತೋ ಜಗತ್ತಸ್ತುರಿತಿ ದ್ವಿಧ ಅತ್ರೈವ ಮೃಗ್ಯ ಪುರುಷೋ ನೇತಿ ನೇತೀತಿ ಅತತ್ಯಜನ್. ದೇಹಸ್ತು ಸರ್ವಸಂಘಾತ ಅಂದ್ರೆ ಹೇಳಿದ್ರು ದೇಹ ಅಂದ್ರೆ ಏನು? ಎಲ್ಲದರ ಸಂಘಾತ, ಕಾಂಗ್ರಿಗೇಷನ್ ಆಫ್ ಆಲ್ ತತ್ವಾಸ್, ಅದು ದೇಹ. ಅದಕ್ಕೆ ಅದೇನಂತ ಕರೆದ್ರು? ಪಿಂಡಾಂಡ ಅಂತ ಕರೆದ್ರು. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಸೊ ಪಿಂಡಾಂಡ ಮೀನ್ಸ್ ಮಿನಿ ಬ್ರಹ್ಮಾಂಡ ಅಂತ ಅರ್ಥ. ಮಿನಿ ಬ್ರಹ್ಮಾಂಡ ಅಂದ್ರೆ ಒಂದೇ, ಪಿಂಡಾಂಡ ಅಂದ್ರೆ ಒಂದು. ಜಗತ್ತಸ್ಥು ಇದು ದ್ವಿಧ, ಜಗತ್ ಎರಡು ವಿಧ. ಜಗತ್ ಅಂದ್ರೆ ಚೇತನ, ತಸ್ಥು ಅಂದ್ರೆ ಜಡ. ಹೀಗೆ ಎರಡು ವಿಧ. ಸರ್ವಸಂಘಾತ ಜಗತ್ತಸ್ಥು ರೀತಿ ದ್ವಿಧ ಅತ್ರೈವ ಮೃಗ್ಯ ಪುರುಷೋ ನೇತಿ ನೇತಿ ತ್ಯತತ್ಯಜನ್. ಎಷ್ಟು ಚೆನ್ನಾಗಿ ಹೇಳ್ತಾ, ಅತ್ರೈವ ಮೃಗ್ಯ ಪುರುಷ. ದೇವರನ್ನು ಎಲ್ಲಿ ಕಾಣಬೇಕು ನಾವು? ಈ ದೇಹದೊಳಗೆ ಕಾಣಬೇಕು, ಇಲ್ಲೇ ಹುಡುಕ್ಬೇಕು ನಾವು. ನೇತಿ ನೇತಿ ಅತತ್ಯಜನ್, ಇದಲ್ಲ ಅದಲ್ಲ ಅಂತ ಹುಡುಕ್ತಾ ಹೋಗಬೇಕು. ಪಂಚಭೂತ ಪೃಥ್ವಿ ಅಲ್ಲ ದೇವರು, ಮಹತ್ತತ್ವ ಅಲ್ಲ, ಅಹಂಕಾರ ತತ್ವ ಅಲ್ಲ, ಮನಸ್ತತ್ವ ಅಲ್ಲ, ಜೀವ ಅಲ್ಲ, ಅತತ್ ಅತತ್ ಅತತ್. ಗೊತ್ತಾಯ್ತಾ? ಅದಕ್ಕೆ ಅಲ್ಲ ಅಲ್ಲ ಅಂತ ಅದಕ್ಕೆ ಕರೆಯೋದು ಅಲ್ಲ. ಇದಲ್ಲ ದೇವರು ಯಾವುದು ಅಲ್ಲ, ಡಿಫರೆಂಟ್ ಫ್ರಮ್ ಆಲ್ ಅಂತ, ಡಿಫರೆಂಟ್ ಫ್ರಮ್ ಆಲ್. ಆಗ ದೇವರು ಸಿಗ್ತಾರೆ. ಅತ್ರೈವ ಮೃಗ್ಯ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅನ್ನೋದಕ್ಕೆ ಅರ್ಥ ಮೃಗ್ಯ ಅಂದ್ರೆ ಒಂದೇ, ಜಿಜ್ಞಾಸ್ಯ ಅಂದ್ರೆ ಒಂದೇ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ ಅತ್ರೈವ ಮೃಗ್ಯ. ಇದು ಬಹಳ ಇಂಪಾರ್ಟೆಂಟ್. ಅತ್ರೈವ ಮೃಗ್ಯ ಅನ್ನೋದಕ್ಕೆ ಅನೇಕ ಅರ್ಥ. ಈ ಜನ್ಮದಲ್ಲೇ ಹುಡುಕ್ಬೇಕು, ಈ ಭೂಲೋಕದಲ್ಲೇ ಹುಡುಕ್ಬೇಕು, ನಮ್ಮ ದೇಹದಲ್ಲೇ ಹುಡುಕ್ಬೇಕು, ಕೈಕಾಲು ಗಟ್ಟಿ ಇದ್ದಾಗಲೇ ಹುಡುಕ್ಬೇಕು. ಅತ್ರಯವ ಅತ್ರಯವ ಅತ್ರಯವ. ಅರ್ಥ ಆಯ್ತಾ? ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಭಗವದ್ಗೀತೆಯಲ್ಲಿ ಬರುತ್ತಿದೆ. ಆ ಶಕ್ತೋತಿಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಹ. ದೇಹ ಹೋಗೋದಕ್ಕಿಂತ ಮುಂಚೆ ಕಾಮಕ್ರೋಧಗಳ ಒತ್ತಡವನ್ನು ತಿಳ್ಕೊಂಡು ಅವನು ಗೆದ್ದು ಬಿಡ್ತಾನಲ್ಲ, ಅವನು ಮುಕ್ತನಾಗ್ತಾನೆ, ಅವನು ಸುಖನಾಗ್ತಾನೆ, ಉಳಿದವರಿಗೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅತ್ರೈವ ಮೃಗ್ಯ ಪುರುಷೋ ನೀತಿ ನೀತಿ ಅತತ್ಯಜತ್. ಈಗ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ದೊಡ್ಡ ಸಿಲೆಬಸ್ ಇದು. ನಮ್ಮ ಗಮನದಲ್ಲಿ ಯಾವ ಕಡೆ ಇರಬೇಕು? ಈ ಕಡೆ ಇರಬೇಕು. ಬರೆಯವರೆಗೂ ಇನ್ನು ಏನೇನೋ ಮಾಡ್ತಿರ್ತಾನೆ ಹೊರತು ಬೇರೆ ಹವ್ಯಾಸನೇ ಇರದೆ ದೇವ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಸಂಧ್ಯಾಂದ ಮುಗಿತು ಮುಗಿತು, ಪೂಜೆ ಮುಗಿತು ಮುಗಿತು, ಅದು ಮುಗಿಸ್ತಾ ಇವರು ವಿಷಯ ಬಿಟ್ಬೇಡ. ಅದು ಮುದ್ರೆ ಮುಗಿಲಿಲ್ಲ ಇನ್ನು, ಎನಗಾಯ್ತದೆ ಈಗ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಈಗ ಮುಂದಕ್ಕೆ. ಗೊತ್ತಾಯ್ತಾ? ಇದು ಸಿಪ್ಪೆ ಸುರಿಬೇಕಾದ್ರೆ ಹಣ್ಣಿಂದ ಬಿಡಿಸ್ಬಿಟ್ಟ, ಹಣ್ಣು ತಿನ್ನಕ್ ಬರೋದಿಲ್ಲ ಇನ್ನು ಕೂಡ. ಬರದಿಂದ ಬಿಡಿಸ್ತಾ ಬಿಡಿಸಲಾಗ ಬರೋದಿಲ್ಲ. ಸಿಪ್ಪೆ ತೆಗೆದ ಇನ್ನೂ ಬರಲಿಲ್ಲ, ಅದು ಮತ್ತೆ ತೊಳೆ ತೆಗೆದ, ಎಲ್ಲಿಗೆ ಹೋಗ್ಬೇಕು ಟೀಪಾಗಿ ಅದು? ಅಷ್ಟು ನೋಡಿದ ಕೊನೆ, ನೋಡಿದ್ರೆ ಬರಲಿಲ್ಲ, ಕೊನೆಗೆ ದೇವರಿಗೆ ಅರ್ಪಣೆ ಮಾಡಬೇಕು, ಆಮೇಲೆ ಅದನ್ನ ತಿನ್ನಬೇಕು. ಗೊತ್ತಾಯ್ತಾ? ಆಮೇಲೆ ನಾಯಿನೇ ಸರಿಯಿಲ್ಲ, ಜ್ವರ ಏ ಎಲ್ಲ ಪ್ರಯೋಜನ, ಎಲ್ಲ ವೇಸ್ಟ್ ಆಗ. ಅದು ರುಚಿಗ್ರಹಣ ಆಗಬೇಕು, ಅವ್ರು ಒಟ್ಟಿಗೆ ಹೋಗ್ಬೇಕು, ಅವು ಆಚೆ ಆಗಿಬಿಡ್ತು, ಹೋಯ್ತು ವೇಸ್ಟ್. ಬನ್ನಿ ಪಚನ ಆಗಬೇಕು, ಪಚನ ಆಗಿ ಮತ್ತೆ ಎಲ್ಲಿಗೆ ಹೋಗ್ಬೇಕದು? ದೇಹಕ್ಕೆ ಮುಟ್ಟಬೇಕು, ಅವಾಗ ಅದು ತಿಂದಿದ್ದು ಸಾರ್ಥಕ. ಆ ಥರ ವಿಷಯ ತಿಳಿದ್ರೆ ಏನಾಗಬೇಕು ಅಂದರೆ ಸಾಕ್ಷಿಗೆ ಮುಟ್ಟಬೇಕು, ಇಲ್ಲದವ್ರ ಪ್ರಯೋಜನ ಇಲ್ಲ. ನೇತಿ ನೇತಿ ತೀ ಅತತ್ಯಜನ್ ಅದನ್ನು ಹೇಳ್ತಾರೆ. ತತತ್ವ ಬ್ರಹ್ಮ ತತ್, ಅದಕ್ಕೇನೆ ಬ್ರಹ್ಮ ತತ್, ಇದೆಲ್ಲ ಅತತ್ ಅಷ್ಟೇ. ತತ್ವಮಸಿ ಬಂತಲ್ಲ, ಇದೆಲ್ಲ ಅತತ್. ಬ್ರಹ್ಮನಲ್ಲ ಬ್ರಹ್ಮನಲ್ಲ ಬ್ರಹ್ಮನಲ್ಲ, ಯಾವುದು ಬೇರೆ ಪದಾರ್ಥಗಳೆಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಜಗತ್ ಸಮಸ್ತಂ ಜಗತ್ ಜಂಗಮಂ ತಸ್ತು ಸ್ಥಾವರಂ ಇತಿ ದ್ವಿಧಾ ವಿಭಕ್ತಂ ಕಿಂಚಾತಃ ಇತ್ಯತಃ ಅತ್ರೇ ಇತಿ. ತತತ್ವ ಬ್ರಹ್ಮ ತತ್, ತತ್ ನ ಭವತೀತಿ ಅತತ್. ಪ್ರಕೃತ್ಯಾಧಿಕಂ ತ್ಯಜನ್ ಹಿತ್ವಾ ಸ್ವತಃ ಸರ್ವದಾ ಭಿನ್ನ ಇತ್ಯರ್ಥಃ. ಪುರುಷ ಪೂರ್ಣ ಷಡ್ಗುಣೋ ಅತ್ರೈವ ದೇಹಲಕ್ಷಣೆ ಪ್ರಪಂಚೇ ಮೃಗ್ಯ ಅನ್ವೇಷಣೀಯ ವಿಚಾರ್ಯ ಜ್ಞಾತವ್ಯ ಇತಿ ಯಾವತ್. ದೇಹದಲ್ಲಿ ದೇವನು ಕಾಣಬೇಕು ಅಂದ್ರು ಅಂದೆ, ಬಿಂಬರೂಪಿ ಪರಮಾತ್ಮನ ಕಾಣಬೇಕು ಅಂದ್ರು ಅಂದೆ. ಬಿಂಬರೂಪಿ ಪರಮಾತ್ಮ ಎಲ್ಲಿರ್ತಾನೆ? ದೇಹದೊಳಗಿರ್ತಾನೆ. ಅದಕ್ಕೋಸ್ಕರ ಅತ್ರೈವ ಅಂತ ಹೇಳಿದ ಪದ ಸಾರ್ಥಕ ಆಯ್ತು. ಶತ್ರು ಪ್ರತ್ಯಯೇನ ಸದಾ ಪ್ರಕೃತ್ಯಾದಿತ್ಯಾಗೋ ನಾ ಕಾದಾಚಿತ್ ಗಾಯಿತಿ ಸೂಚಿ. ಪರಮಾತ್ಮ ಸದಾ ಪ್ರಕೃತ್ಯಾದಿಗಳ ಮೇಲೆ ಇದ್ದಾನೆ, ಒಮ್ಮೊಮ್ಮೆ ಇಲ್ಲ ಅಂತ ಅರ್ಥ. ಸಯೇಷ ನೇತಿ ನೇತಿ ಆತ್ಮ ಇತಿ ಶ್ರುತಿ. ನೋಡಿದ ಅಲ್ಲ ಅಲ್ಲ ಅಂತ ಹೇಳಿದ್ರಲ್ಲ, ಅಲ್ಲೂ ಕೂಡ ನೇತಿ ನೇತಿ ಆತ್ಮ, ಇದಲ್ಲ ಅದಲ್ಲ ಅಂತ ದೇವ್ರನ್ನ ಏನ್ ಮಾಡ್ಬೇಕು, ಅಕ್ಕಿ ತರ್ಲಕ್ಕೆ ಹೋಗಿರ್ತಾರೆ, ಬೇರೆ ಪದಾರ್ಥ ಕೊಡ್ತಾರೆ. ಇದಲ್ಲ ಇದಲ್ಲ ಅಂತ ಹೇಗೆ ಬಿಡ್ತಾನ? ಬ್ರಹ್ಮ ಜಿಜ್ಞಾಸೆ ಮಾಡೋನ್ ಏನ್ ಮಾಡ್ಬೇಕು? ಭೌತಿಕ ಪದಾರ್ಥಗಳು ಯಾವುದೂ ಪರಮಾತ್ಮನಲ್ಲ. ಏಕೆ? ಪರಮಾತ್ಮ ಚೇತನನಾದ್ದರಿಂದ, ಚೇತನಾದ ಜೀವನೂ ಪರಮಾತ್ಮನಲ್ಲ, ಅಸ್ವತಂತ್ರನಾದ್ರಿಂದ ಜೀವ. ನಿರ್ವ ಪರಮಾತ್ಮ ಯಾರು ಅಂದ್ರೆ ಸ್ವತಂತ್ರ ಚೇತನ, ಅಲ್ಲಿಗೆ ಎಂಡಾಗುತ್ತೆ. ಸ್ವತಂತ್ರಂ ಅಸ್ವತಂತ್ರಂಚ ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ವಿಧೇಯತರ. ತತ್ವ ಸಂಖ್ಯಾನ ಶುರುವಾಗೋದೇ ಹೇಗೆ ಇದೆಲ್ಲ ಅರ್ಥ ಮಾಡಿಕೊಂಡು ದೇವನು ತಿಳ್ಕೋಬೇಕು. ಇವೆಲ್ಲ ಸ್ಟೆಪ್ಸ್ ಇವು. ಅನ್ವಯ ವ್ಯತಿರೇಕೇಣ ವಿವೇಕೇ ರಾಗತಾತ್ಮನ ಸರ್ಗಸ್ಥಾರ ಸಮಾಮ್ನಾಯೈಹಿ ವಿಮೃಷದ್ಭಿಹಿ ಅಸತ್ವರೈಹಿ. ಅನ್ವಯ ವ್ಯತಿರೇಕೇಣ ವಿವೇಕೇನ ಆಗತಾತ್ಮನ ಹೇಗೆ ಹೇಳಿದ? ಅನ್ವಯ ವ್ಯತಿರೇಕ, ಇದ್ದಿದ್ರೆ ಆಗುತ್ತೆ ಇದ್ದಿದ್ರೆ ಆಗೋದಿಲ್ಲ. ಅನ್ವಯ ವ್ಯತಿರೇಕ ಅಂದ್ರೆ ಯಾರಿದ್ದ ಸೃಷ್ಟಿ ಆಗುತ್ತೋ, ಯಾರಿದ್ರು ಸೃಷ್ಟಿ ಆಗೋದಿಲ್ವೋ ಅವರು ಸೃಷ್ಟಿಕರ್ತ. ಯಾರು? ಪರಮಾತ್ಮ. ಯಾರಿದ್ರೆ ಲಯ ಆಗುತ್ತೋ, ಯಾರಿದ್ರೆ ಲಯ ಆಗೋದಿಲ್ಲೋ ಅವನು ಲಯಕರ್ತ. ಯಾರಿದ್ರೆ ಸ್ಥಿತಿ ಆಗುತ್ತೋ, ಯಾರಿದ್ರೆ ಸ್ಥಿತಿ ಆಗೋದಿಲ್ಲೋ ಅವನು ಸ್ಥಿತಿಕರ್ತ. ಅವೆಲ್ಲದಕ್ಕೆ ಉತ್ತರ ಎಲ್ಲಿ ಸಿಗುತ್ತಾಗ? ದೇವರು ದೇವರು ಚಿತ್ರ ಸಿಗಲಿಕ್ಕೆ ಶುರುವಾಗ. ಅನ್ವಯ ವ್ಯತಿರೇಕೇಣ ಅನ್ವಯಯುಕ್ತ ವ್ಯತಿರೇಕೇಣ ಯತ್ರ ಯತ್ರ ಜಗತ್ ತತ್ರ ತತ್ರ ಬ್ರಹ್ಮ ಇತ್ಯನ್ವಯ. ಎಲ್ಲೆಲ್ಲಿ ಜಗತ್ತಿದೆಯೋ ಅಲ್ಲೆಲ್ಲ ದೇವರಿದ್ದಾನೆ. ಈಶಾವಾಸ್ಯ ಮಿದಂ ಸರ್ವಂ. ಯತ್ರ ಯತ್ರ ಬ್ರಹ್ಮ ನ ತತ್ರ ತತ್ರ ಜಗತ್ ಪರಿಚ್ಛಿನ್ನತ್ವ. ಆದರೆ ದೇವರಿದ್ದೆಲ್ಲ ಜಗತ್ತಿಲ್ಲ. ದೇವರು ಎಷ್ಟೇ ದೊಡ್ಡವನವನು, ಅಂತರ್ಬಹಿಷ್ಠ ಸರ್ವ ವ್ಯಾಪ್ತ ನಾರಾಯಣ ಸ್ಥಿತ, ಆದರೆ ಜಗತ್ ಅಷ್ಟಿಲ್ಲ. ದೇವರು ಅದ್ರ ಮೇಲಿದ್ದಾರೆ. ಈ ಜಗತ್ತಿರಲೆಲ್ಲ ದೇವರಿದ್ದಾರೆ, ದೇವರಲ್ಲೆಲ್ಲ ಜಗತ್ತಿಲ್ಲ. ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ, ಬೆಂಕಿ ಇದ್ದಲ್ಲ ಹೊಗೆ ಇರಬೇಕಾಗಿಲ್ಲ. ಅರ್ಥ ಆಯ್ತಾ? ಹೊಗೆ ಇದ್ರೆ ಬೆಂಕಿ ಇರಲೇಬೇಕು. ಇಲ್ಲಿ ಬೆಂಕಿ ಇದೆ, ಹೀಟರ್ ನೋಡಿಗೆ ಹೊಗೆನೇ ಇಲ್ಲ. ಹೊಗೆ ಹೀಟರ್ ಬೆಂಕಿ ಇದೆ, ಹೊಗೆ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಬೆಂಕಿ ಹೊಗೆನ ಬಿಟ್ಟು ಇರಬಹುದು, ಹೊಗೆ ಮಾತ್ರ ಬೆಂಕಿ ಜೊತೆಗೆ ಇರಬೇಕು. ಅಸ್ವತಂತ್ರನಾದ ಜೀವ ದೇವರು ಬಿಟ್ಟಿರಲಿಕ್ಕಾಗೋದಿಲ್ಲ, ದೇವರು ಮಾತ್ರ ಜೀವನ ಬಿಟ್ಟಿರಬಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಒಂದು ರೀತಿ ಅರ್ಥ ಮಾಡ್ದು. ಸುಪರ್ಣ ಸಯುಜ ಸಖಾಯ ಅಂದ್ರೆ ದೇವ್ರನ ರೀತಿ ಯಾವಾಗಲೂ ಇರ್ತಾರೆ ಅಂದಮೇಲೆ ನಮಗೆ ದೇವ್ರ ಏನಾರಾಗಾಯ್ತೀಗ? ನಮ್ಮೇಲೆ ಡಿಪೆಂಡೆಂಟ್ ತಿಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ನಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅಂದ್ರೆ ಯಾವಾಗಲೂ ಹೇಗಿರ್ತಾನೆ? ಇಂಡಿಪೆಂಡೆಂಟ್ ಆಗೇ ಇರ್ತಾನೆ ಹೊರತು ಡಿಪೆಂಡೆಂಟ್ ಆಗಿರೋದಿಲ್ಲ. ಅದು ಸರಿಯಾಗಿ ತಿಳ್ಕೋಬೇಕಾದ್ರೆ ಇವೆಲ್ಲ ಬೇಕು. ಅನ್ವಯ ವ್ಯತಿರೇಕೇಣ ವಿವೇಕೇನ ಅಗತಾತ್ಮನ ಸ್ವರ್ಗಸ್ಥಾನ ಸಮಾಮ್ನಾಯೈಹಿ ಸರ್ಗಸ್ಥಾನ ಸಮಾಮ್ನಾಯೈಹಿ ವಿಮೃಷದ್ಭಿ ಅಸತ್ವರೈಹಿ. ಹೇಗೆ ವಿಮರ್ಶೆ ಮಾಡಬೇಕು? ಸರ್ಗಸ್ಥಾನಾಭ್ಯಾಂ ಸಂಹಾರಾಧಿಕಂ ಉಪಲಕ್ಷ್ಯತೆ ಸೃಷ್ಟಿ ಸ್ಥಿತಿ. ಸರ್ಗಸ್ಥಾನ ಅಂದ್ರೇನು? ಸೃಷ್ಟಿ ಸ್ಥಿತಿ ಉಳಿದೆಲ್ಲ ಎಂಟನ್ನು ಕೂಡ ವಿಚಾರ ಮಾಡಬೇಕು. ದಸಹಿತ ತ್ವರ ಎಷ್ಟೇ ಅಶ್ವತ್ವರಹ ತೈಹಿ ಮತ್ತೆ ಹೇಳ್ತಾರೆ. ಬಹಳ ಹುಷಾರಾಗಿ ಯೋಚನೆ ಮಾಡಬೇಕು. ದೇವ್ರ ಬಗ್ಗೆ ಅವಸರ ಪಡ್ಲಕ್ಕೆ ಹೋಗಬಾರ್ದು. ಬಹಳ ನಿಧಾನವಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ನಾ ತಪ್ಪರ್ಥ ಮಾಡ್ಬಿಟ್ಟು ಏನಂತ ಅದಕ್ಕೆ ರಿಟೈರ್ ಆದ್ಮೇಲೆ ಮಾಡ ತಿಳ್ಕೊಂಡಿದ್ದೆ. ಆ ಥರ ಅಲ್ಲ, ಅದಕ್ಕೆ ನಿಧಾನ ಮಾಡ್ಬೇಕಂದ್ರೆ ಏನರ್ಥ? ನಿಧಾನ ಮಾಡ್ಬೇಕಂದ್ರೆ ಕೇರ್ಫುಲ್ ಆಗಿ ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಸರಿಯಾಗಿ ಡ್ರೈವ್ ಮಾಡು, ಅವಸರ ಕೊಡಬೇಡ ಅಂದ್ರೆ ಏನರ್ಥ? ಮೆಲ್ಲಗೆ ಹೋಗು ಅಂತ ಅರ್ಥ ಅಲ್ಲ, ಕೇರ್ಫುಲ್ ಆಗಿ ಹೋಗು ಅಂತ. ಇದನ್ನ ಇದರಲ್ಲಿ ಹೇಳ್ತಾರೆ ಉಪನಿಷತ್ತಿನಲ್ಲಿ. ತಕ್ವಾ ತ್ವರಾಂ ಬ್ರಹ್ಮ ವಿದ್ಯಾಂ ವದೇತ. ಗೊತ್ತಾಯ್ತು? ದೇವ್ರ ಬಗ್ಗೆ ಏನ್ ಮಾಡಬಾರ್ದಂತೆ ಹೇಳ್ತಾರೆ. ಊಟಕ್ಕೆ ಕೊಡ್ಲಕ್ಕೆ ಅವಸರ, ಊಟ ಕೂದ ಮೇಲೆ ಅವಸರ ಮಾಡಬೇಡಿರ್ತಾರಲ್ಲ ಆ ಟೈಮ್. ಎಲ್ಲ ಕೆಲಸ ಬಿಟ್ಟು ದೇವ್ರ ಧಾರಕ್ಕೆ ತೊಳಗಿಬಿಡ್ಬೇಕು. ತೊಡಗಿದ ಮೇಲೆ ಏನ್ ಮಾಡಬಾರ್ದು? ಅವಸರ ಪಡಬಾರ್ದು. ಫುಲ್ ಡೀಟೇಲ್ ಆಗಿ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಓದ್ಬೇಕು. ಆ ರೀ ಅಸತ್ವರೈಹಿ ವಿಮೃಶದ್ಭಿಹಿ. ಮಾತು ಮಾತಿಗೆ ಏನ್ ಮಾಡ್ಬೇಕಂದ್ರ ವಿಮರ್ಶೆ ಮಾಡಬೇಕು. ಹೇಗೆ ಪದಾರ್ಥನ ಪ್ರತಿಯೊಂದು ತುತ್ತು ಅಗದು ನುಂಗ್ತಾನೋ ಹಾಗೆ ಪ್ರತಿಯೊಂದು ವಿಚಾರಣ ಏನ್ ಮಾಡಬೇಕು? ಅರ್ಥ ಮಾಡ್ಕೊಂಡು ಫಾಲೋ ಮಾಡಬೇಕೆ ಹೊರತು ಮೆಕ್ಯಾನಿಕಲಿ ಮಾಡಬಾರ್ದು. ಅದು ತಾತ್ಪರ್ಯ. ಅಸತ್ವರೈಹಿ ಇತಿ ವ್ಯತಿರೇಕ ಲಕ್ಷಣಯುಕ್ತಯ ಇದಂ ದದಾನೀತಿ ಸರ್ವಂ ಊಷ್ಮಾಣು ಅಗ್ರಸ್ಥ ಅನಿರ್ಯಸ್ತ ವಿವೃತ ವ್ಯಕ್ತವ್ಯ ಪ್ರಜಾಪತೇರಾತ್ಮಾನಂ ಪರಿದಾನೀತಿ ಸರ್ವೇ ಸ್ಪರ್ಶ್ಯಾ ಲೇಸೇನ ಅನಭಿಹಿತಾಹ ವಕ್ತವ್ಯಾ ವೃತೆ ಮೃತ್ಯೋರಾತ್ಮಾನಂ ಪರಿಹರಾಣಿ ಇತಿ ಶ್ರುತೇಹೇ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ವಿವೃಷದ್ಭಿ ವಿಚಾರಂ ಕುರುಬದ್ಭಿ ಸರ್ವ ಸ್ವರಗಳು ಸರ್ವ ಘೋಷಗಳು ಪರಮಾತ್ಮನನ್ನೇ ಹೇಳ್ತಾ ಇವೆ. ಒಂದು ಸ್ಪಷ್ಟ ಅರ್ಥ ಮಾಡ್ಕೋತ ಹೋಗ್ತಿರ್ಬೇಕು. ಬುದ್ಧೇರ್ಜಾಗರಣಂ ಸ್ವಪ್ನ ಸುಷುಪ್ತಿರಿತಿ ವೃತ್ತಯಃ ತಾ ಏನೈವಾನುಭೂಯಂತೆ ಸೋ ಅಧ್ಯಕ್ಷ ಪುರುಷ ಪರಃ. ಬುದ್ಧೇ ಜಾಗರಣಂ ಸ್ವಪ್ನ ಸುಷುಪ್ತಿ ಇತಿ ವೃತ್ತಯಃ. ಈ ಜೀವನಿಗೆ ಮೂರು ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಮೂರು ಅವಸ್ಥೆಗಳಿವೆ. ವೃತ್ತಿ ಅಂದ್ರೆ ಅವಸ್ಥೆಗಳು. ತಾ ಏನೈವ ಅನುಭೂಯಂತೆ. ಸೊ ಅಧ್ಯಕ್ಷ ಪುರುಷ ಪರಃ, ಅದನ್ನೆಲ್ಲ ಯಾರು ಅನುಭವ ತಂದುಕೊಡ್ತಾನಲ್ಲ ಅವನೇ ಪರಮಾತ್ಮ. ಇದು ಬ್ರಹ್ಮ ಸಂದೇಹ ಸೃಷ್ಟಿ ರಾಹಹಿ, ಅದಕ್ಕೆ ನಿದರ್ಶನ ಆಯಿತು. ನಮಗೆ ಸ್ವಪ್ನಾವಸ್ಥೆ, ಜಾಗ್ರತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಅವಸ್ಥಾತ್ರಯಗಳು, ಮೂರು ಅವಸ್ಥೆಗಳನ್ನು ಬಿಟ್ಟು ಇನ್ನೊಂದಿರಲೇ ಕಾಲ, ಮೂರರಲ್ಲಿ ಒಂದಿರಲೇಬೇಕು ದಿವಸಕ್ಕೆ. ನಾವು ಯಾವ್ದಾರ ಅವಸ್ಥೆಯಲ್ಲಿ ಇರಲೇಬೇಕು ನಾವು, ಬಟ್ ಮೂರು ಅವಸ್ಥೆಯು ನಮ್ಮ ಕೈಯಲ್ಲಿಲ್ಲ. ಯಾರ ಕೈಯಲ್ಲಿದೆ? ಅವನೇ ಅಧ್ಯಕ್ಷ, ಅವನೇ ಪರಮಾತ್ಮ ಅಂತ ಹೇಳಿದೆ. ಬುದ್ಧೇ ರೀತಿ ಸತ್ವ ಬುದ್ಧಿಯಾದಿ ಶಬ್ದ ಇಷ್ಟು ಜೀವೋಪಿ ಕ್ವಚಿದೀರ್ಯತೆ. ಇಲ್ಲಿ ಬುದ್ಧಿ ಶಬ್ದಕ್ಕೆ ಜೀವ ಅಂತ ಅರ್ಥ. ಅದಕ್ಕೆ ಆಚೆ ಡಿಕ್ಷನರಿ ಕೊಡ್ತಾರೆ, ಸತ್ವ ಬುದ್ಧಿ ಮೊದಲಾದ ಶಬ್ದಗಳಿಗೆ ಜೀವ ಅಂತಲೂ ಅರ್ಥ ಇದೆ. ದೇರ್ ಫೋರ್ ಬುದ್ಧೇಹೆ ಅಂದ್ರೆ ಜೀವಸ್ಯ ಅಂತ. ಇತಿ ವಚನಾತ್ ಮೂರ್ಛಾವಸ್ಥೆ, ಅದು ಮೂರ್ಛಾವಸ್ಥೆ. ಮೂರ್ಛಾವಸ್ಥೆ ಈ ದಿವಸ ಬರೋ ಅವಸ್ಥೆ ಅಲ್ಲ ಅದು. ಇದು ಅರ್ಥ, ಅದೇನು ಹೇಳ್ತಾರೆ ಅಂದ್ರೆ ಅರ್ಧ ಪ್ರಾಪ್ತಿ. ಪೂರ್ತಿ ಪ್ರಾಪ್ತಿ ಆದ್ರೆ ಸುಷುಪ್ತಿ, ಅರ್ಧ ಪ್ರಾಪ್ತಿ ಆದ್ರೆ ಅದಕ್ಕೆ ಮೂರ್ಛೆ ಅಂತ ಕರೀತಾರೆ. ಅದಕ್ಕೆ ಸಂಧಿ ಮೂರ್ಛಾವಸ್ಥೆಯೊಳಗೆ ಅರ್ಧ ಪ್ರಾಪ್ತಿ ಹಿ ಜೀವಸ್ಯ ಆಚಾರ ಭಾಷ್ಯ. ಅದು ಅರ್ಧ ಪ್ರಾಪ್ತಿ ಆಗೋದ್ರಿಂದ ಪರಮಾತ್ಮನ ಹತ್ರ ಅದು ಕೋಮಾ ಸ್ಟೇಜ್ ಆಗಿಬಿಡ. ಮತ್ತೆ ವರ್ಣನೆ ಮಾಡ್ತಾರೆ, ಬುದ್ಧೇ ಜಾಗರಣ ಸ್ವಪ್ನ ಸುಷುಪ್ತಿ ರೀತಿ ವೃತ್ತಯ. ಜೀವನಿಗೆ ವೃತ್ತಯ ಜಾಗ್ರದಾದ್ಯ ಜಾಗರಣಾದ್ಯಾ ವೃತ್ತಯ ಅವಸ್ಥಾ ತಾ ಏನ ಪರಮಾತ್ಮನ ಪ್ರೇರಿತೇನ ಜೀವೇನ ಅನುಭೂಯಂತೆ. ಅನುಭವಿಸೋದು ಜೀವ, ಅನುಭವ ತಂದುಕೊಡೋದು ಪರಮಾತ್ಮ. ಜಾಗ್ರದಾದ್ಯ ಕರ್ಮ ಚೈವ ಸುಖ ದುಃಖೇ ಚ ತಸ್ಯಹಿ ಇತಿ ವಚನಾತ್. ಜಾಗ್ರದಾದೇ ಪರೋ ದ್ರಷ್ಟ ಸುಖರಿತ್ಯೋ ಹರಿಸ್ಮೃತ ಇತಿ ವಚನಾತ್. ಸೋ ಅಧ್ಯಕ್ಷ ಜಾಗ್ರದಾದಿನ ಅಧಿಗತ ಇಂದ್ರಿಯ ಸುಖ ದುಃಖ ಪರೋ ಜೀವ ಪರ ವಿಶ್ವಾದಿ ವಿಗ್ರಹತ್ವಾಧರೇ ರಣ್ಯ ಇತ್ಯುತ್ತರಾರ್ಧಂ ಪ್ರತ್ಯರಾರ್ಧಸ್ಯ ಅರ್ಥಭೇದೋ ಜ್ಞಾತವ್ಯ. ಅಂದ್ರೆ ಇಲ್ಲಿ ಅನುಭವ ಮಾಡೋನು ಜೀವ, ಅಧ್ಯಕ್ಷನಾದವನು ಪರಮಾತ್ಮ. ಅಧ್ಯಕ್ಷ ಅಂದ್ರೆ ನೋಡೋನು, ಜೀವ ಅನುಭವಿಸೋನು. ಒಬ್ಬನು ಬಿದ್ದುಬಿಟ್ಟಿದ್ದ ಅವನು ಕೆಸರೊಳಗೆ, ಅವನು ಅನುಭವಿಸ್ತಿದ್ದಾನೆ, ಇವನು ನೋಡ್ತಾ ಇದ್ದಾನೆ. ಸೊ ಅವಸ್ಥೆ ಇವನಿಗೆ ನೋಡೋನಿಗೆ ಲೇಪ ಇಲ್ಲ, ಅನುಭವಿಸೋನಿಗೆ ಲೇಪ ಇದೆ. ಸೊ ಜಾಗ್ರತಾದ ವ್ಯವಸ್ಥೆಗಳು ಜೀವನಿಗಿದೆ, ಪರಮಾತ್ಮನಿಗೆ ವ್ಯವಸ್ಥೆಗಳಿಲ್ಲ. ಇದು ಬಹಳ ಮುಖ್ಯ. ಯಹ ಸುಪ್ತೇಶು ಜಾಗರ್ತಿ ಉಪನಿಷತ್ ಹೇಳೋದು, ಎಲ್ಲರೂ ಮಲಿದಾಗ ಎಚ್ಚರ ಇದ್ದು ನೋಡೋನು ಯಾರು ಅಂದ್ರೆ ಪರಮಾತ್ಮ. ಏ ಭಿಸ್ತ್ರಿವರ್ಣೈ ಪರ್ಯಸ್ತೈ ಬುದ್ಧಿಭೇದೈ ಕ್ರಿಯೋದ್ಭವೈ ಸ್ವರೂಪಂ ಆತ್ಮನೋ ಧತ್ತೇ ಗಂಧರ್ವಾಯುರಿವಾನ್ಮಯಾತ್. ಏಭಿ ತ್ರಿವರ್ಣೈ, ಈ ರೀತಿಯಾದಂತಹ ಮೂರು ವರ್ಣಗಳಿಂದ. ಮೂರು ವರ್ಣಗಳು ಅಂತ ಹೇಳಿದರೆ ತ್ರಿಧಾ ವರ್ಣೋ ವರ್ಣನ ಮೇಷಾ ತೇತೆ ಜಾಗ್ರದಾದಿಭಿ. ಇಲ್ಲಿ ವರ್ಣಗಳು ಅಂದರೆ ಬಣ್ಣಗಳು ಅಂತ ಅರ್ಥ ಅಲ್ಲ, ಅವಸ್ಥೆಗಳು ಅಂತ ಅರ್ಥ. ಪರ್ಯಸ್ತೈ ಬುದ್ಧಿಭೇದೈ ಕ್ರಿಯೋದ್ಭವೈ, ಬುದ್ಧಿಭೇದ ಕ್ರಿಯೆಯಿಂದ ಹುಟ್ಟತಕ್ಕಂಥವುಗಳು. ಸ್ವರೂಪಂ ಆತ್ಮನೋಧತ್ತೆ ಗಂಧೈ ವಾಯುರಿವಾನ್ಮಯ. ಸಹ ಪರಮಾತ್ಮ ಅಗ್ನಿಜ್ಞಾನ ದೃಷ್ಟ್ಯಾ ಆತ್ಮನೋ ಜೀವಸ್ಯ ಸ್ವರೂಪಂ ರೂಪೇಣ ಸಮಾನಂ ರೂಪಂ ಕಾರ್ಯಾಧಿಬದ್ಧಂ ಧತ್ತೆ ಇತಿ ದೃಶ್ಯತೆ. ಇದರ ಏನು ತಿಳ್ಕೊಂಡ್ಬಿಡ್ತಾರೆ, ಜೀವ ಮಲಗಿದಾಗ ದೇವರು ಮಲಗಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ತಪ್ಪ. ಉದಾಹರಣೆಗೆ ಏನ್ ಮಾಡ್ತಾರೆ, ಈಗ ಯಾರೋ ನೋಡ್ತಾ ಇದ್ರು, ಏನೋ ತಗೋಬೇಕಾಗಿತ್ತು, ಇವರು ಸುಮ್ಮನೆ ಕೂತಿದ್ದ, ಅವ್ರು ಮಲಗಿಬಿಟ್ರು, ಓ ಮಲಗಿದ ಅಂತ ತಗೊಳಕ್ ಹೊರಟುಬಿಟ್ಟ. ತಮಾಷೆ ಏನ್ ಮರ್ತ್ಬಿಟ್ಟಿದ್ದಾನೆ ಅವನೀಗ, ಮಲಗಿರೋದು ಯಾರೀಗ? ಜೀವ ದೇವ್ರು ಮಲಗಿಲ್ಲ, ಅರ್ಥ ಆಯ್ತಾ? ಅಲ್ಲಿ ಒಳಗಿರೋ ದೇವ್ರು ಏನ್ ಮಾಡಿದ್ದೆ, ಎದ್ದಿದ್ದಾನೆ. ಮತ್ತೆ ಅದಕ್ಕೆ ಯಾರು ಸಾಕ್ಷಿ? ಈಗ ಮಲಗಿದಾಗಲೂ ಕೂಡ ದೇವ್ರು ಎದ್ದಿರೋದ್ರಿಂದ ಮಲಗಿದಾನ ಕಳ್ತನ ಮಾಡಿದ್ರು ಕೂಡ ಯಾರು ನೋಡಿರ್ತಾನೆ ಅದನ್ನ? ಅದಕ್ಕೆ ಹೇಳ್ತಾರೆ, ಜೀವ ಅನುಭವಿಸಿ ಮಲಗಿರ್ತಾನೆ, ದೇವ್ರು ಮಲಗೋದಿಲ್ಲ. ಕ್ರಿಯೋದ್ಭವ ಸ್ವರೂಪ ಅದು ದೇನೇ ತಪ್ಪು ತಿಳ್ಕೊಂಡ್ಬಿಡ್ತಾನೆ, ಇವರೇ ಮಲಗಿದ ದೇವ್ರು ಅಂತ ತಿಳ್ಕೊಂಡ್ಬಿಡ್ತಾನೆ. ಗಂಧೈರ್ ವಾಯುರಿವಾನ್ಮಯ. ಈ ಉದಾಹರಣೆಗೆ ಈ ಗಂಧ ಬರುತ್ತೆ, ಕಾಳಿ ಬೀಸೋ ಗಂಧ ಬರುತ್ತೆ. ವಾಯುರ್ಗಂಧ ನಿವಾಸೆಯ ಭಗವದ್ಗೀತೆಯ ದೃಷ್ಟಾಂತನೆ. ಮನುಷ್ಯ ಏನ್ ತಿಳ್ಕೊತಾನೆ, ಒಳ್ಳೆ ಸುವಾಸನೆ ಗಾಳಿ ಬಂದ್ಬಿಡುತ್ತೆ. ನಾವು ಗಾಳಿನೇ ಸುವಾಸನೆ ಅಂತ ಹೇಳಿದ್ರೆ, ಗಾಳಿ ಸುವಾಸನೆ ಅಲ್ಲ, ಗಾಳಿ ಏನ್ ಮಾಡಿದೆ? ಆ ಸುವಾಸನೆ ಜೊತೆ ತಂದಿದೆ ಅಷ್ಟೇ. ನಾವೇ ತಿಳ್ಕೊಂಡ್ಬಿಡ್ತೇವೆ ಗಾಳಿಯೇ ಸುವಾಸನೆ, ಗಾಳಿಯೇ ದುರ್ವಾಸನೆ ಅಲ್ಲ. ದುರ್ವಾಸನೆಯನ್ನು ಗಾಳಿ ಜೊತೆಗೆ ನಾವು ನೋಡ್ತೇವೆ. ಗಾಳಿಯ ಸುವಾಸನೆ ಗಾಳಿಯ ಜೊತೆಗೆ ಬಂದಿದೆ. ಅದಕ್ಕೆ ದೇವರ ಜೊತೆಗೆ ದೇವ ಇದ್ದಾರೆ ಹೊರತು ಜೀವರೇ ದೇವರಲ್ಲ. ಗಂಧನೆ ಹೇಗೆ ಗಾಳಿ ಅಲ್ವೋ, ಜೀವರೇ ಹಾಗೇನಲ್ಲ ದೇವರಲ್ಲ. ತಪ್ಪು ತಿಳ್ಕೊಂಡಿದ್ದೇನಂತ, ದುರ್ವಾಸನೆ ಅಂತ ಕರಿಬೇಕಾದ್ರೆ ಗಾಳಿನೇ ದುರ್ವಾಸನೆ ಅಂತ ಕರೆದ್ರೆ ಯಾವ ತಪ್ಪೋ, ಇಲ್ಲಿ ಜೀವರೇ ಮಲಗಿದ ದೇವರೇ ಮಲಗಿದ ಅನ್ಬೇಕಾದ್ರೆ ಕನ್ಫ್ಯೂಷನ್ ಇದೆಯಲ್ಲ, ಅದು ತಪ್ಪು. ಏತದ್ವಾರೋ ಹಿ ಸಂಸಾರೋ ಗುಣಕರ್ಮ ನಿಬಂಧನ ಅಜ್ಞಾನ ಮೂಲೋ ಅಪಾರ್ಥೋಪಿ ಪುಂಸಃ ಸ್ವಪ್ನ ಇವಾಪ್ಯತೆ. ಇದನ್ನು ಹೇಳ್ತಾರೆ, ಸಂಸಾರ ಅಂದ್ರೆ ಇದೆ. ಏನ್ ಸಂಸಾರ ಅಂದ್ರೆ, ಆ ಸುರಭಿಯನ್ನೇ ಗಾಳಿ ಅಂತ ತಿಳ್ಕೊತಾನೆ ಹೇಗೋ, ಜೀವನನ್ನೇ ದೇವರು ಅಂತ ತಿಳ್ಕೊತಾನಲ್ಲ, ಇದೇ ಸಂಸಾರ. ಏತದ್ವಾರೋ ಹಿ ಸಂಸಾರ, ಸಂಸಾರ ಶುರುವಾಗದೆ ಈ ತಪ್ಪಿನಿಂದ. ಗುಣಕರ್ಮ ನಿಬಂಧನ, ಗುಣ ನಿಬಂಧನ, ಕರ್ಮ ನಿಬಂಧನ, ಅನಾದಿ ಕರ್ಮಗಳು ಒಂದು ಕಡೆಗೆ, ಅವನ ಸ್ವರೂಪ ಸಾತ್ವಿಕಾದಿ ಗುಣ ಇನ್ನೊಂದು ಕಡೆಗೆ, ಅದರಿಂದ ಸಂಸಾರ ಅನುಭವಿಸ್ತಾನೆ. ಅಜ್ಞಾನ ಮೂಲ, ಇನ್ನೂ ಬೇಸಿಕ್ ಯಾವುದು? ಅಜ್ಞಾನ ಮೂಲ ಅಪಾರ್ಥೋಪಿ ಪುಂಸ ಸ್ವಪ್ನ ಇವಾಪ್ತ್ಯತೆ. ಅಜ್ಞಾನ ಮೂಲವಾದದ್ದು, ಅಪಾರ್ಥ ನಿಷ್ಪ್ರಯೋಜನವಾದದ್ದು. ಪುಂಸ ಮನುಷ್ಯನಿಗೆ ಸ್ವಪ್ನ ಹೇಗೋ ಹಾಗೆ ಈ ಜಗತ್ತು ಕಾಣುತ್ತೆ. ಯಥಾ ಗಂಧಯುತೋ ಅನಿಲ ಅಜ್ಞಾನ ನಿಮಿತ್ತ ಕರ್ಮ ಪರಂಪರೆಯ ಮುಗ್ಧ ಮನಸಃ ಪುಂಸೋ ಅಭೇದ ನಿಶ್ಚಯಾತ್ ಅಂತತಃ ತಮಯೇವ ಶರಣಮಿತ್ಯಾಶಯೇನಾಹ ಅಪಾರ್ಥ ಇತಿ. ಅಪಾರ್ಥ ಶಬ್ದಕ್ಕೆ ಅನರ್ಥಕರ ಅಂತರ್ಥ. ಈ ಸಂಸಾರ ದೇವರನ್ನು ಯಾವ ನಾವು ತಪ್ಪು ತಿಳ್ಕೊತೇವೆ ಜೀವ ಅಂತ ಹೇಳಿಬಿಟ್ಟು ಅದು ಅನರ್ಥ ಕಾರಣವಾಗುತ್ತೆ. ಅದಕ್ಕೆ ಅಜ್ಞಾನ ಮೂಲ, ಕರ್ಮ ಮೂಲ, ಗುಣ ಮೂಲ. ಅಜ್ಞಾನ ಮೂಲ ಅಂದರೆ ಅನಾದಿ ಅಜ್ಞಾನ, ಕರ್ಮ ಮೂಲ ಅಂದರೆ ಅನಾದಿ ಕರ್ಮ, ಗುಣಗಳು ಅಂದರೆ ಸತ್ವಗುಣ ರಜಗುಣ ಪ್ರಕೃತಿಯ ಗುಣಗಳು. ಇಷ್ಟರಿಂದ ಜೀವ ಏನು ಮಾಡ್ತಾನೆ, ಈಗ ದೇಹ ಬಂದು ಮತ್ತೆ ಬರೋದು ಹುಟ್ಟೋದು ಸಾಯೋದು ಶುರುವಾಗಿಬಿಡುತ್ತಾಗ. ಮನೋಮಯತ್ವ ಸರ್ವಾರ್ಥಾಃ ಸ್ವಪ್ನ ಜಾಗರಣ ಯೋಸ್ತಮಃ ದೃಷ್ಟಾನರ್ಥಾನ ವಿಧ್ಯಾತುಃ ಶೋಕಮೋಹ ಭಯಪ್ರದಃ. ಮನೋಮಯತ್ವಾತ್ ಸರ್ವಾರ್ಥಾಃ ಸ್ವಪ್ನ ಜಾಗರಯೋಃ ಸಮಾಃ. ಮನೋಮಯತ್ವಾತ್ ಎಲ್ಲ ಪದಾರ್ಥಗಳು ಕೂಡ ಮನೋಮಯತ್ವ ಮನಸ್ಸಿನ ವಾಸನೆಯಿಂದ ಹುಟ್ಟತಕ್ಕಂಥವುಗಳು. ಸ್ವಪ್ನ ಜಾಗರಯೋ ಸಮಾಹ, ಸ್ವಪ್ನಾವಸ್ಥೆಯ ಪದಾರ್ಥಗಳಾಗಲಿ ಜಾಗ್ರದವಸ್ಥೆಯ ಪದಾರ್ಥಗಳಾಗಲಿ ಎರಡು ಕೂಡ ಮನೋಮಯನೇ. ಅಲ್ಲಿ ಕೇವಲ ವಾಸನಾಮಯ, ಇಲ್ಲಿ ಮನಸ್ಸಿನಿಂದ ತಿಳಿಯೋದು, ಅಷ್ಟು ವ್ಯತ್ಯಾಸ. ದೃಷ್ಟಾರರ್ಥಾನಪಿ ಧ್ಯಾತುಃ ಶೋಕಮೋಹ ಭಯಪ್ರದಃ. ಸ್ವಪ್ನಾವಸ್ಥೆಯಲ್ಲಿ ಕಂಡ ಹುಲಿ ನಮ್ಮನ್ನು ಹೆದರಿಸಿಬಿಡುತ್ತೆ, ಅದೇ ರೀತಿ ಎಚ್ಚರದಲ್ಲಿ ಕಂಡ ಹುಲಿ ನಮ್ಮ ಹೆದರಿಸುತ್ತೆ, ಸ್ವಪ್ನದಲ್ಲಿ ಕಂಡ ಹಾವು ಹೆದರಿಸುತ್ತೆ, ಇಲ್ಲೂ ಹೆದರಿಸುತ್ತೆ. ಅದಕ್ಕೆ ಹೇಳ್ತಾರೆ ಶೋಕಮೋಹ ಭಯಪ್ರದಃ. ಸ್ವಪ್ನಾವಸ್ಥೆಯಲ್ಲೂ ಕಂಡ ಪದಾರ್ಥಗಳು ಶೋಕಮೋಹ ಭಯಪ್ರದ, ಜಾಗ್ರದ ಅವಸ್ಥೆಯಲ್ಲೂ ಕೂಡ ಶೋಕಮೋಹ ಭಯಪ್ರದಃ. ದುಷ್ಟಾನರ್ಥಾನಪಿ ಧ್ಯಾತುಃ ಶೋಕಮೋಹ ಭಯಪ್ರದಃ. ಯಾರಿಗಿದು ಮನಸ್ಸಿನ ಕಾಂಟ್ಯಾಕ್ಟ್ ಬಂದು ವಸ್ತುಗಳ ಸ್ವರೂಪ ಗೊತ್ತಾಗ್ತಿರ್ಲಿಕ್ಕೆ ಭ್ರಮೆ ಶುರುವಾಗಿ ಏನಾಡ್ತಾನ ಅವನು ಭಯ ಬಂದು ಬಿಡ್ತಾನೆ. ತಸ್ಮಾತ್ ಭವದ್ಭಿಃ ಕರ್ತವ್ಯ ಕರ್ಮಣಾಂ ತ್ರಿಗುಣಾತ್ಮನಾಂ. ನೋಡಿ, ಪ್ರಹ್ಲಾದಿಂದ ಗೆದ್ದುಬಿಟ್ಟಿದ್ದಾನೆ ಈಗ, ಅದಕ್ಕೇನೆ ಹಾವು ತಂದ್ರೂ ಹೆದರ್ತಿದ್ದಿಲ್ಲ, ಅಗ್ನಿಯಲ್ಲಿ ಹಾಕಿದ್ರೆ ಹೆದರೋದಿಲ್ಲ. ಎಂತಕ್ಕೆ? ಅದೇನು ಗೊತ್ತಾಗಿದೆ, ಈಗ ಅಸ್ವತಂತ್ರ ಪದಾರ್ಥಗಳು ಗೊತ್ತಾಯ್ತಾ, ಅಸ್ವತಂತ್ರ ಪದಾರ್ಥ ಆದ್ರಿಂದಾಗಿನೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ, ನಾನು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇವು. ಎಂತಕ್ಕೆ? ಇವುಗಳ ನಿಯಂತ್ರಣ ಮಾಡ್ತಕ್ಕಂಥ ಪರಮಾತ್ಮ ನಾನು ಆರಾಧನೆ ಮಾಡ್ತಿರೋದ್ರಿಂದ ನನಗೇನು ಮಾಡೋದಿಲ್ಲ, ಎಚ್ಚರ ಇದೆ. ನಮಗೆ ಅದಿರೋದಿಲ್ಲ ಅಂದ್ರೆ ಭಯ ಶುರುವಾಗ ಪ್ರಹ್ಲಾದ ಈ ಮಾತನ್ನು ಅನುಭವಿಸಿ ಹೇಳ್ತಾರೆ, ಪ್ರಾಕ್ಟಿಕಲಿ ಅನುಭವಿಸಿ ಹೇಳ್ತಾರೆ. ಈ ಪದಾರ್ಥಗಳೆಲ್ಲ ಶೋಕಮೋಹ ಭಯಪ್ರದಾಹ, ತಿಳುವಳಿಕೆ ಇಲ್ಲದೆ ಹೋದ್ರೆ ಶೋಕಭಯ ಭಾಗ ಕೊಡೋದಿಲ್ಲ ಅಂತ ಹೇಳ್ತಾರೆ. ಮಾತ್ರಾಸ್ಪರ್ಶಾಸ್ತ ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಮ ಸ್ಥಿತಿಷ್ಠಸ್ವ ಭಾರತ. ಅದರ ಅರ್ಥ ಇದೆಲ್ಲ ಕೂಡ. ತಸ್ಮಾತ್ ಭವದ್ಭಿಹಿ ಕರ್ತವ್ಯ ಕರ್ಮಣಾಂ ತ್ರಿಗುಣಾತ್ಮನಾಂ ಬೀಜ ನಿರ್ಹರಣೆ ಯೋಗ ಪ್ರವಾಹೋ ಪರಬೋಧಿಯ. ಅದಕ್ಕೆ ನಿಮ್ಮೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ತಸ್ಮಾತ್ ಆದ್ದರಿಂದ ಭವದ್ಭಿಹಿ ನಿಮ್ಮೆಲ್ಲರಿಂದ ಕರ್ತವ್ಯ ಹೀ ಮಾಡಬೇಕು. ತ್ರಿಗುಣಾತ್ಮನಾಂ ಕರ್ಮಣಾಂ ಬೀಜ ನಿರ್ಹರಣೆ ಯೋಗ, ತ್ರಿಗುಣ ರೂಪವಾದಂಥ ಕರ್ಮಗಳಿವೆಯಲ್ಲ ಇದ್ರ ಬೀಜನೇ ತೆಗೆದಾಕ್ಬೇಕು. ಅರ್ಥ ಆಯ್ತಾ? ನೀವು ಹುಲ್ಲು ಮೇಲ್ಮೇಲೆ ಕತ್ತರಿಸಿದ್ರೆ ಏನ್ ಮಾಡುತ್ತದ? ಮತ್ತೆ ಬೆಳೀತಾ ಇರೋದು. ರೂಟ್ ಔಟ್ ಮಾಡಿಬಿಟ್ರೆ ಮತ್ತೆ ಬೆಳೆಯೋದಿಲ್ಲ. ಬೀಜ ನಿರ್ಹರಣೆ, ಬೀಜವನ್ನೇ ಕಿತ್ತಾಕ್ತಕ್ಕಂಥ ಕೆಲಸದಲ್ಲಿ ಯೋಗ ಕರ್ತವ್ಯ ಪ್ರಯತ್ನವನ್ನು ಮಾಡಬೇಕು. ಪ್ರವಾಹ ಪರಮೋಧಿಯ, ಅವಾಗ ಏನಾಗುತ್ತೆ, ಬುದ್ಧಿಗೆ ಒಂದು ಅಜ್ಞಾನ ಪರಂಪರೆ ಇತ್ತಲ್ಲ, ಡೀಲಿಂಗ್ ಆಗಿಬಿಡುತ್ತೆ. ಆ ಡೀಲಿಂಗ್ ಆಗಿ ಸುಖವಾಗಿದ್ದು ಬಿಡ್ತಾನೆ. ಇದು ಬಹಳ ಮುಖ್ಯ. ಅದನ್ನು ಹೇಳ್ತಾರೆ, ತಸ್ಮಾದಿತಿ ಯಾವತ್ ಪುಂಸಃ ಗುಣಕರ್ಮ ನಿಮಿತ್ತ ಅಭೇದ ದರ್ಶನ ದ್ವಾರ ಸಂಸಾರ ತಸ್ಮಾತ್ ಭೇದ ನಿಮಿತ್ತ ತ್ರಿಗುಣಮಯ ಕರ್ಮ ಬೀಜ ಭರ್ಜನ ಉಪಾಯೋ ಭವದ್ಭಿ ಕರ್ತವ್ಯ ಇತ್ಯನ್ವಯ. ಬೀಜವನ್ನು ತೆಗೆದುಬಿಡ್ಬೇಕು. ಬೀಜ ತಗೊಂಡ ಮತ್ತೆ ಮತ್ತೆ ಹುಟ್ಟುತ್ತಿತ್ತು, ಒಂದೆಡ್ ಬಡದ ತುಂಡಾಯ್ತು ಮುಗಿದ ಕಥೆ. ಬೀಜ ಒಡೆದ ಮೇಲೆ ಮತ್ತೆ ಹುಟ್ಟೋ ಪ್ರಸಂಗ ಬರೋದಿಲ್ಲ. ಸೊ ಸಂಸಾರದ ಮೂಲವನ್ನು ಹುಡುಕಿ ಅದ್ರ ಭೇದನೆ ಮಾಡಬೇಕು. ನಾನು ಅಗ್ನಿಷ್ಟೋಮಾದಿಕಮಂತರೇಣ ಕರ್ಮಣಾಂ ಬೀಜಭೂತಸ್ಯ ಲಿಂಗ ಶರೀರಸ್ಯ ಹನನೋಪಾಯ ಕೋಸೌ ಯಮನಿಯಮಾದಿ ಲಕ್ಷಣಶ್ಚೇತ್ ತಸ್ಯ ಉಭಯತ್ರ ಸಾಧಾರಣತ್ವೇನ ಅನಂತರಂಗತ್ವಾತ್ ಅತಃ ವ್ಯಾಪಾಕ ನಿಕ್ಷಿಪ್ತ ಆಮಘಟ ದಹನ ಯೋಗ ಇವ ಆಹತ್ಯ ತತ್ ಸಾಧನ ವಕ್ತವ್ಯಮಿತಿ ತತ್ರಾಹ ಪ್ರವಾಹ. ಇದು ಹೇಗೆ ಮಾಡಬೇಕು ಅಂದ್ರೆ ಎಕ್ಸಾಂಪಲ್ ಕೊಡ್ತಾರೆ. ಧಿಯ ಪ್ರವಾಹಸ್ಯ ಸಜಾತೀಯ ವಿಜಾತೀಯ ಪ್ರತ್ಯಯಾಂತರಿತತೆಯ ವಿಷೀಕರಣ ನಿಪುಣ ಉಪಾಸರಾಲಕ್ಷಣಸ್ಯ ಉಂ ರುದ್ರಂ ಪಾತಿ ರಕ್ಷತೀತಿ ಉಪಹ ಉಪೋ ಅಧಿಕೇ ಚ ಇತಿ ಸೂತ್ರಾತ್ ಉಪ ಸರ್ವಾಧಿಕೋ ವ ಪರಮೇಶ್ವರ. ನೋಡಿ, ಪ್ರವಾಹ ಉಪರಮಃ ಅಂತಿದೆ. ಪ್ರವಾಹ ಉಪರಮಃ, ಹೂ ಅಂದರೆ ರುದ್ರದೇವರು, ಅವರನ್ನು ಪಾಲಿಸೋದಕ್ಕೆ ದೇವರಿಗೆ ಏನಂತ ಹೆಸರು? ಉಪಹ ಅಂತ ಹೆಸರು. ಗೊತ್ತಾಯ್ತಾ? ಉಪರಮಃ ಅಂದ್ರೆ ಏನು? ಹೂ ಅಂದರೆ ರುದ್ರದೇವರು, ಪ ಅಂದರೆ ರುದ್ರದೇವ ದೊಡ್ಡ ನಾರಾಯಣ, ಅವರಲ್ಲಿ ರಮಃ ಆತ್ಮಾರಾಮಃ ಇದ್ದಾಗೆ ಉಪರಮನಾಗಿಬಿಟ್ಟಾಗ ಇದು ಡೀಲಿಂಕ್ ಆಗಿಬಿಡುತ್ತೆ. ದೇವರಲ್ಲಿ ಮನಸ್ಸಾಕಿರೆ ಏನಾಗುತ್ತೆ? ಇದು ಡೀಲಿಂಕ್ ಆಗುತ್ತೆ. ಶಮೀಕರು ದೇವರ ಮನಸ್ಸಾಕಿದ್ರು. ಪರೀಕ್ಷಿತ ರಾಜ ಬಂದಿದ್ದೂ ಗೊತ್ತಿಲ್ಲ, ಹಾವಾಕಿದ್ರೆ ಎಚ್ಚರಣೂ ಇಲ್ಲ. ಯಾಕೇನಾಗಿದೆ ಈಗ? ಉಪರಮ. ದೇವರಲ್ಲಿ ಮನಸ್ಸಾಕಿದ್ರಿಂದ ಡೀಲಿಂಗ್ ಆಗುತ್ತೆ. ನಮಗೆ ಎಲ್ಲೋ ನೋಡ್ತಿರ್ತಾನೆ, ಅಬ್ಸೆಂಟ್ ಬೇಡ ಆಗಿಬಿಡ್ತಾನೆ, ಆ ಕಡೆ ನೋಡ್ತಾ ನೋಡ್ತಾ ಈ ಕಡೆ ಮರ್ತು ಬಿಡ್ತಾನೆ. ಪಿಕ್ ಪಾಕೆಟ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹಿಂದೆಲ್ಲ ಇತ್ತೀಗ ಸ್ವಲ್ಪ ಆ ಥರ ಕಡಿಮೆ ಆಗಿದೆ. ಈಗ ತಿರುಪತಿ ಅಂತಲ್ಲಿ ಹೋದಾಗೆಲ್ಲ ಇಲ್ಲೂ ಕಳ್ಳರಿರ್ತಾರೆ, ಸ್ವಲ್ಪ ಕಂಟ್ರೋಲ್ ಇದೆ ಈಗ. ಮೊದ್ಲು ಏನು ಮಾಡ್ತಿದ್ರು, ಬರೋದು ಮೈ ಮೇಲೆ ಸ್ವಲ್ಪ ಕೊಳೆ ಹಾಕಿಬಿಡೋದು, ಏನೋ ತೊಂದರೆ ಆಗಿ ನೋಡಿ ನಿಮ್ಮ ಶರ್ಟ್ ಏನಾಗಿದೆ ನೋಡ್ತಿರ್ತಾರೆ, ಪಿಕ್ ಪಾಕೆಟ್ ಮಾಡ್ಕೊಂಡು ಹೋಗಿಬಿಡೋದು. ಡೈವರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಕಡೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಈ ಕಳ್ಳರು ದಾರಿ ತಪ್ಪಿಸಿ ಕಳ್ತನ ಮಾಡ್ತಾರೋ, ಕಾಮಕ್ರೋಧ ಅದು ಏನು ಮಾಡುತ್ತೆ ನಮ್ಮನ್ನು ಡೈವರ್ಟ್ ಮಾಡಿಬಿಡೋದು. ಅದಕ್ಕೆ ನಾವು ಏನು ಮಾಡಬಾರ್ದು, ಯಾವಾಗಲೂ ಕೂಡ ಹಾಕಿದ್ರು ಕೂಡ ಅವನ್ನೇ ನೋಡ್ತಾ ಇದ್ರೆ ಕಳ್ತನ ಮಾಡೋಕ್ಕಾಗಲ್ಲ ಅವನಿಗೆ. ಡೈವರ್ಟ್ ಮಾಡಿಕೊಳ್ಳದೆ ಹೋದ್ರೆ ಏನಾಗುತ್ತೆ, ಏ ಉಪಯೋಗಿಲ್ಲ ಪ್ರಾಣಿ ಅಂತ ಹೋಗ್ಬಿಡ್ತಾನ ಅವನ್ನೇ. ಏನು ಬಿದ್ದಿದೆಯಾ ಬಿದ್ದಿದ್ರು ಪರವಾಗಿಲ್ಲ, ನೀನು ಆ ಕಡೆ ಹೋಗು ಅಂತ ಅವನು ಒಂದು ಸರಿ ಮಾಡಿಕೊಂಡು ಏನಾಗಲ್ಲ, ಅದೇ ಸರಿ ಮಾಡ್ಕೊಳ್ತಾರಲ್ಲ ತಕ್ಷಣ ಹರಿಸ್ಬಿಡು. ಅಲ್ಲಿ ಹೇಗೆ ನಾವು ಕಳ್ಳನ ಕಡೆಗೆ ಗಮನ ಇಟ್ಟಿರಬೇಕು, ಇಲ್ಲಿ ದೇವ್ರ ಕಡೆಗೆ ಗಮನ ಇಟ್ಟಿರ್ಬೇಕು. ದೇವರು ಕಳ್ಳ ಅಂತ ಹೇಳಿದಾರಲ್ಲ, ನಾರಾಯಣೋ ನಾಮ ನರೋ ನಾರಾಯಣಾಮ ಅಂತ ಹೇಳೋದ್ರಿಂದ ಆ ಥರ ಮನಸ್ಸು ಇದ್ರೆ ಆಗೋದು. ಪ್ರವಾಹೋ ಪರಮೋ ದಿಯ ಇವೆಲ್ಲ ಏನಿದು ವಿಶೇಷಾರ್ಥಗಳು. ಉಪಾರಮಃ ಇಂಥ ಅರ್ಥಗಳು ಭಾರಿ ಖುಷಿ ಕೊಡುತ್ತೆ, ಬಟ್ ಫಾಲೋ ಮಾಡೋಕ್ಕಾಗಲ್ಲ ಇವೆಲ್ಲ ಕೂಡ. ಅದಕ್ಕೆ ಎಲ್ಲ ಕಡೆ ಬರೆಯೋದು, ಎಲ್ಲಿ ಬರೀತಾರೆ ಅವರು? ಒಂದೊಂದು ಕಡೆ ಮಾತ್ರ ಬರೀತಾರೆ. ಇಡೀ ಭಾಗವತಾದಿಗಳಲ್ಲಿ ಪ್ರತಿಯೊಂದಕ್ಕೂ ಇಂಥ ಅರ್ಥ ಇರ್ತಾರೆ, ಬಟ್ ಅದನ್ನೇ ಹೇಳ್ತಾ ಹೋದ್ರೆ ಮೊದಲೇ ಕಷ್ಟದ ವಿಷಯ. ಅದ್ರ ಮೇಲೆ ಹೇಳಿಬಿಟ್ರೆ ಇನ್ನೂ ಇದಾಗುತ್ತೆ. ಹೇಳ್ತಾರಲ್ಲ ಈ ಗಂಜಿ ಹಿಡಿದವ್ರ ಬಾರಿ ಗಡಪ್ ದುರ್ಗಿದಾಗ ಅಂತ ಟೀಕಾರಾಗಿ ಬರೀತಾರೆ. ನಾವೆಲ್ಲ ಹೆಚ್ಚು ವಿಷಯ ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ಅಂತ ಬರೀತಾ. ಯಾಕೆಂದ್ರೆ ಗಂಜಿನೇ ಕುಡಿಲಕ್ಕಾಗದೆ ಇದ್ದವನಿಗೆ ಕಡುಬು ತುರುಕಿದ್ರೆ ಹಾಗೆ ಹಾಗಾಗಿಬಿಡುತ್ತೆ, ಅದು ಹೇಳೋದಿಲ್ಲ ಅಂತ ಹೇಳುತ್ತಾರೆ. ತಿಳಿತಿಲ್ಲ ಇವತ್ತು ಆ ರೀತಿ ನಡೆದು ಬಿಡೋದು, ಎಷ್ಟೋ ಕಡೆಗೆ ಕಡುಬೆ ತೋರಿಸಿಬಿಡ್ತಾರೆ. ಆದ್ರಿಂದ ಇವರು ಬದಿ ತೆದ್ದೋಗ್ಬಿಡ್ತಾರೆ. ಸತ್ಯದ್ರವ ಸಾಗುಗಳು ಹಾಗೇನೆ, ಅವ್ರು ಬರಿಬೇಕಾದ್ರೆ ಬರೀ ಅವ್ರವ್ರ ಅರ್ಥ ಆಗಲ್ಲ, ಇದೆಲ್ಲ ಓದಿರ್ಬೇಕು ಫಸ್ಟು, ಅದ್ರ ಹೋದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಇಲ್ಲರು ಏನಾಗುತ್ತೆ, ಏನೆಡೋ ಬರೀತಾರೆ ತೋಯ್ದೋಗ್ಬಿಡ್ತಾರೆ ಅಷ್ಟೆ. ಪ್ರವಾಹವು ಪರಮೋ ಧಿಯ ತತ್ರ ಉಪಾಯ ಸಹಸ್ರಾಣಾಂ ಅಯಂ ಭಗವತೋದಿತ ಯದೀಶ್ವರೇ ಭಗವತಿ ಭಕ್ತಿ ಸ್ಯಾನ್ನಾನ್ಯಥಾರತಿ. ಎಷ್ಟು ಕ್ಲಿಯರ್ ಹೇಳ್ತಾನೆ ಪ್ರಹ್ಲಾದ, ಎಷ್ಟು ಕಳಕಡೆ ಇದೆ ಅಂದರೆ ನೋಡಿ ದೈತ್ಯ ಬಾಲಕರೇ. ತತ್ರ ಉಪಾಯ ಸಹಸ್ರಾಣಂ, ಸಾವಿರಾರು ಮಾರ್ಗ ಇದೆ. ಯಾವುದಕ್ಕೆ? ಮೋಕ್ಷಕ್ಕೆ ಸಾವಿರಾರು ಮಾರ್ಗ ಇಲ್ಲ, ಮೋಕ್ಷಕ್ಕೆ ಒಂದೇ ಮಾರ್ಗ, ದೇವರೊಂದೇ. ಆ ದೇವರು ಹಿಡಿಯೋದಿದೆಯಲ್ಲ, ಅದಕ್ಕೆ ಸಾವಿರಾರು ಮೆಥಡ್ಸ್ ಇದೆ. ಅದರಲ್ಲಿ ಸಿಂಪಲ್ ಒಂದು ಹೇಳ್ಬಿಡ್ತೇನೆ ಕೇಳಿ ಅಂತ ಹೇಳ್ತಾರೆ. ಎಲ್ಲ ಹೇಳೋದಿಲ್ಲ, ಸಿಂಪಲ್ ಭಗವತೋದಿತ ಯದೀಶ್ವರೇ ಭಗವತಿ ಭಕ್ತಿ ಸ್ಯಾತ್ ಅನ್ಯಥಾರತಿ. ದೇವರಲ್ಲಿ ಮನಸ್ಸಾಕೋದಿದೆಯಲ್ಲ, ಭಕ್ತಿ ಇದೆಯಲ್ಲ, ಅದು ಹಾಕಿಬಿಟ್ರೆ ಮುಗಿದೋಯ್ತು. ಇನ್ನೆಲ್ಲ ಉಪಾಯಗಳು ಎಲ್ಲಿ ಎಂಡಾಗಬೇಕು? ಇಲ್ಲೇ ಎಂಡಾಗಬೇಕು. ಆದ್ದರಿಂದ ಭಕ್ತಿ ಮಾಡೋಕ್ಕೆ ನಿಮಗೆ ಬಂತು ಅಂದರೆ ಎಲ್ಲ ಉಪಾಯನೂ ಸರಿಬಿಡುತ್ತೆ. ಆಚಾರ್ಯ ಹೇಳ್ತಾರೆ, ದಾನ ತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ವೇಕಾ ವಿಮುಕ್ತ. ಭಕ್ತಿನೇ ಫೈನಲ್. ಆದ್ದರಿಂದ ಎಲ್ಲ ನೀವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಯಾವಾಗಲೂ ಕೂಡ ಭಕ್ತಿಗೆ ಮಾಡಿ ಅಂತ ಹೇಳ್ತಾರೆ. ತತ್ರೋಪಾಯ ಸಹಸ್ರಾಣಾಂ ಅಯಂ ಭಗವತೋದಿತ ಯದೀಶ್ವರೇ ಭಗವತಿ ಭಕ್ತಿ ಸ್ಯಾನ್ನಾನ್ಯಥಾರತಿ. ಗುರು ಶುಶ್ರೂಷಯ ಭಕ್ತ್ಯ ಸರ್ವಲಾಭಾರ್ಪಣೇನ ಚ ಸಂಗೇರ ಸಾಧುಭಕ್ತಾನಾಂ ಈಶ್ವರಾರಾಧನೇನ ಚ. ಅದಕ್ಕೆಲ್ಲ ಉಪಾಯಗಳು ಹೇಳ್ತಾರೆ. ಗುರು ಶುಶ್ರೂಷಯ, ಮೊದಲನೇದಾಗಿ ಗುರುಸೇವೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಭಕ್ತ್ಯ, ಇದು ದೇವರಲ್ಲಿ ಭಕ್ತಿ ಕಾಮನ್ ಫ್ಯಾಕ್ಟ್ರಿ, ಎಲ್ಲ ಕಡೆ ಭಕ್ತಿ ಇರಬೇಕು. ಸರ್ವಲಾಭಾರ್ಪಣೇನ ಚ, ಏನೇನು ಬರುತ್ತೆ ಎಲ್ಲ ಕೃಷ್ಣಾರ್ಪಣ. ಸಂಗೇನ ಸಾಧುಭಕ್ತಾನಾಂ, ಸಾಧುಭಕ್ತಾನಾಂ ಸಂಗೇನ. ಈ ಕೋಟಾ ಭಕ್ತರಾಗಬಾರ್ದು, ಅದಕ್ಕಾಗಿ ಸಾಧುಭಕ್ತಾನಾಂ ಸಂಗೇನ ಸದ್ಭಕ್ತರ ಸಹವಾಸವನ್ನು ಮಾಡಬೇಕು. ಈಶ್ವರ ಆರಾಧನೆಯ ಚ, ಪ್ರತಿನಿತ್ಯ ದೇವಪೂಜಾದಿಗಳನ್ನು ಮಾಡಬೇಕು. ಶ್ರದ್ಧೆಯ ತತ್ಕಥಾಯಾಂಚ ಕೀರ್ತನೈಹಿ ಗುಣಕರ್ಮಣಾಂ. ಶ್ರದ್ಧೆಯ ತತ್ಕಥಾಯಾಂಚ, ಪರಮಾತ್ಮನ ಕಥೆಯಲ್ಲಿ ಏನಿರಬೇಕು? ಶ್ರದ್ಧೆ ಇರಬೇಕು. ಶ್ರವಣ ಮನಕಾನಂದ ವಿವುದು ಆಗಿರಬೇಕು. ಕೀರ್ತನೈಹಿ ಗುಣಕರ್ಮಣ, ಪರಮಾತ್ಮನ ಗುಣಗಳನ್ನು ಆತನ ಕಾರ್ಯಗಳನ್ನು ಕೊಂಡಾಡಬೇಕು. ಅದಕ್ಕೆ ದ್ವಾದಶ ಸ್ತೋತ್ರಾದಿಗಳು ಏನವು? ಪರಮಾತ್ಮನ ಕಾರ್ಯ ಕೊಂಡಾಡೋ. ಮತ್ಸ್ಯರೂಪದ ಏನು ಮಾಡ್ದ? ಪ್ರಚರಿತ ಲಯಜರ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ. ಅದೆಲ್ಲ ಚಿಂತನೆ ಮಾಡಬೇಕು. ಅವಾಗ ಏನಾಗುತ್ತೆ? ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ ಆಗುತ್ತೆ. ಕೀರ್ತನೇ ಹಿ ಗುಣಕರ್ಮಣ ತತ್ಪಾದಾಂಬುರಹ ಧ್ಯಾನಾತ್, ಆತನ ಪಾದಕಮಲಗಳನ್ನು ಧ್ಯಾನ ಮಾಡಬೇಕು. ತಲ್ಲಿಂಗೆ ಈಕ್ಷಾರ್ಹಣಾದಿವಿಹಿ, ತಲ್ಲಿಂಗ ಆತನ ಚಿಹ್ನೆಗಳು ಏನೇನಿವೆಯಲ್ಲ ಅವನ ಈಕ್ಷಾ ಅರ್ಹಣಾದಿವಿ, ಅವನ್ನು ನೋಡಬೇಕು, ಪೂಜೆ ಮಾಡಬೇಕು. ಅವಾಗ ಏನಾಗುತ್ತೆ? ಭಕ್ತಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಹರಿಹಿ ಸರ್ವೇಷು ಭೂತೇಷು ಭಗವಾನಸ್ತೆ ಈಶ್ವರ ಇತಿ ಭೂತಾನಿ ಮನಸ ಕಾಮೈಸ್ತೈ ಸಾಧುಮಾನಯೇ. ಮತ್ತೆ ಹೇಳ್ತಾರೆ, ಹರಿಹಿ ಸರ್ವೇಷು ಭೂತೇಷು ಭಗವಾನ್ ಆಸ್ತೆ ಈಶ್ವರ, ಈಶ್ವರನಾದ ಭಗವಂತನಾದ ಶ್ರೀಹರಿ ಸರ್ವೇಷು ಭೂತೇಷು ಆಸ್ತೆ, ಎಲ್ಲ ಪ್ರಾಣಿಗಳಿಗೂ ಇದ್ದಾರೆ, ಅದೇ ವಿದ್ಯಾವಿನಯ ಸಂಪನ್ನ ಅಂತ ಹೇಳಿದ್ದು ಅದಕ್ಕೋಸ್ಕರ. ಇತಿ ಭೂತಾನಿ ಮನಸ, ಎಲ್ಲ ಪ್ರಾಣಿಗಳನ್ನು ಕೂಡ ಮನಸ್ಸಿನಿಂದನೇ ಕಾಮೈಸ್ತೈ ಸಾಧುಮಾನಯೇ, ಆಯಾ ವಿಶೇಷವಾದ ಆಸಕ್ತಿಯಿಂದ ಕಾಮೈಹಿ ತಹಿ ಮಾನಯೇ, ಯಾವುದೋ ಒಂದು ಪ್ರಾಣಿ ಬಂತು ನೀರು ಕೊಡು ಅಂತ ಕೇಳಿದ್ದೆ, ಯಾರೋ ಬಂದು ಕೇಳಿದ. ನಾವು ಏನು ಯೋಚನೆ ಮಾಡಬೇಕೀಗ, ಇವನು ನೀರು ಕೇಳ್ತಾನೆ, ಇವನೊಳಗೆ ದೇವರಿದ್ದಾನೆ, ನೀರು ಕೊಟ್ಟರೆ ಯಾರಿಗೆ ಕೊಟ್ಟಾಗಾಯ್ತೀಗ, ದೇವರಿಗೆ ಕೊಡ ಅಂತ ಹೇಳ್ತಾರೆ. ತೈಸ್ತೈ ಕಾಮೈಹಿ, ಅವರೇನು ಇಷ್ಟಪಡ್ತಾರಲ್ಲ ಅದನ್ನು ಹಾಕಿದರೆ ಒಳಗೆ ಮುಟ್ಟುತ್ತೆ, ಊಟ ಮಾಡ್ತಿರ್ತಾರೆ. ಅದು ಬೇಕು ನಾವೇನು ಬೈದು ಬಿಡ್ತೇವೆ ಸುಮ್ಮನೆ ತಿನ್ನರಿ ಅಂತೇಳಿ, ಹಾಗೆ ಮಾಡಬಾರ್ದು. ಅದು ಕೇಳ್ತಾರೆ ಅಂದ್ರೆ ಇದ್ರೆ ಏನು ಮಾಡಬೇಕಾಗ, ಇಲ್ದವರು ಏನು ಮಾಡೋಕ್ಕಾಗ, ಇದ್ಬಿಟ್ರೆ ಏನು ಮಾಡಬೇಕು, ಇದು ತಗೊಳ್ಳಿ ಹಾಕಿ. ಅದು ತಿಂತಾನೆ, ಯಾರಿಗೆ ಸುಖ ಖುಷಿಯಾಯ್ತು, ಒಳಗಿರೋ ಪರಮಾತ್ಮನಿಗೆ ತೃಪ್ತಿ ಆಯ್ತು. ಪ್ರಾಣಾಯಾಮೋ ವಾಸುದೇವೋ, ಅದು ಬಡಿಸೋ ಕೆಲಸ ಏನಾಯ್ತೀಗ, ದೇವ್ರ ಪೂಜೆ ಆಯ್ತು. ಬಡಿಸೋ ಕೆಲಸ ದೇವ್ರ ಪೂಜೆ, ನಾವಂತೂ ಅಡುಗೆ ಮಾಡಿ ಹಾಕಲಿಲ್ಲ, ಯಾರೋ ಮಾಡಿದ್ರೆ ಸಪ್ಲೈ ಮಾಡಿದ್ರು ಮುಗಿದೋಯ್ತಲ್ಲ, ಅವ್ರು ಕೇಳಿದ್ರು ಕೊಟ್ಟಾಗಾಯ್ತು. ಒಂದು ಸ್ಟೇಜಲ್ಲಿ ಪುಣ್ಯ ಬಂದಾಗಾಯ್ತು. ಯಾರು ನೀರು ಕೇಳಿದ್ರು ಅಷ್ಟೇ, ಏನೇ ಕೇಳಿದ್ರು ಅಷ್ಟೇ, ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಅವರಿಗೆಲ್ಲ ಏನೇನು ಅರ್ಥ ಆಗೋದಿಲ್ಲ, ಆಟಿಕೆ ಸಾಮಾನು ಕೊಟ್ಟರೆ ಖುಷಿಯಾಗುತ್ತೆ. ಅಲ್ಲಿ ಕೂಡ ಏನು ಚಿಂತನೆ ಮಾಡಬೇಕು, ಇಲ್ಲಿ ಪರಮಾತ್ಮ ಇದ್ದಾನೆ, ಅಲ್ಲೂ ಪರಮಾತ್ಮ ಇದ್ದಾನೆ, ಗೊತ್ತಾಯ್ತು. ಈ ಪರಮಾತ್ಮರ ರೂಪವನ್ನು ಆ ಪರಮಾತ್ಮನ ರೂಪಕ್ಕೆ ಅರ್ಪಣೆ ಮಾಡ್ತೇನೆ. ನೈವೇದ್ಯ ಅಂದ್ರೆ ಹಾಗೇನೆ, ಇನ್ನೇನಲ್ಲ, ಅನ್ನದಲ್ಲಿರೋ ಪರಮಾತ್ಮನ ರೂಪನೇ. ಸಾರಿಗ್ರಾಮದಲ್ಲಿರತಕ್ಕಂಥ ಬಿಂಬರೂಪಿ ಏನಿದ್ದಾನಲ್ಲ, ನಮ್ಮ ಬಿಂಬರೂಪಿ ಆತ, ಎರಡು ಒಂದೇ, ಅದೇ ನೈವೇದ್ಯ ಪ್ರಕಾರ. ಆದರೆ ತಿಳ್ಕೊಂಡು ಬಿಟ್ರೆ ತೈಸ್ತೈ ಕಾಮೈಹಿ ಸಾಧು ಮಾನಯಿ, ಸಂತೋಷ ಪಡಿಸ್ಬಿಟ್ರೆ ಮೋದಯ್. ಅದೆಲ್ಲ ಬಹಳ ಎಕ್ಸ್ಪ್ಲೇನ್ ಮಾಡ್ತಾರೆ. ಹರಿಹಿ ಸರ್ವೇಷು ಭೂತೇಷು ಇತ್ಯಾದಿನ ಹರಿರೇವ ಪೂಜ್ಯ ನತು ಭೂತಾನಿ ಯೋಗ್ಯತಾತಿರೇಕೇಡ ಇತಿದಮೇವ ಕಥ್ಯತೆ ಮತ್ತೆ ಹೇಳ್ತಾರೆ. ಇಲ್ಲಿ ಬರೀ ಜನಗಳಿಗೆ ಅಂತ ಮಾಡಿಬಿಟ್ರೆ ಪುಣ್ಯ ಕಡಿದಾಗೋಯ್ತು. ಇವತ್ತು ಯಾರು ಕ್ಲರ್ಕ್ ಕೈಲಿ ಕೊಡೋದು ಬೇರೆ, ಯಾರ ಕೈಲೂ ಕೊಡೋದು ಬೇರೆ, ಅರ್ಥ ಆಯ್ತಾ? ಈಗ ಅಲ್ಲಿ ಅಡ್ಡೆಲ್ಲ ಬರೋದು ಕೊಟ್ಟು ಸೀಲ್ ಹಾಕ್ಸೋಗ್ಬಿಟ್ಟ. ಮುಂದೋಯ್ತು, ಯಾರಿಗೆ ಹೋಗಲೇಬೇಕು ಸರ್ಕಾರಕ್ಕೆ, ಹಾಗೆ ಕೊಟ್ಟ ದಾರಿಯಲ್ಲಿ ಹೋಗ್ಬೇಕಾರೆ. ಏನು ಮಾಡ್ದೆ, ಅದು ಕ್ಯಾಶ್ ಬೇರೆ, ಚೆಕ್ ಕೂಡ ಅಲ್ಲ, ಜೋವ ಇಟ್ಕೊಂಡು ಹೋಗ್ಬಿಟ್ಟು ಹೋಗೇ ಬಿಡ್ತಾಕೆ. ಆದ್ರಿಂದ ಪ್ರಾಣಿಗಳಿಗೆ ಕೊಡೋದಲ್ಲ, ಪ್ರಾಣ್ಯಂತರ್ಗದ ಪರಮಾತ್ಮನೇ ಕೊಡಬೇಕು ಅಂತ ಹೇಳಿದ. ನಾವು ನತು ಭೂತಾನಿ ಯೋಗ್ಯತಾತಿರೇಕೆಡ ಇತೀದವೇವ ಕಥ್ಯತೆ ಈಶ್ವರೋ ಜೀವಕಲೆಯ ಪ್ರವಿಷ್ಟ ಇತ್ಯಾದಿರುವ, ಪ್ರತಿಯೊಬ್ಬರಲ್ಲೂ ದೇವರಿರೋದ್ರಿಂದ ಈ ರೀತಿ ಮಾಡಿ ಎಂಬುದನ್ನು ಹೇಳುತ್ತಾರೆ. ಅದಿಷ್ಟು ಕೂಡ ತಿಳಿಸ್ತಾರೆ. ಧಿಯಃ ಪ್ರವಾಹಸ್ಯ ಅಂತರಂಗ ಸಾಧನ ಮಾಹ ತತ್ರೇತಿ ಭಗವತ ಇತ್ಯನೇನ ಗ್ರಾಹ್ಯತ್ವೇ ಆಪ್ತಮೂಲತ್ವ ದರ್ಶಯತಿ ಬಾಧಕ ಮಾಹ ನೇತಿ ಭಕ್ತ್ಯಾ ಗುರು ಶುಶ್ರೂಷಯ. ಅದಕ್ಕೆಲ್ಲ ಆಧಾರ ಕೊಡ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ಇತಿ ಶ್ರುತೇ ಸರ್ವಲಾಭಾರ್ಪಣೇನ ಹರೌ ವಿಧಿ ಶೇಷ ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಇತ್ಯಾದೇ ಸಾಧು ಭಕ್ತಾನಾಂ ನಾವೈಷ್ಣವಾಯ ದಾತವ್ಯಂ ನೋದ ಬಿಂದುಂ ನ ತಂಡುಲಂ ಇತ್ಯಾದೇ. ಅದಕ್ಕೇನು ಮಾಡಬೇಕು, ಸಾಧು ಭಕ್ತಾನಾಂ ಸಜ್ಜನರೇ ಮಾಡಬೇಕು. ಇದಿಷ್ಟು ಕೂಡ ಸ್ವಾರಸ್ಯ. ಈಗ ಕೆಲವು ಪದಾರ್ಥನ ಹಸ್ತವನ್ನು ಬರ್ತಾರೆ, ಅನ್ನ ಕೇಳ್ತಾರೆ, ಕೊಟ್ಟು ಕೃಷ್ಣಾರ್ಪಣ ಅಂದ್ಬಿಡಿ. ಆದರೆ ಕೆಲವು ವಿಶೇಷ ದ್ರವ್ಯ ಕೊಡಬೇಕಾಗತ್ತೆ, ಕಂಡವ್ರಿಗೆ ಕೊಡಬೇಡಿ ಅಂತ ಹೇಳ್ತಾರೆ. ಯಾರಿಗೆ ಅರ್ಪಣೆ ಮಾಡಬೇಕು ಅದನ್ನ, ಭಗವದ್ಭಕ್ತರಿಗೆ ಮಾಡಬೇಕು, ಬೇರೆಯವರಿಗೆ ಮಾಡಬಾರ್ದು. ತಿಳಿತಾ? ನಿಯತ ಭಗವದ್ಭಕ್ತಾನಾಂ ಸೇವಾಲಕ್ಷಣ ಪ್ರಸಂಗೇನ. ಭಗವಂತನಲ್ಲಿ ಭಕ್ತಿ ಇರೋರು ಆರಿಸಿ ಆರಿಸಿ ಊಟಕ್ಕೆ ನಾವು ಕರಿಬೇಕೀಗ, ಭಕ್ತರನ್ನೇ ಕರಿಬೇಕು. ಊಟದೊತ್ತಿಗೆ ಅವನು ಬಂದ, ಅವನಿಗೆ ಹಾಕಿಬಿಡಿ, ಬಟ್ ಕರೆದು ಹಾಕಿಬಿಡಿ. ಡಿಫರೆನ್ಸ್ ಗೊತ್ತಾಯ್ತಾ? ಕರೆದು ಹಾಕಬೇಕಾದ್ರೆ ಯೋಗ್ಯತೆ ಇರಬೇಕು ಅವ್ರಿಗೆ, ಅಷ್ಟು ಅವನೇ ಬಂದವನೇ ಮಾತ್ರ ಹಾಕಿಬಿಡ್ಬೋದು, ಅದು ದೋಷ ಅಲ್ಲ. ಇದೇ ಸ್ವಾರಸ್ಯ ಇರೋದು. ಈಗ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಯಾರನ್ನ ಬೇಕಾದ್ರೂ ಕರೀರಿ ತಿಳ್ಕೊ ಹೇಳಿದ್ದಾರೆ, ಯಾರು ಬೇಕಾದ್ರೂ ಕರೆಯಾಗಿಲ್ಲ. ಆದರೆ ಯಾರು ಬೇಕಾದ್ರೂ ಬಂದರೆ ಹಾಕಬೇಕು. ಆಹ್ವಾನ ಇಲ್ಲ ಯಾರಿಗೆ, ಯೋಗ್ಯರಿಗೇನೆ. ವಿಶೇಷ ದಕ್ಷಿಣಾದಿಗಳು ಯಾರಿಗೆ, ಯೋಗ್ಯರಿಗೇನೆ. ಅಯೋಗ್ಯನಿಗೆ ಊಟ ಅಷ್ಟೇ, ದಕ್ಷಿಣ ಇಷ್ಟ ಇಲ್ಲ ಅವನಿಗೆ. ದಕ್ಷಿಣ ಏನು ಊಟ ಮಾಡ್ಕೊಂಡು ಹೋಗು ಅಷ್ಟೇ, ಬಿನ್ನೇನು ಮಾಡಾಗಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಕರೆದೇ ಇದ್ದಲ್ಲಿ ಇಲ್ಲಿ ಪೂಜೆ ಮಾಡೋದು, ಹೇಗೆ ಪೂಜೆ ಮಾಡಬೇಕು, ಕರೆದವರಲ್ಲಿ ಹೇಗೆ ಪೂಜೆ ಮಾಡು, ಅದೆಲ್ಲ ತೋರಿಸ್ತಾರೆ. ಮಹಾಸೇವಾಂ ದ್ವಾರವಾಹುರು ವಿಮುಕ್ತೇಹೇ ಇತ್ಯಾದೇಹೇ. ಇಲ್ಲಿ ಈಶ್ವರ ಆರಾಧನ ಅನ್ನೋದಕ್ಕೆ ಅರ್ಥ ಬರೀತಾರೆ. ಈಶ್ವರ ಆರಾಧನ ಅಂದ್ರೇನು? ಈಶ್ವರ ಆರಾಧನೇನ ಪಂಚರಾತ್ರೋಕ್ತೇನ ಪಂಚಕಾಲೀನ ಭಗವತ್ ಪೂಜೆಯ. ಐದು ಹೊತ್ತಲ್ಲಿ ದೇವ್ರ ಪೂಜೆ ಮಾಡ್ಬೇಕಂತೆ, ಗಾಬರಿ ಆಗ್ಬಿಡ್ತಾರೆ. ಒಂದೊತ್ತು ಮಾಡೋದೇ ಕಷ್ಟ, ಐದೊತ್ತು ಮಾಡಿ ಅಂತ. ಪಂಚಕಾಲ ಪರಾಯಣಂ ಪಂಚಕಾಲೈಕ ಮನಸಾಂ ಇತ್ಯಾದೇಹೇ ತತ್ ಕಥಾ ಯಾ. ಒಂದು ಮೂರಂತೂ ಇದೆ, ಈಗ ಸರಿಯಾಗಿ ಗಮನಿಸಿದ್ರೆ ಮೂರಿದೆ. ಬೆಳಗ್ಗೆ ನಿರ್ಮಾಲ್ಯ ಪೂಜೆ, ಮಧ್ಯಾಹ್ನದೊತ್ತಿಗೆ ಮಹಾಪೂಜೆ, ಸಾಯಂಕಾಲ ಸಾಯಂಕಾಲ, ಮೂರಂತೂ ಇದ್ದೇ ಇದೆ. ಈಗ ಇನ್ನು ಎರಡು ಬಂದರೆ ಐದು ಆಯ್ತಲ್ಲಿ, ಗೊತ್ತಾಯ್ತಾ? ಎರಡು ಬಂದರೆ ಐದು ಆಗೇ ಆಗುತ್ತೆ. ಅದು ಎರಡು ಯಾವಾಗ ಐದು ಕಾಲ, ಅದಕ್ಕೆ ಐದು ಪೂಜೆ ಅಷ್ಟೇ. ಪಂಚಕಾಲ ಪಂಚಪಂಚಕಾಲ ಪೂಜೆ ಅಂತ ಹೇಳಿದ್ರೆ ಅದಕ್ಕೆ, ಇಲ್ಲ ತ್ರಿಕಾಲ ಪೂಜೆ ಅಂತ ಹೇಳಿದ್ರು. ಸಂಧ್ಯಾವನ್ನು ಸೇರಿಸ್ಕೋಬಹುದು. ಆದ್ಯತೆ ಈ ದೇವ್ರ ಪೂಜೆನೇ ಹೇಳೋದ್ರಿಂದ ಐದಿದೆ, ದೇವ್ರ ಪೂಜೆನೇ ಐದಿದೆ. ಇಲ್ಲವರು ಮೂರು ಸಂಧ್ಯಾವನ್ನ ಆಗಿಬಿಟ್ರೆ ಗತಿ ಆಗ್ಬಿಡ್ತು, ತಪ್ಪಾಗ್ಬಿಡುತ್ತೆ, ದೇವ್ರ ಪೂಜೆನೇ ಕ್ಯಾನ್ಸಲ್ ಆಗಬಾರ್ದು. ಪಾರೇರತೆ ದೇವ ಕಥಾಸುಧಾಯ ಇತ್ಯಾದೇ ಗುಣಕರ್ಮಣಾಂ ಕೀರ್ತನೈ ಕಲವು ಸಂಕೀರ್ತ್ಯ ಕೇಶವಂ ಇತ್ಯಾದೇ ವಿಭಯ ವಿಖಂಡ ಧ್ಯಾನ ವಿಧಾನಾರ್ಥಂ ತತ್ ಪಾದಾಂಬುರಹ ಧ್ಯಾನಾದಿತಿ. ಮಧ್ಯೆ ಮಧ್ಯೆ ದೇವರ ಧ್ಯಾನ ಹೇಗೆ ಮಾಡಬೇಕು ಅಂದರೆ, ಸಂಚಿಂತೆಯೇ ಭಗವತ ಚರಣಾರವಿಂದಂ ಇತ್ಯಾದಿಯಾಗಿ ತಸ್ಯ ಹರೇರ್ಲಿಂಗಂ ಪ್ರತಿಮಾ ತಸ್ಯ ಇಷ್ಟಾ ದರ್ಶನ. ದೇವರ ಪ್ರತಿಮೆಗಳನ್ನು ನೋಡಬೇಕು. ಅದು ಎರಡು ಪ್ರತಿಮೆಗಳು, ಜಾಗ್ರತ ಪ್ರತಿಮೆ, ಛಲ ಪ್ರತಿಮೆ ಬೇರೆ, ಅಚಲ ಪ್ರತಿಮೆ ಬೇರೆ. ಛಲ ಪ್ರತಿಮೆಗಳಲ್ಲಿ ತಂದೆ ತಾಯಿಗಳು ಬದಲಾದವಲ್ಲ ಛಲ ಪ್ರತಿಮೆಗಳು, ಈ ಸಾರಿಗ್ರಾಮಾದಿಗಳು ಅಚಲ ಪ್ರತಿಮೆಗಳು. ಅಲ್ಲೆಲ್ಲ ಕಡೆ ದೇವರು ನೋಡಬೇಕು. ಬುದ್ಧಿ ಹೇಳ್ತಾರೆ, ಏವಂ ನಿರ್ಜಿತ ಷಡ್ವರ್ಗೈಹಿ ಕ್ರಿಯತೆ ಭಕ್ತಿರೀಶ್ವರೇ ವಾಸುದೇವೇ ಭಗವತಿ ಯಯಾ ಸಂಲಭತೆ ರತಿಂ ಹೇಳುತ್ತೆ. ಏವಂ ನಿರ್ದಿತ ಷಡ್ವರ್ಗೈಹಿ, ಹೀಗೆ ಮಾಡ್ತಾ 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 ಷಡ್ವರ್ಗಗಳು ಅಂದ್ರೆ ಕಾಮಕ್ರೋಧ ಯಾರನ್ನು ಗೆದ್ದು ಬಿಡಬೇಕು. ಕ್ರಿಯತೆ ಭಕ್ತಿ ವಿಶ್ವರೇ, ದೇವರಲ್ಲಿ ಭಕ್ತಿ ಮಾಡಕ್ ಬರುತ್ತ ಯಾರು ದೇವರು ಅಂದ್ರೆ ವಾಸುದೇವೇ ಭಗವತಿ ಯಯಾ ಸಂಲಭತೆ ರತಿಂ, ಭಗವಂತನಾದ ವಾಸುದೇವನಾದ ಶ್ರೀಹರಿಯಲ್ಲಿ ಭಕ್ತಿ ಮಾಡಕ್ ಬರುತ್ತೆ. ಅದರಿಂದ ಏನಾಗುತ್ತೆ, ಸಂಲಭತೆ ರತಿಂ, ದೇವರಲ್ಲಿ ಭಕ್ತಿ ಬಂದು ಸದ್ಗತಿಗೆ ಹೋಗಿಬಿಡ್ತಾರೆ. ಇವೆಲ್ಲ ಕ್ರಮಗಳು. ದಿಶಭ್ಯ ಕರ್ಮಾಡಿ ಗುಡಾರ ತುಲ್ಯಾನ್ ವಿರ್ಯಾಡಿ ಲೀಲಾ ತನುಭಿಕೃತಾನಿ ಯದಾತಿ ಹರ್ಷೋತ್ಪುಲ ಕಾಶ್ರುಗದ್ಗದ ಹೃತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ನೋಡಿ, ದೇವ್ರ ಕಥೆ ಯಾರು ಹೇಳ್ತಿದ್ದಾರೆ ಕೇಳಿ ಸಂತೋಷ ಪಡ್ತಾರಂತೆ. ನಿಶಮ್ಯ ಕರ್ಮಾಣಿ ಗುಣಾನ್ ಅತುಲ್ಯಾನ್, ಪರಮಾತ್ಮನ ಕಂಸನನ್ನು ಕೊಂದ ಕೃಷ್ಣ ಅಂತ ಹೇಳ್ತಿರ್ತಾರೆ. ಅವನಿಗೆ ಆಶ್ಚರ್ಯ ಆನಂದ ಆಗಿಬಿಡುತ್ತೆ. ಆ ಜಲಾಸಂದ್ರ ಭೀಮಸೇನದವ್ರು ಕೊಲ್ತಾ ಇದ್ದಾರೆ ಹಾಗೆ ಅಂತ ಹೇಳಿದಾಗೆಲ್ಲ ಇವನಿಗೆ ಆ ಕಣ್ಣಿ ಕಟ್ಟಿಸಾಕಾಗುತ್ತೆ. ಏನ್ ಮಾಡ್ತಾನಂತಾಗ, ವಿರ್ಯಾಡಿ ಲೀಲಾ ತನುಭಿಕೃತಾನಿ, ಪರಮಾತ್ಮ ತನ್ನ ಲೀಲಾ ತನುಗಳಿಂದ ಮಾಡಿದಂತಹ ಅಸಂಖ್ಯವಾದ ಕರ್ಮಗಳನ್ನ ನೋಡೋದು, ಆದ್ರಿಂದ ಗುಣಗಳನ್ನು ಚಿಂತನೆ ಮಾಡೋದು. ಈ ರೀತಿ ಪರಮಾತ್ಮ ಕಂಸನನ್ನು ಕೊಲ್ಲಬೇಕಾದ್ರೆ ಎಷ್ಟು ಬಲ ಇರಬೇಕು ಅವನಿಗೆ, ಅನಂತ ಬಲ, ಅಲ್ಲಿ ಚಿಂತನೆ ಮಾಡೋದು. ಮತ್ತೆ ಮತ್ತೆ ಎಷ್ಟು ಕರುಣೆ ಇರಬೇಕು ಜನಗಳ ಮೇಲೆ, ಅದು ಚಿಂತನೆ ಮಾಡಬೇಕು. ಒಂದೊಂದು ಕೆಲಸದಲ್ಲಿ ಏನೇನಿರುತ್ತೆ, ಬಲ, ಕರುಣೆ, ಆನಂದ, ಜ್ಞಾನ, ಎಲ್ಲವೂ ಚಿಂತನೆ ಮಾಡ್ತಾ ಹೋಗುದು ಕರ್ಮದಿಂದ. ಯಾರು ದುಡ್ಡು ಕೊಟ್ಟಿದ್ ನೋಡ್ದ, ಎಷ್ಟು ದುಡ್ಡು ಇರಬೇಕು ಅವನ ಹತ್ರ, ಆ ಥರ ಯೋಚನೆ ಮಾಡ್ತಾ. ಅದು ಯೋಚನೆ ಮಾಡೋ ಪದ್ಧತಿ ಹೇಗಿದೆಯೋ, ಕರ್ಮಗಳ ಚಿಂತನೆ, ದೇವರ ಕರ್ಮಗಳ ಶ್ರವಣ ಯಾವುದಕ್ಕೆ ಪ್ರಯಾಸನ ಆಗಬೇಕೋ ಗುಣಗಳ ಚಿಂತನೆಗೆ ಆಗಬೇಕು. ಅದಕ್ಕೆ ಗುಣಾನ ತುಲ್ಯಾನ್ ವೀರ್ಯಾಣಿ ಲೀಲಾ ತನುಭಿಕೃತಾನಿ ಯದಾ ಅತಿ ಹರ್ಷೋತ್ಪುಲ ಕಾಶ್ರು ಗದ್ಗದ, ಭಾರಿ ಆನಂದ ಆಗುತ್ತಂತೆ, ಕಣ್ಣಲ್ಲಿ ನೀರು ಬರುತ್ತಂತೆ, ರೋಮಾಂಚನ ಆಗುತ್ತಂತೆ, ಕಂಠ ನಡಗುತ್ತಂತೆ. ಅದಕ್ಕೆ ಅತಿ ಹರ್ಷ ಉತ್ಪುಲಕ ಅಶ್ರು ಗದ್ಗದ ಪ್ರೋತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ಹೋ ಅಂತ ಹೇಳ್ಬಿಟ್ಟು ಈ ಚಪ್ಪಾಳೆ ಹಾಕೋದೆಲ್ಲ ಯಾತಕ್ಕೋಸ್ಕರ, ಒಂಥರ ಎಮೋಷನ್ ಕ್ರಿಯೇಟ್ ಆಗುತ್ತೆ ಓದ್ತಾರೆ. ಅದೇ ರೀತಿಯಲ್ಲಿ ದೇವರ ಬಗ್ಗೆ ಏನ್ ಮಾಡ್ತಾನೆ, ಹೋ ಅಂತ ಕೂಗ್ತಾನೆ, ಓ ನಾರಾಯಣ ಅಂತ ಅರೇನಮ ಅಂದ್ ಬಿಡ್ತಾನೆ. ಅವೆಲ್ಲ ಕಡ ಉದ್ಗಾಯತಿ ರೌತಿ ನೃತ್ಯತಿ, ಕೆಲವು ಆನಂದದಿಂದ ಹತ್ತು ಬಿಡ್ತಾನಂತೆ, ನಗುವರೋ ರೋಜಿಸುವರು ಕುಣಿದಾಡ್ಬಿಡ್ತಾನಂತೆ. ನೃತ್ಯತಿ ಉದ್ಗಾಯತಿ ರೌ, ಈ ಲೇಷನ್ ಗೆದ್ರೆ ಕುಣಿದಾಡ್ತೆ, ಲೇಷನ್ ಗೆದ್ರೆ ಆ ಕಾಮನ ಹುಣ್ಣಿಮೆ ಒಳಗೆ ಉಚ್ಚಾಪಟ್ಟಿ ಕುಣಿದಾಡ್ತಿರ್ತಾನೆ. ಅರ್ಥ ಎಲ್ಲ ಮಣ್ಣಿಲ್ಲ, ಅಲ್ಲಿ ವಿಕಾರ, ವಿಕೃತವಾದ ಚಿಂತನೆ ಆಗಿರಬಾರದು. ಉದ್ಗಾಯತಿ ರೌತಿ ನೃತ್ಯತಿ ಯದಾ ಗ್ರಹಗ್ರಸ್ತ ಇವ ಕ್ವಚಿತ್ ಹಸತ್ಯಾಕ್ರಂದದ ತೇಜಾಯತಿ ವಂದತೇ ಜನಂ ಮುಹುಶ್ವಸನ್ವಕ್ತಿ ಹರೇ ಜಗತ್ಪತೆ ನಾರಾಯಣ ಇತ್ಯಾತ್ಮಗತಿರ್ಗತತ್ರಪಃ. ಯದಾ ಗ್ರಹಗ್ರಸ್ತ ಇವ ಹುಚ್ಚು ಜೋ ಹಿಡಿದಾಗ ಆಗಿಬಿಡ್ತಾರಂತೆ, ಕೇಳಿ ಕೇಳಿ ಅಷ್ಟು ಖುಷಿ ಆಗುತ್ತೆ ಅವನು. ಕ್ವಚಿತ್ ಹಸತಿ, ಜೋರಾಗುತ್ತಾನೆ ಕೆಲವು ಸಲ. ಆಕ್ರಂದತಿ ಆಕ್ರಂದತೆ ಕೂಗ್ತಾನೆ, ಧ್ಯಾಯತಿ ಧ್ಯಾನ ಮಾಡ್ತಾನೆ, ವಂದತೆ ಜನಂ ಮತ್ತು ನಮಸ್ಕಾರವನ್ನು ಮಾಡ್ತಾನೆ. ಮುಹುಹು ಶ್ವಸನ್ನು ಭಕ್ತಿ ಮತ್ತೆ ಉಸಿರು ಬಿಡ್ತಾನೆ, ನಾರಾ ಹರೇ ಜಗತ್ಪತೆ ನಾರಾಯಣ ಇತಿ ಆತ್ಮಗತಿ ಆತ್ಮಗತಿ ಹಿ ಗತತ್ರಪ ಗತತ್ರಪ ನಿರ್ಲಜ್ಜೆಯಿಂದ ನಾಚಿಕೆ ಪಡೆದೇನೆ, ಬಹಳ ಖುಷಿಯಿಂದ. ಜನ ಏನು ಅನ್ಕೊಂಡ್ಬಿಡ್ತಾರೋ ಏನೋ, ಏನ್ ಮಾಡ್ತಾ ಏನು ಅನ್ಕೊಂಬೋದಿಲ್ಲ, ಖುಷಿಯಿಂದ ಧೈರ್ಯದಿಂದ ಏನ್ ಮಾಡ್ತಾನೆ, ನಾರಾಯಣ ಧರೇ ಜಗತ್ಪತೆ ಅಂಥೇಳಿ ಜೋರಾಗಿ ಕೂಗ್ತಾನೆ ದೇವರನ್ನ. ಕೇಚಿತ್ ಸೃಷ್ಟ್ಯಾದೀನಿ ಕರ್ಮಾಣಿ, ನೋಡಿ, ಕಂಸವಧಾದೀನಿ ವೀರ್ಯಾಣಿ ಉದ್ಗಾನಾಧಿಕಂನ ಸರ್ವಭಕ್ತ ಸಾಧಾರಣಂ. ಭಾರಿ ಇಂಪಾರ್ಟೆಂಟ್ ಇಲ್ಲಿ ಆಚಾರ್ಯಕ್ಕೂ ಡೋಟನ್ನ ಮುಂದೆ ಹೇಳ್ತಾರೆ ಆಚಾರ್ಯ, ಇಲ್ಲೆಲ್ಲ ಏಕಾಸ್ಕಂದಲ್ಲಿ ಹೇಳ್ತಾರೆ, ಇಲ್ಲಿ ಸೇರಿಸ್ತಾರೆ. ಏನಾಯ್ತಿದ್ರಿಂದ, ಒಮ್ಮೆ ಹಾಡ್ತಾನೆ, ಒಮ್ಮೆ ಕೂಗ್ತಾನೆ, ಒಮ್ಮೆ ಕಿರಿಸ್ತಾನೆ, ಒಮ್ಮೆ ಕುಣಿತಾನೆ, ಒಮ್ಮೆ ಅಳ್ತಾನೆ ಅಂತ ಹೇಳಿಬಿಟ್ರಲ್ಲ, ನಾವು ಹೀಗೆ ಮಾಡ್ಬೇಕಾ ಆ ಥರ ಬೇ ಬಂತೀವಿ, ನಾವು ಹೀಗೆ ಮಾಡ್ಬೇಕಾ ಅಂತ ಪ್ರಶ್ನೆ ಬಂದ್ರೆ ಇದು ಕಂಪಲ್ಸರಿ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅದೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗ, ಜೋರ ಕೂಗಿಬಿಡೋದು, ಅದು ವರ್ಷಲ್ಲೇ ಇದ್ದಾರೆ, ಸುಳ್ಳೆ ಭಕ್ತ ತಿಳ್ಕೊಳ್ಳಿ ಅಂತೇಳಿ ಇದ್ದಕ್ಕಿಂತ ಒದರಿಬಿಡ್ತಾರಲ್ಲಿ ಅಂತ. ಇನ್ನು ಕೆಲವರು ಜೋರಾಗಿ ಹತ್ತು ಬಿಡೋದು, ಅವೆಲ್ಲ ನಾಟಕ, ಅದು ಹಾಗೆ ಮಾಡಬಾರದು. ನ್ಯಾಚುರಲಿ ಬಂದರೆ ಮಾಡಿ, ಬರಬೇಕು ಅಂತ ನಿಯಮ ಇಲ್ಲ ಅಂತ ಹೇಳ್ತಾ. ನೀವು ಬರದೇ ಹೋದ್ರೆ ನೋ ಪ್ರಾಬ್ಲಮ್, ಸುಳ್ಳೆ ಬಂದರೆ ಪ್ರಾಬ್ಲಮ್, ಉಳಿದವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಿ, ಬರಬಾರ. ಇದು ಭಕ್ತರ ಲಕ್ಷಣ ಅಲ್ಲ, ಮೇ ಆರ್ ಮೇ ನಾಟ್ ಬಿ. ಆದರೆ ನಿಜವಾದ ಲಕ್ಷಣ ಯಾವುದು ಅಂದರೆ ನೋಡಿ, ಕೇಚಿತ್ ಭಕ್ತಾ ಪ್ರನೃತ್ಯಂತಿ ಗಾಯಂತಿ ಚ ಯಥೇಪ್ಸಿತಂ ಕೇಚಿತ್ ತುಷ್ಟಿಂ ಭಜಂತೇವ ಕೇಚಿಚ್ಚ ಉಭಯಕಾರಿಣ. ಯಾವ್ದ್ರೆ ಏನು ಅನಿಸೋದಿಲ್ಲ, ಒಳಗೆ ಮಾತ್ರ ಧ್ಯಾನ ಮಾಡ್ತಾರೆ, ಎಮೋಷನ್ ಆಗೋದೇ ಇಲ್ಲ ಅವರು. ಅಸನ್ಮುಖ ಇರ್ತಾರೆ, ಖುಷಿಯಿಂದ ಇರ್ತಾರೆ, ಒಳಗೆ ಚಿಂತನೆ ಮಾಡ್ತಾರೆ. ನೋಡಿ, ಕೆಲವು ಹೆಪ್ಪಾಳೆ ಅವು ಹಾಕ್ಬೇಕು ಅಂತ ಹಾಕ್ಬೇಕಾಗಿಲ್ಲ, ಹಾಕ್ತವ್ರು ಹಾಕ್ಲಿ, ಕೆಲವು ಏನ್ ಮಾಡ್ತಾರೆ ತಾವು ಹಾಕ್ತಾರೆ, ಬೈತಾರೆ ಮನೆಯಲ್ಲಿದ್ದವ್ರು, ಅವ್ರು ಹಾಕ್ಬಿಡ್ತಾರೆ, ಅದೆಲ್ಲ ಬೇಕಾಗಿಲ್ಲ. ಹಾಕಿದ್ರೆ ಬೇಡ ಅನ್ಬೇಡಿ, ನೀವು ಹಾಕ್ಲಿಲ್ಲ ಉಡ್ದವ್ ನೀವು ಹಾಕ್ರೆ ಜೋರಿಗೆ ಅನ್ಬಾರ್ದು, ಇವರಿಷ್ಟ ಅವರಿಷ್ಟ ಅಷ್ಟೇ, ಅವ್ರವ್ರ ಇಷ್ಟ ಆದ್ರಿಂದ ಯೋಚನೆ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಭಕ್ತರನ್ನ ತುಂಬಾ ಜನ ಮೋಸ ಹೋಗೋದಲ್ಲೇನೆ, ಭಾರಿ ಭಕ್ತರು ಏನ್ ಕಣ್ಣಲ್ಲಿ ನೀರು ಹೋಗ್ತಾನೆ ಇರ್ತವೆ ಭಕ್ತರು ಅಂದ್ರೆ, ಯಾತಕ್ಕೆ ಈರುಳ್ಳಿ ತಿಂದು ಹೋಗಿರ್ಬೋದು, ಹಚ್ಕೊಂಡು ಹೋಗಿರ್ಬೋದು, ಯಾರಿಗೆ ಗೊತ್ತದು, ಭಕ್ತರಿಂದ ಆಗ್ಬೇಕಾದ ನೆಸಿಟಿ ಇಲ್ಲ. ಇದು ಸಿನಿಮಾ ನಾಟಕದಲ್ಲಿ ಗಿಳಿದ್ರೆ ಹಾಕೋತಾರ, ಇದಾಕೊಂಡು ನೀರು ಕಣ್ಣೀರಲ್ಲೇ ಅಲ್ಲ ಅದು ನೋಡಲು ಹೋಗ್ತಾ ಇರ್ತದೆ. ಕೆಲಸ ತಡದವಾದ ಹೊಡಿತಾರೆ ಅಂತ ತವಗಳ್ತಾರಂತ ಪಾಠ ತಡೆಯೋದಿಲ್ಲ ವದ್ರು ತಳ್ತಾರೆ ಅಷ್ಟೇ. ಆದ್ದರಿಂದ ಅವೆಲ್ಲ ನಾಟಕಗಳು, ನಾಟಕದ ಸ್ತ್ರೀಯಂತೆ ಬೈಲಡಂಭವ ತೋರಿ ಅಂತೆ ಅವೆಲ್ಲ ಉಪಯೋಗ ಇಲ್ಲ. ನ್ಯಾಚುರಲಿ ಬಂದರೆ ಪರವಾಗಿಲ್ಲ, ಕೃತಕವಾಗಿ ಮಾಡಬೇಡಿ ಅಂತ ಹೇಳ್ತಾರೆ. ಇದೆಷ್ಟು ಆಚಾರ್ಯ ನೋಡ್ಕೊಡ್ತಾರೆ ಅಂದರೆ. ಮತ್ತೆ ಟೆಸ್ಟ್ ಯಾವುದು ಅಂದರೆ ಕೂಗೋದಕ್ಕಿರೋದು ಟೆಸ್ಟ್ ಅಲ್ಲ, ಅದು ಕನ್ಫ್ಯೂಸ್ ಮಾಡ್ಬೋದು ಬೇಕಾದ್ರೆ. ಆದರೆ ಮುಖದಲ್ಲಿರ್ತಕ್ಕ ದಾರ್ಢ್ಯ ಇದೆಯಲ್ಲ, ಆ ಕನ್ವಿಕ್ಷನ್ ಇದೆಯಲ್ಲ, ಅದು ಭಕ್ತಿ. ಆ ಭಕ್ತಿ ಆ ಕನ್ವಿಕ್ಷನ್ ಇಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಅದು ತಿಳ್ಕೊಂಡು ಈ ಜೋರಾಗಿ ಅಳುತ್ತಿರ್ತಾನೆ, ಕಾಫಿ ಆಯ್ತಾ ಕೇಳಿ ಅಲ್ಲಿ ಕೇಳ್ತಾ, ಮತ್ತೆ ಈ ಕಡೆ ಆಯ್ತಾನು ಅಳತೆ ಕೇಳ, ಆಗಲಿಲ್ಲ ಅಂದ್ರೆ ಮತ್ತೆ ಅಳುತ್ತಾನೆ. ಇದು ದೇವರು ಹೇಳೋದಿಲ್ಲ, ಈಗ ನಿಜವಾಗ್ಲೂ ಅಳುತ್ತಾರೆ, ಹಾಗಾಗಿಲ್ಲ ಅಂದ್ಬಿಟ್ಟು. ಅದೆಲ್ಲ ಅಲ್ಲ, ತನ್ಮಯತೆ ಕ್ಷಮೆ ಕರೀತಾರಲ್ಲ ಹಾಗೆ, ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಇವತ್ತೆಲ್ಲ ಇದು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ದಾಸರು ಹೇಳ್ತಾರೆ, ಡಂಭಕದ ಕೂಗಾಟ ಕೇಳನೋ ಹರಿ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ಎಲ್ಲ ಕಾಲಕ್ಕೆ ಇರೋದು, ಆದ್ರೆ ದಾಸರು ಅದೆಲ್ಲ ಇಮ್ಮಿಡಿಯೇಟ್ ಕಂಡೆಮ್ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಬರಬಾರ್ದು ಅಂತ ಹೇಳಿಲ್ಲ, ಅದೇ ಹೇಳಿಲ್ಲ. ಈಗ ಕಂಪಲ್ಸರಿ ಅಲ್ಲ, ಕಂಪಲ್ಸರಿ ಅಲ್ಲ, ಗೊತ್ತಾಯ್ತಾ? ಆದ್ರೆ ಬರ್ಬೋದು, ಬರದೇ ಇರಬಹುದು, ಆದ್ರೆ ಭಕ್ತಿ ಮಾತ್ರ ಇರಬೇಕು. ಇವೆಲ್ಲ ಎಕ್ಸಿಬಿಟ್ ಮಾಡೋ ಟೈಪೇ ಹೊರತು, ಎಕ್ಸಿಬಿಟ್ ಮಾಡೋ ಟೈಪೇ ಹೊರತು ಇವೆಲ್ಲ ಕಂಪಲ್ಸರಿ ಅಲ್ಲ. ಕಂಪಲ್ಸರಿ ಯಾವುದು? ಕನ್ವಿಕ್ಷನ್, ಅದು ಕಂಪಲ್ಸರಿ. ಇವೆಲ್ಲ ಬೇಕು ರಿವರ್ಷನ್, ಅದು ಇಷ್ಟೇ ಹೇಳ್ತಿರೋದೇ ಹೇಳ್ತಾರೆ. ರಿವರ್ಷನ್ ಬಂದ್ರೆ ಕೂಗು ಯಾರು ಬೇಡ ಅಂತಾರೆ. ಏನ್ ಬೇಕಾದ್ರೆ ಬರಲಿ, ತಪ್ಪಲ್ಲ, ನ್ಯಾಚುರಲ್ ಏನೇ ಬಂದರೂ ಡೋಂಟ್ ವರಿ. ಬಟ್ ಆರ್ಟಿಫಿಷಿಯಲ್ ಮಾಡಬಾರ್ದು ಅಷ್ಟೇ, ಗೊತ್ತಾಯ್ತಿಲ್ಲ? ಆರ್ಟಿಫಿಷಿಯಲ್ ಮಾಡಬಾರ್ದು. ಕೆಲವರು ಇರ್ತಾರೆ, ಅಳುತ್ತಿರ್ತಾರೆ, ಅವ್ರು ನೋಡಿದ್ರ ಅಂತ ಕೇಳ್ತಾರೆ. ನೋಡಿದ್ರೆ ತಮ್ಮ ಇಲ್ಲಿ ನೋಡ್ಲಿಲ್ಲ, ಮತ್ತೆ ಹೇಳೋದು, ಇನ್ನೂ ಹೇಳೋದು, ನೋಡೋವರೆಗೂ ಹೇಳ್ತಿರೋದು ಬಂದೆ. ಹಾಗೆಲ್ಲ ಇಲ್ಲ, ಕೆಲವರಂತೂ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅವರಿಗೆ, ಕಂಟ್ರೋಲ್ ಮಾಡ್ಕೋತಾರೆ. ಯಾಕೆ ನೋಡ್ಬಿಟ್ಟು ಜನ ತಪ್ಪು ತಿಳ್ಕೋಬಾರ್ದು, ಈ ಥರ ಜ್ಞಾನ ಅದು ಭಾರಿ ದೊಡ್ಡದು, ಗೊತ್ತಾಯ್ತು? ನಾನೇನೇನು ಕೂಗ್ತೇನೆ ಅಂತ ತಿಳ್ಕೊಬೇಡ, ಆದರೆ ಜನ ತಪ್ಪು ತಿಳ್ಕೊಂಬಿಡಬಾರ್ದು, ಅದಕ್ಕೋಸ್ಕರ ಕಂಟ್ರೋಲ್ ಮಾಡ್ತಾನೆ, ಅದು ಇನ್ನೊಂದು ಜ್ಞಾನಿ ಅವನು. ಬಟ್ ಕೆಲಸ ಅದು ಮೀರಿಬಿಡ್ತಾರೆ, ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಉದ್ದೇಶಪೂರ್ವಕ ಮಾಡೋಕೆ ಹೋದ್ರೆ ತಪ್ಪಾಗಿ, ನಾನು ಭಕ್ತ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಅವೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಯದಾ ಗ್ರಹಗ್ರಸ್ತ ಇವ ಕ್ವಚಿತ್ತ ಸತ್ಯ ಏರ ಯಾವ ಶುರು ಮಾಡಿ, ಬದಲೇ ಶುರು ಮಾಡಿಬಿಟ್ರ ಇಲ್ಲ, ಏನ್ ಶುರು ಮಾಡಿದ್ರ? ಓ, ಯಾಕೆ ಉಪ್ಪಿಟ್ಟು ಬಂದಿದ್ದೆ, ಉಪ್ಪಿಟ್ಟು ಬಂದಿದ್ದೆ ಕಲಿಸಲು ಓದ್ತಾವ, ಇಲ್ಲದ ಹೋದ್ರೆ ಬಾಯಿ ಬಂದ ಬೈದ್ಬಿಡೋದು, ಏನ್ ದೇವರಪ್ಪ ಆಯ್ತಾ ಅಂತೇಳಿ. ಅದೆಲ್ಲ ತಪ್ಪದು, ಅದನ್ನು ಗಮನಿಸ್ಬೇಕು. ಅದೇ ಇವತ್ತು ಯಾತಕ್ಕಿದೆಲ್ಲ ಒತ್ತಿ ಹೇಳ್ತಾರೆ ಆಚಾರ್ಯರು, ಇವತ್ತರ ಮೋಸ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲೋದ್ರೂ ಡಂಬಕ ಡಾಂಬಿಕಾದ ಬಂದಿರೋದ್ರಿಂದ ಆ 99 ಕಡೆ ಮೋಸ ಇರುತ್ತೆ, ಗೊತ್ತಾಯ್ತಾ? ನಿಜವಾದ ಭಕ್ತರು ಹುಡುಕೋದು ಭಾರಿ ಕಷ್ಟ. ಅದಕ್ಕೋಸ್ಕರ ಅವ್ರು ಏನಾರು ಹಾಳು, ನೀವು ಮೋಸ ಹೋಗ್ಬೇಡ್ರಿ ಅಂತ ಆಚಾರ ಹೇಳ್ತಾರೆ ಅಷ್ಟೇ. ಅದು ಆಚಾರ ಕೊಟ್ಟ ನೋಟು. ಯದಾ ಮುಹುಶ್ವಸನ್ ಭಕ್ತಿ, ಉಸಿರು ಬಿಡ್ತಾನಂತೆ ಖುಷಿಯಿಂದ, ಹರೇ ಜಗತ್ಪತೆ ನಾರಾಯಣ ಇತಿ ಆತ್ಮಗತಿ ಗತತ್ರಪಃ ತದಾ ಪುಮಾನ್ ಮುಕ್ತ ಸಮಸ್ತ ಬಂಧನ ತದ್ಭಾವ ಭಾವಾನುಕೃತಾಶಯಾಕೃತಿ ನಿರ್ದಗ್ಧ ಬೀಜಾನುಶಯೋ ಮಹೀಯಸ ಭಕ್ತಿ ಪ್ರಯೋಗೇಣ ಸಮೇತ್ಯ ಧೋಕ್ಷಜಂ. ಲೋಕದಲ್ಲೂ ಹಾಗೇನೆ, ಕೆಲವು ಸಿನಿಮಾ ನಾಟಕ ನೋಡ್ತಾ ಅಳ್ತಾರೋ ಇರ್ತಾರೆ, ಆ ಥರ ಎಮೋಷನ್ ಕ್ರಿಯೇಟ್ ಆಗುತ್ತೆ. ಕೆಲವರು ಕ್ರಿಕೆಟ್ ಮ್ಯಾಚ್ ಹೋ ಅಂತ ಒದರಿಬಿಡ್ತಾರೆ ನಡಿ ಅಂತೆ, ಕೆಲವರು ಸುಮ್ಮನೆ ನೋಡ್ತಿರ್ತಾರೆ ಏನಾಗಿರೋದಿಲ್ಲ, ಕೆಲವರು ಕೂಗೋದಕ್ಕಿರಿಸೋದು ಭಯಂಕರ ಮಾಡ್ತಿರ್ತಾರೆ. ಅವೆಲ್ಲ ಏನು ಮಾಡಕ್ಕೆ, ಅವರ ನೇಚರ್ಗಳಾದ್ರಿಂದ ನಾವು ವಿಷಯ ಸುಖದ ಬಗ್ಗೆ ಅವ್ರು ಮಾಡ್ತಾರೆ, ದೇವ್ರ ಬಗ್ಗೆ ಇವ್ರು ಮಾಡ್ತಾರೆ ಅಷ್ಟೇ. ತದಾ ಪುಮಾನ್, ಈ ಸ್ಟೇಜ್ ರೀಚ್ ಆದರೆ ಮುಕ್ತ ಸಮಸ್ತ ಬಂಧನ, ಎಲ್ಲ ಬಂಧನ ಕಳ್ಕೊಂಡ್ಬಿಡ್ತಾರೆ. ತದ್ಭಾವ ಭಾವಾನುಕೃತಾಶಯಾಕೃತಿ, ತದ್ಭಾವ ಭಾವ ಅನುಕೃತ ಆಶಯಾಕೃತಿ, ಅದನ್ನೆಲ್ಲ ಮನಸ್ಸನ್ನು ಅನ್ಕೋತಾನಂತೆ, ಓ ಹೀಗೆ ಮಾಡ್ದ ಹಾಗೆ ಮಾಡ್ದ ಅಂತ ಎಲ್ಲ ಅನುಕರಣ ಮಾಡ್ತಾನೆ ಮನಸ್ಸಿನೊಳಗೆ. ನಿರ್ದಗ್ಧ ಬೀಜಾನುಶಯ, ಅವನ ಬೀಜ ಇತ್ತಲ್ಲ ಸಂಸಾರದ ಬೀಜ, ಅದೆಲ್ಲ ಸುಟ್ಟು ಹೋಗಿಬಿಡುತ್ತೆ, ಗುರುತು ಹೋಗಿಬಿಡುತ್ತೆ. ಮಹೀಯಸ ಭಕ್ತಿ ಪ್ರಯೋಗೇಣ ಸಮೇತ್ಯ ದೋಕ್ಷಜಂ, ಈ ರೀತಿಯಾದ ದೊಡ್ಡ ಭಕ್ತಿ ಪ್ರಯೋಗದಿಂದ ಅವನು ಎಲ್ಲ ಬೀಜವನ್ನು ಕಳ್ಕೊಂಡು ಬಿಟ್ಟು ಅಧೋಕ್ಷಜಂ ಸಮೇತಿ ದೇವರ ಹತ್ರ ಹೋಗಿಬಿಡ್ತಾನೆ, ಗೊತ್ತಾಯ್ತಾ? ಪರಂಬ್ರಹ್ಮ ಉಪೈತಿ, ದೇವರ ಹತ್ರ ಹೋಗ್ತಾನೆ ಎಂಬುದು ವಿಶೇಷ. ಅಧೋಕ್ಷಜಾಲಾಪ ಮಿಹಾ ಶುಭಾತ್ಮನಃ ಶರೀರಿಣ ಸಂಸ್ಮೃತಿ ಚಕ್ರಶಾತನಂ ತದ್ಬ್ರಹ್ಮ ನಿರ್ವಾಣ ಸುಖ ವಿದುರ್ಬುಧಾಸ್ತೋ ಭಜದ್ವಂ ಹೃದಯೇ ಹೃದೀಶ್ವರಂ. ಇನ್ನು ಭಾಳ ಹೇಳ್ತಾನೆ, ಅದು ನಾಳೆ ನೋಡೋಣ. ಸೊ ನಾವು ನರಸಿಂಹಾವತಾರ ನಾಳೆ, ನಾಡಿದ್ದೆ, ನಾಳೆ ಆಗೋದಿಲ್ಲ, ಯಾಕೆ ನಾಡಿದ್ದೇ ಆಗ್ಬೇಕು, ರಾಮನವಮಿ ಆದ್ದರಿಂದ ನಾಡಿದ್ದೇ ಆಗ್ಬೇಕು. ನಾವು ಈ ರೀತಿ ಹೇಳಿದರೆ ಇವತ್ತು ಎಷ್ಟು ಶ್ಲೋಕ ಆಯಿತು ಮಹಾ, ಭಾಳ ಕಡಿಮೆ. ಅದಕ್ಕೆ ಒಂದು ಫಾಸ್ಟಾಗಿ ಹೇಳೋ ಕ್ರಮ ಬೇರೆ, ಸ್ಲೋ ಇನ್ನೂ ಸ್ಲೋ, ಇನ್ನೂ ಸ್ಲೋ ಆಗುತ್ತೆ. ಒಂದು ಶ್ಲೋಕ ಕೂಡ ಮುಂದೆ ಹೋಗೋದಂತ ಹೇಳ್ಬೋದು ಬೇಕಾದ್ರೆ. ಬಟ್ ಭಾಗವತ ಜನ್ಮದಲ್ಲೇ ಮುಗಿಯೋದಿಲ್ಲ, ಆದ್ದರಿಂದ ಅದು ಎಷ್ಟೋದ್ರೆ ಭಾಗವತ ಮುಗಿಸಿಲ್ಲ. ಎಷ್ಟೋ ಜನ ಸುಮಧ್ವೇದನೆ ಮುಗಿಸ್ತವ್ರು ಇದ್ದಾರೆ ಗೊತ್ತೆ, ಜನ್ಮದೊಳಗೆ ಯಾರೋ ಕೇಳಿದ್ರು, ಒಂದು ಭಾಳ ವರ್ಷದಿಂದ ಸುಮಧ್ ಶುರುವಾಗಿದೆ ಅಂತ ಹೇಳಿದರು. ಮೊನ್ನೆ ದಿವಸಕ್ಕೆ 16 ಸರಿಗೆ ಬಂದಿವೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 20 ಇಯರ್ಸ್, ಅದು ಟೂ ಮಚ್, ಅದು ಪ್ರಯೋಜನ ಇಲ್ಲ. ಅದರಿಂದ ಅದ್ರ ಬಂದು ಏನು ಮಾಡ್ಬೋದಾಗಿತ್ತು, ಎಲ್ಲ ಸ್ವರೂಪನ ಮುಚ್ಚಿಬಿಡುವಾಗಿತ್ತು, ಆರಾಮವಾಗಿ ಸೆಕೆಂಡ್ ರೋಡ್ ಶುರು ಮಾಡ್ಬೋದು. ಮತ್ತೆ ಯಾವಾಗಲೂ ಶಾಸ್ತ್ರ ಪೂರ್ತಿ ಮುಗಿತದೆ ಅಂತ ಇಲ್ಲೇ ಇಲ್ಲ. ಮತ್ತು ನದಿ ನೀರು ಖಾಲಿ ಮಾಡ್ತೀವಿ ಅಂತ ಹುಚ್ಚ ಅಂತ ಕರೀತಾರೆ. ನಮ್ಮ ಪಾಪ ಕಳ್ಕೋಬೇಕೆ ಹೊರತು ಬಾವಿ ನೀರು ಖಾಲಿ ಮಾಡ್ತೇನೆ ನೀರು ಖಾಲಿ ಮಾಡ್ತೀವಿ ಇಲ್ಲ. ನಿಮ್ಮ ಅವೈಲೇಬಿಲಿಟಿ ಆಫ್ ಜ್ಞಾನ ಭಕ್ತಿ ಎಲ್ಲ ನೋಡ್ಕೊಂಡು ಮಾಡಬೇಕೆ ಹೊರತು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ಫಾಸ್ಟ್ ರೀಡಿಂಗ್ ಬೇರೆ, ಸ್ಲೋ ರೀಡಿಂಗ್ ಬೇರೆ, ಮನನ ಬೇರೆ, ಅನೇಕ ಟೈಪ್ ಓದಬೇಕು. ಅವಾಗ ಸರಿಯಾಗಿ ಮನಸ್ಸಿಗೆ ಬರೋದು. ಇಲ್ಲವರು ಏನಾಗುತ್ತೆ, ಜನ್ಮಪೂರ್ತಿ ಸಪ್ತಸ್ಕೊಂಡೆ ಅಂತ ಕೇಳಿಬಿಟ್ರೆ ಉಳಿದು ಭಾಗವತ ಮಿಸ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ಬರೀ ಯಾವುದೋ ಒಂದು ಬರೀ ಉಪ್ಪಿನಕಾಯಿ ಎತ್ತಿದ್ರೆ ಕೊನೆವರೆಗೂ ಊಟದೊಳಗೆ ಕೊನೆಗಾರ ಯಾವ ಎಲ್ಲ ಬಿಸ್ ಆಗಿಬಿಡುತ್ತೆ, ಕಡೆ ಮಣ್ಣಿಗೆ ಇಲ್ಲೇ ಬಿಸಿ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಆಗಬಾರ್ದು. ಏನು ಒಂದು ಶ್ಲೋಕ ಕೂಡ ಆಗೋದಿಲ್ಲ. ಅದಕ್ಕೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಒಬ್ಬರಿದ್ದಾರೆ ಈಗ ಸ್ವಾಮಿ ಭಟ್ಟಾಧೀಶರಾಗಿದ್ದಾರೆ ಒಬ್ಬರೀಗ, ಹಿಂದೆ ಇಲ್ಲಿ ಎಮ್ಮೆ ಓದ್ತಿರ್ಬೇಕಾದ್ರೆ ಅವ್ರು ಬಂದರು. ಅವರು ವಿಶ್ವತ್ವರಣೆ ಹೇಳ್ಕೊಡಿ ಅಂತ ಬಂದರು. ಆಯ್ತು ಹೇಳ್ಕೊಡ್ತೀನಿ. ಓದಿದ್ದೀರಾ? ಓದ್ತಿದ್ದೀರಿ? 8 ವರ್ಷದಿಂದ ಓದ್ತಾ ಇದ್ದೀರಿ, ಇನ್ನೊಂದು 40 ಪೇಜ್ ಆಗಿದೆ ಅಂತ ಹೇಳಿದರು. 8 ವರ್ಷದಿಂದ ಯಾರೋ ಪಾಠ ಹೇಳ್ತಿದ್ರಂತೆ. ನಿಮಗೆ ಏನು ಮಾಡಬೇಕು ಅಂತ ಕೇಳಿದೆ. ಎಲ್ಲ ತಿಳ್ಕೊಬೋದು ಅಪೇಕ್ಷೆ ಆಗಿದೆ ಅಂತ ಹೇಳಿದರು. ಗೊತ್ತಾ ನಿಮಗೆ? 5 ದಿವಸದಲ್ಲಿ ಇಡೀ ವಿಶ್ವತ್ವರಣೆ ಮುಗಿಸ್ಕೊಳ್ಳಿ. 5 ದಿವಸದಲ್ಲಿ ಆಗಲಿ. ಇವತ್ತು ಅವರು ಪಠಾಧೀಶರಾಗಿದ್ದಾರೆ ಆ್ಯಕ್ಚುಲಿ, ಹಗಲಲ್ಲೇ ಹೇಳ್ತಿರ್ತಾರೆ. ಅವತ್ತು ಕೇಳಿದ್ದು ನೆನಪಿದ್ದಾರೆ ಅವರಿಗೆ ಅಂತ ಹೇಳ್ತಾ. ಅಂದರೆ ತಮಾಷೆ ಅಂದರೆ 8 ವರ್ಷ ಓದಿದ್ದಾರೆ ಕರೆಕ್ಟು. ಅವಾಗ ಏನಾಗ್ತದೆ ಗೊತ್ತಾ, ಏನು ಹಿಂದೆ ಮುಂದೆ ಲಿಂಕ್ ಇರೋದ್ರಲ್ಲಿ ಹೋಗಿಬಿಟ್ಟಿರ್ತಾರೆ ಕರೆಕ್ಟ್. ಅದಾಗಬಾರ್ದು. ಒಟ್ಟು ಒಂದು ಫಾಸ್ಟಾಗಿ ನೋಡಿಬಿಟ್ರೆ ಕಂಟೆಂಟ್ಸ್ ಓದ್ತಾರಲ್ಲ ಹಾಕಿ, ಇಡೀ ಪಿಕ್ಚರ್ ಬುಕ್ ನಿಮ್ಗೆ ಐಡಿಯಾ ಸಿಕ್ಕಿಬಿಡುತ್ತೆ. ಗೊತ್ತಾಯ್ತಾ? ಆಮೇಲೆ ಡೀಟೇಲ್ ಪೇಜ್ ಬೈ ಪೇಜ್ ಓದ್ತಾರೆ. ಅವ್ರು ರಿವೈಸ್ ಮಾಡ್ತಾನೆ. ಆ ಶಾಸ್ತ್ರ ಏನು ಮಾಡಬೇಕು ಯಾವಾಗಲೂ? ಆವೃತ್ತಿ ಅಸಕೃದುಪದೇಶಾತ್ವ. ಎಷ್ಟು ಆವೃತ್ತಿ ಮಾಡ್ತಾನೆ ಅಷ್ಟು ಫಲ ಕೊಡ್ತದೆ. ಆದ್ದರಿಂದ ತುಂಬ ಜನ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ವಿಡ್ತ್ ಬರೋದಿಲ್ಲ ಅವ್ರಿಗೆ. ವಿಡ್ತ್ ಬರೋದು, ವಿಡ್ತ್ ಬೇಕು, ಡೆಪ್ತ್ ಬೇಕು ಯಾವಾಗಲೂ. ವಿಡ್ತ್ ಅಂಡ್ ಡೆಪ್ತ್ ಎರಡು ಮೇಡಮ್ ಮಾಡಬೇಕು. ಡೆಪ್ತ್ ಇರ್ಬೇಕಾದ್ರೆ ಏನು ಬೇಕು ಯಾವಾಗಲೂ? ವಿಡ್ತ್ ಬೇಕು. ಇವತ್ತು ಬಾವಿ ಕೇಳ್ತಾರೆ ಎಷ್ಟಡಿ ಆಗಲಬೇಕು ಅಂತ ಕೇಳ್ತಾರೆ. ಫಸ್ಟ್ ನಾವು 8 ಅಡಿ ಆಗಲಬೇಕು ಅಂತ ಆ ಥರ ಪ್ಲಾನ್ ಮಾಡ್ತಾರೆ. ಡೆಪ್ತ್ ಎಷ್ಟು ಬೇಕು ಕೇಳ್ತಾರೆ. 50 ಅಡಿ ಹೋಗ್ಬೇಕಾ? 2 ಅಡಿ ಮಾಡ್ಕೊಂಬೋದಿಲ್ಲ, ಅಗಲ ಜಾಸ್ತಿ ಮಾಡ್ತಾರೆ. ಓದ್ತಾರೆ. ಆ ಥರ ಯೋಚನೆ ಮಾಡೋದು. ನಾವು ಓದೋ ಕ್ರಮದಲ್ಲಿ ಆಯಾ ಅವೈಲೇಬಿಲಿಟಿ ಆಫ್ ಟೈಮಿಂದ ಹಿಡಿದು ನಮ್ಮ ಕೆಪಾಸಿಟಿ ಎಲ್ಲ ನೋಡ್ಕೊಂಡು ಹೇಳಬೇಕು. ಅವಾಗ ಚಿಕ್ಕದು ಆಗ್ಬೋದು, ದೊಡ್ಡದಾಗ್ಬೋದು. ನಾರಾಯಣಂ ನಿಖಿಲ ಪೂರ್ಣ ಗುಣ ಅರುಣ ಮುಚ್ಚ ಸೂರ್ಯಾಮಿತ ದ್ವಿತೀಯ ಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು.